नमः हरिः ॐ सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं गृहयमहममेयं ध्येयमाम्नाय गेयं सदयमसदजेयं श्रीसहायं भजेयम् वेदव्यासगुणावासविद्याधीशशतं वश मां निराशं गतक्लेशं कुर्वनाशं हरेनिशम् लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामि क्षणं लक्षवित्तदात्रीं कटाक्षतः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपो विद्याविरक्त्यादिसद्गुणौघाकरानहम् वादिराजगुरून् वन्दे हयग्रीवदयाश्रयान् चित्रैःपदैश्च गम्भीरैर्वाक्यैर्मानैरखण्डितैः गुरुभावं विञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनस्वते पित्रे मात्रे च मित्राय विश्वेशगुरवे नदिः आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचलं हि परितः संयोज्य सूत्राहिपम् सद्वातागमपूषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुःखां बुधिः स्वीयानाम् अमृतं प्रयच्छति स मां पयाद्गुणोद्यन्मणिः
ಶ್ರೀಕೃಷ್ಣ ಜಗತ್ತಿನ ಕಲ್ಯಾಣಕ್ಕಾಗಿ ತಾನು ಕಲ್ಯಾಣೋತ್ಸವವನ್ನು ಮಾಡಿಕೊಂಡಿದ್ದಾನೆ. ಭಗವಂತ ಮೂಲ ಮಾಧವ ಅನ್ನುವ ಪ್ರದೇಶದಲ್ಲಿ ರುಕ್ಮಿಣಿ ವಿವಾಹವನ್ನ ಮಾಡಿಕೊಂಡು ದ್ವಾರಕಾಪಟ್ಟಣದಲ್ಲಿ ವಿರಾಜಮಾನನಾಗಿದ್ದಾನೆ. ಅಲ್ಲಿ ಕಂಗೊಳಿಸ್ತಾ ಇದ್ದಾನೆ ಭಗವಂತ. ಅಲ್ಲಿಗೆ ಅನೇಕ ಜನ ಭಕ್ತರು ಭಗವಂತನ ದಾಸರು ಕೃಷ್ಣನ ದರ್ಶನ ಮಾಡಬೇಕು ಅಂತ ಕುತೂಹಲದಿಂದ ಬರ್ತಾ ಇದ್ದಾರೆ. ಕೃಷ್ಣನ ನೋಡಬೇಕು ತಿಳಿಯಬೇಕು ಅಂತ ಬಯಕೆ, ತಪಸ್ಸನ್ನು ಮಾಡಿ ಭಗವಂತನ ದರ್ಶನ ಪಡ್ಕೊಳ್ತಾ ಇರ್ತಾನೆ. ಆದರೆ ಭಗವಂತನೇ ಒಂದು ರೂಪದಿಂದ ಭೂಮಿಯಲ್ಲಿದ್ದಾನೆ, ನೋಡಲಿಕ್ಕೆ ಭಗವಂತ ಸಿಗ್ತಾನೆ. ಹಾಗಿರುವಾಗ ಯಾಕೆ ತಾನೆ ಬಿಡ್ತಾರೆ? ಅವರು ಎಲ್ಲೆಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಂದ ಅನೇಕ ಜನ ಋಷಿಗಳು ಮುನಿಗಳು ಅವರು ಜ್ಞಾನಿಗಳು ಭಗವಂತನ ದಾಸರು ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಬರುವ ಕಾಲದಲ್ಲಿ ದಾರಿಯ ಮಧ್ಯದಲ್ಲಿರುವ ಸಮುದ್ರವನ್ನು ನೋಡ್ತಾ ಬರ್ತಿದ್ದಾರೆ. ಕೃಷ್ಣನ ದ್ವಾರಕಾಪಟ್ಟಣದ ಸುತ್ತಲೂ ಇರುವ ಸಮುದ್ರ ಅದು ಸಮೃದ್ಧವಾದ ಸಿಹಿ ನೀರು. ಅಲ್ಲಿ ಸಂಪೂರ್ಣವಾಗಿ ಸಿಹಿ ಅಂತಹ ನೀರು, ಬೇಕಾಟ ಸಸ್ಯ ಸಮೃದ್ಧಿ ಇದೆ. ಅಂತಹ ಸಮುದ್ರ ಅದನ್ನು ನೋಡ್ತಾ ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡ್ತಾರೆ. ಕೃಷ್ಣನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಕೃಷ್ಣನನ್ನು ನೋಡುವಾಗ ಕೃಷ್ಣನನ್ನು ನೋಡ್ತಾ ಇದ್ದಂತೆ ಭಗವಂತನ ಹಲವಾರು ರೂಪಗಳ ಚಿಂತನೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈ ಮುಂದಿನ ಸರ್ಗದಲ್ಲಿ ರಾಜರು 24 ಶ್ಲೋಕಗಳಿಂದ ಎಲ್ಲ ಭಗವಂತನ ಅವತಾರಗಳನ್ನ ರೂಪಗಳನ್ನು ಚಿಂತನೆ ಮಾಡ್ತಾರೆ. ಯಾಕೆ ಹೇಳಬೇಕಿತ್ತು? ಹೇಳಿ ಹೊರಟಿರೋದು ರುಕ್ಮಿಣೀಶ್ವರಿಯ ಕೃಷ್ಣನ ಚರಿತ್ರೆ ಹೇಳಿದ್ರೆ ಸಾಕಿತ್ತು. ಈ ದಶಾವತಾರಗಳು, ಅದಲ್ಲದೆ ಕೇಶವಾದಿ ಮೂರ್ತಿಗಳು, ಅದೇ ರೀತಿಯಲ್ಲಿ ಹಯಗ್ರೀವ, ದತ್ತ, ಕಪಿಲ ಮೊದಲಾದಂತಹ ರೂಪಗಳು, ಇದನ್ನೆಲ್ಲ ಹೇಳುವ ಪ್ರಸಂಗ ಏನಿತ್ತು ಅಂತಂದ್ರೆ, ಇದು ಕೇವಲ ಒಂದು ಕಾವ್ಯ ಅಲ್ಲ, ಸುಮ್ಮನೆ ಒಂದು ಕೇವಲ ಕಾವ್ಯ ಅಂತ ಹೇಳಿ ಕೊಟ್ಟಿದ್ದಲ್ಲ, ಮೋಕ್ಷೋಪಯೋಗ್ಯವಾದಂತಹ ಸಾಧನೆಯನ್ನು ತೋರಿಸಿಕೊಟ್ಟಿದ್ದಾರೆ. ಪಂಚ ಭೇದಗಳನ್ನು ತೋರಿಸಿದ್ದಾರೆ, ತಾರತಮ್ಯವನ್ನು ತೋರಿಸಿದ್ದಾರೆ, ದೇವತೆಗಳ ಮಹತ್ವವನ್ನ, ಅವರ ಮಹಿಮೆಗಳನ್ನ ಅದನ್ನು ತೋರಿಸಿದ್ದಾರೆ. ಅದರ ಜೊತೆಗೆ ಅವತಾರಗಳ ಚಿಂತನೆಯು ಅಷ್ಟೇ ಅಗತ್ಯ ಅಂತ ಅದನ್ನು ತೋರಿಸ್ತಾ ಇದ್ದಾರೆ ಆಚಾರ್ಯರು. ನಿರ್ಣಯದಲ್ಲಿ ಹೇಳ್ತಾ, ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರ ಹರೇಶ್ಚಯಿ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿ ನಚಾನ್ಯಥಾ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಭಗವಂತನ ಅವತಾರಗಳು ಯಾವುದು, ಯಾವುದು ಭಗವಂತನ ಅವತಾರ ಅಲ್ಲ ಅದನ್ನು ಸರಿಯಾಗಿ ತಿಳಿಯಬೇಕು. ಯಾವುದೆಲ್ಲ ಭಗವಂತನ ಅವತಾರ ಆಗಿದೆ, ಯಾವುದು ಭಗವಂತನ ಅವತಾರ ಅಲ್ಲ? ಬುದ್ಧ ಭಗವಂತನ ಅವತಾರ ಹೌದು ಅಲ್ಲೋ, ಗೊಂದಲ ಇರಬಾರ್ದು. ಭಗವಂತನ ದೇವತಾರ ಬಲರಾಮ ಭಗವಂತನ ಅವತಾರ ಅಂತ ಕೆಲವರು ಹೇಳ್ತಾರೆ, ಪೃಥ್ವಿ ಚಕ್ರವರ್ತಿಗಳು ಭಗವಂತನ ದೇವತಾರ ಅಂತ ಕೆಲವರು ಹೇಳ್ತಾರೆ. ಅದೆಲ್ಲ ಎಷ್ಟರ ಮಟ್ಟಿಗೆ ಸರಿ, ಅದರ ಬಗ್ಗೆ ವಿಮರ್ಶೆಗಳನ್ನು ಮಾಡಿಕೊಂಡು ಸರಿಯಾಗಿ ತಿಳಿದುಕೊಳ್ಳಬೇಕು. ಆ ಜ್ಞಾನ ಇಲ್ಲದ ಹೊರತು ಮೋಕ್ಷ ಇಲ್ಲ ಅಂತ ಆಚಾರ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಜ್ಞಾನ, ಜ್ಞಾನಪೂರ್ವಕವಾದಂತಹ ಸ್ನೇಹ, ಅದರಿಂದ ಮೋಕ್ಷ. ಅದರ ಹೊರತಾಗಿ ಬೇರೆ ಯಾವುದರಿಂದಲೂ ಮೋಕ್ಷ ಇಲ್ಲ. ನಚ್ಚ ಅನ್ಯಥಾ, ಬೇರೆದರಿಂದ ಮೋಕ್ಷ ಇಲ್ಲ. ಹಾಗಾದ್ರೆ ನಾವಿಷ್ಟೆಲ್ಲ ಜ್ಞಾನದಿಂದ ಮೋಕ್ಷ, ಭಕ್ತಿಯಿಂದ ಮೋಕ್ಷ ಅಂತ ಹೇಳ್ತೀರಿ, ಏಕಾದಶಿ ಉಪವಾಸಕ್ಕೆ ಮೋಕ್ಷ ಸಿಗೋದಿಲ್ವಾ ಅಂತ ಪ್ರಶ್ನೆ. ಏಕಾದಶಿ ಉಪವಾಸ ಮಾಡ್ತೇವೆ, ಚಾತುರ್ಮಾಸ್ಯ ವ್ರತ ಮಾಡ್ತೇವೆ, ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ, ಇದರ ನಾವು ಮೋಕ್ಷ ಬೇಕಂತಲ್ಲ ಮಾಡ್ತಾ ಇರೋದು. ಇದು ಯಾವುದಕ್ಕೂ ಕೂಡ ಮೋಕ್ಷ ಸಿಗೋದಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ. ನೀವು ಹೇಳ್ತಿರೋದು ಏನು ಅಂತ, ಜ್ಞಾನದಿಂದ ಮೋಕ್ಷ, ಭಕ್ತಿಯಿಂದ ಮೋಕ್ಷ, ಜ್ಞಾನ ಸಹಿತವಾದಂತಹ ಸುದೃಢವಾದಂತಹ ಸ್ನೇಹದಿಂದ ಮೋಕ್ಷ. ಹಾಗಾದ್ರೆ ಇದೆಲ್ಲ ತೀರ್ಥಕ್ಷೇತ್ರದ ಯಾತ್ರೆ, ಈ ವ್ರತಗಳ ಆಚರಣೆ, ಹರಿಕಥಾ ಶ್ರವಣ, ಇದೆಲ್ಲ ಕೂಡ ವ್ಯರ್ಥ ಆಯ್ತಲ್ಲ. ಹಾಗಾದ್ರೆ ಇನ್ನ ಆಚಾರ್ಯ ಹೇಳಿದ್ದಾರೆ, ಕೇವಲ ಜ್ಞಾನದಿಂದ ಮೋಕ್ಷ, ಇನ್ನ ಎಲ್ಲ ಆಚರಣೆಯನ್ನು ಬಿಟ್ಟು ಕೇವಲ ಜ್ಞಾನ ಸಂಪಾದನೆ ಪ್ರಯತ್ನ ಮಾಡೋಣ ಅಂತ ಕೆಲವರು ಭ್ರಮೆಗೆ ಒಳಗಾಗುವಂತಹ ಪ್ರಸಂಗ ಇರುತ್ತೆ. ಅದಕ್ಕೋಸ್ಕರನೆ ಆಚಾರ್ಯರು ಅಲ್ಲೇ ನಿರ್ಣಯದಲ್ಲಿ ಮತ್ತೆ ಮುಂದೊಂದು ಮಾತನ್ನು ಸೇರಿಸ್ತಾರೆ. ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದ ಅಂಗಾನೆ ಹರಿಸೇವಾಯಾಂ ಭಕ್ತಿ ಸ್ವೇಕಾ ವಿಮುಕ್ತಯೇ. ಮೋಕ್ಷಕ್ಕೆ ಕಾರಣವಾದದ್ದು ಭಕ್ತಿ. ಸಾಕ್ಷಾತ್ತಾಗಿ ನೇರವಾಗಿ ಸಾಧನ ಆಗುವಂಥದ್ದು ಭಕ್ತಿ. ಭಕ್ತಿಗೆ ಸಾಧನವಾಗಿದೆ, ಉಳಿದದ್ದೆಲ್ಲ ಅಲ್ಲರಿ. ಅನ್ನವನ್ನ ಬಾಯಲ್ಲಿಟ್ಕೊಂಡ್ರೆ ಹೊಟ್ಟೆ ತುಂಬತ್ತು, ಊಟ ಮಾಡಿದ್ರೆ ಹೊಟ್ಟೆ ತುಂಬತ್ತು. ಅಥವಾ ಅಕ್ಕಿಯ ಕಂಗಣಿಗೆ ತರಬೇಕು ಅಂತ ಕೇಳಿದ್ರೆ, ಅಕ್ಕಿಯ ಕಂಗಣಿಗೆ ತರಬೇಕು, ಊಟ ಮಾಡಿದ್ರೆ ಆಯ್ತಪ್ಪ, ಹೊಟ್ಟೆ ತುಂಬೋದು ಯಾವ್ದ್ರಿಂದ, ಊಟದಿಂದ. ಅಕ್ಕಿಯ ಕಂಗಣಿಗೆ ತರಬೇಕು ಅಂದ್ರೆ ಏನ್ ಹೇಳಬೇಕು, ಅಕ್ಕಿ ಅಂಗಡಿಯಲ್ಲಿ ತಂದ್ರೆ ತಾನೆ ಆಮೇಲೆ ಅಡುಗೆ ಆಗೋದು, ಅಡುಗೆ ಆದ್ರೆ ಊಟ ಆಗತ್ತೆ, ಊಟ ಆದ್ರೆ ಹೊಟ್ಟೆ ತುಂಬತ್ತೆ. ಹಾಗೆ ಮೋಕ್ಷ ನಮಗೆ ನೇರವಾಗಿ ಸಿಗೋದು ಯಾವ್ದರಿಂದ, ಭಗವಂತನ ಪ್ರಸಾದದಿಂದ. ಭಗವಂತನ ಪ್ರಸಾದ ಆಗೋದು ಯಾವ್ದರಿಂದ, ಭಕ್ತಿಯಿಂದ ಆಗತ್ತೆ. ಭಗವಂತನಲ್ಲಿ ಅಚಲವಾದಂತಹ ಭಕ್ತಿಯಿಂದ ಭಗವಂತನ ಅನುಗ್ರಹ ಆಗ್ತಾ ಇದೆ. ಆ ಭಕ್ತಿ ಬರಬೇಕಾದ್ರೆ ಜ್ಞಾನಪೂರ್ವಕವಾದ ಭಕ್ತಿ, ಆ ಜ್ಞಾನಕ್ಕೆ ಸಾಧನವಾಗಿದೆ ಇದೆಲ್ಲವೂ ಕೂಡ. ಜ್ಞಾನ ಸ್ನೇಹ, ಜ್ಞಾನಪೂರ್ವಕವಾದ ಸ್ನೇಹ, ಅಂತಹ ದೃಢವಾದ ಸ್ನೇಹ, ಭಗವಂತನಲ್ಲಿ ಸ್ನೇಹ ನಮಗೆ ಬರಬೇಕು ಅಂತಂದ್ರೆ ಅದು ಎಲ್ಲಿ ಬರುತ್ತೆ, ಸ್ವಚ್ಛವಾದ ಅಂತಃಕರಣದಲ್ಲಿ ಬರುತ್ತೆ. ಇವತ್ತು ಕೊಳೆಯಾದ ಚಾಪೆಯನ್ನು ಹಾಸಿ ಅಥವಾ ಟೇಬಲ್ ಅನ್ನ ಕುರ್ಚಿಯನ್ನ ಕೊಳೆ ಮಾಡಿಟ್ರೆ, ಬನ್ರಿ ಕುತ್ಕೊಳ್ರಿ ಒಳ್ಳೆ ಆಸನ ಇದೆ ಕುತ್ಕೊಳ್ರಿ ಅಂತ ಹೇಳಿದ್ರೆ ಯಾರಾದ್ರೂ ಕೊಡ್ತಾರ? ಕೊಡೋದಿಲ್ಲ. ಯಾಕೆ? ಆಸನ ಶುದ್ಧವಾಗಿಲ್ಲ. ಶುದ್ಧವಾದ ಆಸನದಲ್ಲಿ ಸಾಮಾನ್ಯವಾದ ನಮ್ಮ ನಿಮ್ಮಂಥ ವ್ಯಕ್ತಿಗಳೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರಬೇಕಾದ್ರೆ ನಮ್ಮ ಹೃದಯನ ಸಂಪೂರ್ಣವಾಗಿ ಕೊಳೆ ಮಾಡಿಟ್ಕೊಂಡು ಭಗವಂತ ನಮ್ಮ ಹೃದಯದಲ್ಲಿ ಬಂದು ಕುತ್ಕೋ ಅಂತ ಹೇಳಿದ್ರೆ ಭಗವಂತ ಕೊಡ್ತಾರ? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಬಂದು ನಮ್ಮ ಹೃದಯದಲ್ಲಿ ನಿಂತ್ಕೊಳ್ಬೇಕು ಅಂತಾದ್ರೆ, ಅವನಲ್ಲಿ ಅಂತಹ ದೃಢವಾದ ಸ್ನೇಹ ನಮ್ಮನ್ನು ಉಂಟಾಗಬೇಕು ಅಂತಾದ್ರೆ ಈ ಅಂತಃಕರಣ ಹೃದಯ ನಮ್ದು ಶುದ್ಧ ಆಗಬೇಕು. ಈ ಹೃದಯ ಶುದ್ಧಿ ಆಗೋದು ಯಾವುದರಿಂದ ಅಂತಂದ್ರೆ ಈ ತೀರ್ಥಕ್ಷೇತ್ರಗಳ ಯಾತ್ರೆ, ದಾನ ಕೊಡೋದು, ಹಾಗೆ ವ್ರತಗಳ ಆಚರಣೆ, ಇದೆಲ್ಲವೂ ಕೂಡ ಶುದ್ಧಿಯನ್ನು ಮಾಡ್ತಾ ಇದೆ. ಅದೆಲ್ಲ ಸ್ವಚ್ಛಗೊಳಿಸಿ ರಂಗವಲ್ಲಿಯನ್ನು ಹಾಕಿ ಭಗವಂತನ ಯೋಗ್ಯವಾದ ಆಸನವನ್ನು ಸಿದ್ಧಗೊಳಿಸುತ್ತೆ ಈ ಎಲ್ಲ ಆಚರಣೆಗಳು, ಹಾಗೆ ಈ ಅನುಷ್ಠಾನಗಳು. ಅದರಿಂದ ಈ ಪೀಠ ಉಪಕರಣ ಸ್ವಚ್ಛವಾಯಿತು ಅಂತಂದ್ರೆ ಅಲ್ಲಿ ಭಗವಂತ ಕೂಡ್ಲಿಕ್ಕೆ ಅದು ಅನುಕೂಲ ಆಗುತ್ತೆ, ಅಲ್ಲಿ ಭಗವಂತ ಬಂದು ನಿಲ್ಲಿಸ್ತಾ ಇರ್ತಾರೆ. ಆವಾಗ ಅಂತ ದೃಢವಾದಂತಹ ಭಕ್ತಿ ಉಂಟಾಗುತ್ತೆ. ಅಂತಹ ದೃಢವಾದ ಭಕ್ತಿಯಿಂದ ನಮಗೆ ಭಗವಂತನ ಪ್ರಸಾದ, ಅದರಿಂದ ಮೋಕ್ಷ ಉಂಟಾಗುತ್ತೆ. ಹೀಗೆ ಆ ಜ್ಞಾನಕ್ಕಾಗಿ ಅವತಾರಗಳ ಚಿಂತನೆ ಬೇಕು. ಆ ದೃಷ್ಟಿಯಿಂದ ರಾಜರು ಇಲ್ಲಿ ಅವತಾರಗಳ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸೊಗಸಾಗಿ ಎಲ್ಲ ಅವತಾರಗಳನ್ನ ಹೇಳ್ತಾ ಹೋಗ್ತಾರೆ. ಸ್ವಾರಸ್ಯ ಅಂತಂದ್ರೆ ಒಂದೊಂದು ಶ್ಲೋಕದಲ್ಲಿ ಎರಡೆರಡು ಅವತಾರಗಳನ್ನು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಆ ಕೆಲಸವನ್ನು ಮಾಡುತ್ತಾರೆ. ಸುಮಧ್ವಜಯದಲ್ಲಿ ಅವರು ಎಂಟನೆಯ ಸರ್ಗದಲ್ಲಿ ಅಲ್ಲಿ ಎಲ್ಲ ಅವತಾರಗಳನ್ನ ಒಂದೊಂದು ಶ್ಲೋಕದಲ್ಲಿ ಎರಡೆರಡು ಅವತಾರಗಳನ್ನ ಬೇರೆ ಬೇರೆ ಅವತಾರಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ವಾದಿರಾಜರು ಕೂಡ ಒಂದೊಂದೇ ಶ್ಲೋಕದಲ್ಲಿ ಎರಡೆರಡು ಅವತಾರಗಳನ್ನು ಹೇಳಿದ್ದಾರೆ. ಆದರೆ ಆ ಪಂಡಿತಾಚಾರ್ಯರ ಶ್ಲೋಕಗಳಿಗೂ ರಾಜರ ಶ್ಲೋಕಗಳು ಏನು ವ್ಯತ್ಯಾಸ ಅಂತಂದ್ರೆ, ಪಂಡಿತಾಚಾರ್ಯ ಎರಡೆರಡು ಅವತಾರಗಳನ್ನ, ಮತ್ಸ್ಯ ಮತ್ತೊಂದು ಅವತಾರ, ಹಾಗೆ ವರಾಹ ನರಸಿಂಹ ವಾಮನ ಪರಶುರಾಮ ಹೀಗೆ ಎರಡೆರಡು ಅವತಾರಗಳನ್ನ, ರಾಮ ಕೃಷ್ಣ ಈ ಎರಡು ಅವತಾರನ ಒಂದು ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಆದರೆ ರಾಜರು ಹಾಗೆ ಮಾಡೋದಿಲ್ಲ. ರಾಜರು ಏನ್ ಮಾಡ್ತಾರೆ, ಮತ್ಸ್ಯ ಕೃಷ್ಣ, ಕೂರ್ಮ ಕೃಷ್ಣ, ವರಾಹ ಕೃಷ್ಣ, ನರಸಿಂಹ ಕೃಷ್ಣ, ಹಾಗೆ ಒಂದೊಂದೇ ಶ್ಲೋಕದಲ್ಲಿ, ಪ್ರತಿ ಶ್ಲೋಕದಲ್ಲಿ ಕೃಷ್ಣನ ಚರಿತ್ರೆ ಇದೆ. ಕೃಷ್ಣನ ಚರಿತ್ರೆ ಜೊತೆಗೆ ಎಲ್ಲೂ ಕೃಷ್ಣನ ಚರಿತ್ರೆಯನ್ನು ಬಿಡಲಿಲ್ಲ, ಕೃಷ್ಣನ ಸ್ತೋತ್ರ ಇದೆ. ಪ್ರತಿಯೊಂದು ಶ್ಲೋಕದಲ್ಲಿ ಕೃಷ್ಣನ ಸ್ತೋತ್ರ ಜೊತೆಗೆ ವರಾಹನ ಸ್ತೋತ್ರ, ಇನ್ನೊಂದು ಶ್ಲೋಕದಲ್ಲಿ ಮತ್ಸ್ಯನ ಸ್ತೋತ್ರ, ಇನ್ನೊಂದು ಶ್ಲೋಕದಲ್ಲಿ ಹೈಗ್ರೀವನ ಸ್ತೋತ್ರ, ಹೀಗೆ ಬೇರೆ ಬೇರೆ ಅವತಾರಗಳ ಜೊತೆ ಕೃಷ್ಣನ ಸ್ತೋತ್ರ. ಈ ಶ್ಲೇಷಾಲಂಕಾರವನ್ನ ಹೇಳುವ ಉದ್ದೇಶ ಪಂಡಿತಾಚಾರ್ಯರದ್ದಾಯ್ತು ರಾಜರದ್ದಾಯ್ತು, ಶ್ಲೇಷಾಲಂಕಾರವನ್ನ ಇದನ್ನ ಶ್ಲೇಷ ಅಂತ. ಒಂದೇ ಶ್ಲೋಕ ಅದು ಎರಡರ್ಥವನ್ನು ಹೇಳುತ್ತೆ, ಎರಡರ್ಥವನ್ನು ಹೇಳುವ ಒಂದೇ ಶ್ಲೋಕಕ್ಕೆ ಶ್ಲೇಷ ಅಂತ ಕರೀತಾರೆ. ಈ ಶ್ಲೇಷನೆ ಹೇಳುವುದರ ಸ್ವಾರಸ್ಯ ಏನಂತಂದ್ರೆ, ಭಗವಂತನ ಎರಡೆರಡು ಅವತಾರಗಳನ್ನು ಒಂದೊಂದೇ ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಶ್ಲೋಕ ಒಂದು, ಭಗವಂತನ ರೂಪ ಎರಡು, ಅಂದ್ರೆ ಈ ಎರಡು ರೂಪಗಳು ಬೇರೆ ಬೇರೆ ಅಲ್ಲ, ಒಪ್ಪನಂತೆ ಎರಡು ರೂಪ ಅಂತ ತಿಳಿಸುವ ಉದ್ದೇಶದಿಂದ ಪಂಡಿತಾಚಾರ್ಯರು ಶ್ಲೇಷಾಲಂಕಾರದಲ್ಲಿ ಹೇಳ್ತಾರೆ, ರಾಜರು ಕೂಡ ಶ್ಲೇಷಾಲಂಕಾರದಲ್ಲಿ ಹೇಳ್ತಾರೆ. ರಾಜರು ಈ ಎರಡು ರೂಪಗಳಿಗೆ ಭೇದ ಇಲ್ಲ, ಈ ಎರಡು ರೂಪಗಳಿಗೆ ಭೇದ ಇಲ್ಲ ಅಂತ ಪಂಡಿತಾಚಾರ್ಯ ಹೇಳ್ತಾ ಹೋದ್ರು. ರಾಜರು ಏನ್ ಮಾಡ್ತಾರೆ, ಕೃಷ್ಣನಿಗೆ ಯಾವ ರೂಪಗಳಿಂದಲೂ ಭೇದ ಇಲ್ಲ, ಮತ್ಸ್ಯನಿಂದ ಕೃಷ್ಣನ ಭೇದ ಇಲ್ಲ, ವರಾಹನಿಂದ ಕೃಷ್ಣನ ಭೇದ ಇಲ್ಲ, ಹೀಗೆ ಭೇದ ಇಲ್ಲ ಅಂತ ಹೇಳ್ತಾ ಹೋದ್ರೆ ಕೊನೆಗೆ ಮತ್ಸ್ಯನಿಗೂ ವರಾಹನಿಗೂ ಕುರುಮನಿಗೆ ಎಲ್ಲದೆ ಕೂಡ ಭೇದ ಸಿದ್ಧ ಆಗುತ್ತೆ. ಅವನಿಗಿಂತ ಇವನು ಬೇರೆ ಅಲ್ಲ ಅಂತಂದ ಮೇಲೆ ಇವನಿಗಿಂತ ಅವನು ಬೇರೆ ಆಗಲಿ ಸಾಧ್ಯನೇ ಇಲ್ಲ. ಇವನು ಅವನು ಒಂದೇ ಆಗಿರ್ತಾರೆ, ಇವನು ಅವನು ಒಂದೇ, ಅವನು ಇವನು ಒಂದೇ ಅಂತಂದ್ರೆ ಇವರಿಬ್ಬರು ಒಂದೇ ಆಗಿರ್ಬೇಕು. ಆದ್ದರಿಂದ ಮತ್ಸ್ಯ ಕುರುಮಾದಿ ಎಲ್ಲವೂ ಕೂಡ ಒಂದೇ, ಭಗವಂತನದ್ದೇ ಅವತಾರಗಳು, ಭಗವಂತನದ್ದೇ ರೂಪಗಳು ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಸೊಗಸಾಗಿ ಶ್ಲೇಷಾಲಂಕಾರದಲ್ಲಿ ರಾಜರು ಅದನ್ನು ನಿರೂಪಣೆ ಮಾಡುತ್ತಾರೆ. ಬಹಳ ಸುಂದರವಾದಂತಹ ನಿರೂಪಣೆ. ಸಭಜ ಕಬ್ಜ ಕುಲೋದಯ ಹೇತವೆ ಜಲನಿಧೋ ವರ ಭೋಗಿನಿ ಕೇತನೆ ಭವ ಮಹಾನಲ ಮುಕ್ತ ಭಯಾನುಗಚ್ಛ ವಿಪದೇ ವಿಪದೇ ಲಸತೆ ನಮಃ. ಭಗವಂತ ನಾರಾಯಣನ ರೂಪವನ್ನು ಇಲ್ಲಿ ಹೇಳ್ತಾರೆ. ನಾರಾಯಣ ಭಗವಂತ ಸಮುದ್ರದಲ್ಲಿ ನೆಲೆಸಿದ್ದಾನೆ, ಕ್ಷೀರ ಸಮುದ್ರದಲ್ಲಿ ಭಗವಂತ ತೋಡಿಸಿದ್ದಾನೆ. ಅನಂತ ಗುಣಪೂರ್ಣನಾದ ಭಗವಂತ ಕ್ಷೀರ ಸಮುದ್ರದಲ್ಲಿ ಮಲಗಿದ್ದಾನೆ ಅಂತ. ಆ ಕ್ಷೀರ ಸಮುದ್ರದಲ್ಲಿ ಮಲಗಿರುವ ಸೃಷ್ಟಿಗೆ ಕಾರಣವಾದ ಮೂಲ ರೂಪ ನಾರಾಯಣನ ರೂಪವನ್ನ ಇಲ್ಲಿ ಕೊಂಡಾಡ್ತಾ ಇದ್ದಾರೆ. ಸ್ವಭಜ ಕಾಬ್ಜ ಕುಲೋದಯ ಹೇತವೇ, ತನ್ನನ್ನು ಆರಾಧಿಸುವಂತಹ ವ್ಯಕ್ತಿ ಯಾರು, ಬ್ರಹ್ಮದೇವರು. ಬ್ರಹ್ಮದೇವರ ಹುಟ್ಟಿಗೆ ಕಾರಣವಾದಂತಹ ರೂಪ ಯಾವ, ನಾರಾಯಣನ ರೂಪದಿಂದ ಅಲ್ಲಿನ ಒಂದು ಕಮಲ ಉದಯಿಸ್ತು, ನಾಭಿಯಿಂದ ಕಮಲ ಬಂತು, ಕಮಲ ಅದು ಬ್ರಹ್ಮನ ಸೃಷ್ಟಿಗೆ ಕಾರಣ ಆಯಿತು. ಅಂತಹ ಬ್ರಹ್ಮನ ಸೃಷ್ಟಿಗೆ ಕಾರಣವಾದಂತಹ ಆ ಸಮುದ್ರದಲ್ಲಿ ನೆಲೆಸಿ ಪೌಡಿಸಿರುವಂತಹ ನಾರಾಯಣನ ರೂಪ ಅಂತ ಅದನ್ನು ಚಿಂತನೆ ಮಾಡ್ತಾರೆ. ಹಾಗೆ ಅದರ ಜೊತೆ ಜೊತೆಯ ಕೃಷ್ಣನ ಚಿಂತನೆ ಮಾಡ್ತಾರೆ. ಕೃಷ್ಣ ಅವನೆಂಥವನು, ಸ್ವಭಜ ಕಬ್ಜ ಕುಲೋದಯ ಹೇತವೇ, ಚಂದ್ರ ಚಂದ್ರ ವಂಶವನ್ನು ಬೆಳಗಿಸಬೇಕು. ಅಲ್ಲಿ ಅಬ್ಜ ಕುಲೋದಯ ಹೇತವೆ ಅಂತಂದ್ರೆ ಅಲ್ಲಿ ಬ್ರಹ್ಮನನ್ನ ಸೃಷ್ಟಿಗೆ ಕಾರಣವಾದಂತಹ ರೂಪ, ಬ್ರಹ್ಮನ ಸೃಷ್ಟಿಗೆ ಕಾರಣವಾದ ರೂಪ. ಇಲ್ಲಿಗೆ ಚಂದ್ರನ ಆ ಕುಲ ಚಂದ್ರವಂಶ ಅದು ಬೆಳಗಬೇಕು. ಚಂದ್ರವಂಶವನ್ನು ಬೆಳಗಿಸುವ ಉದ್ದೇಶದಿಂದ ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಅವನಿಗೆ ಯಾವ ವಿಪತ್ತು ಇಲ್ಲ, ಅವನಿಗೆ ಯಾವ ಆಪತ್ತು ಇಲ್ಲ, ಭಗವಂತ ಭೂಮಿಯಲ್ಲಿ ಅವತರಿಸಿದ. ಯಾಕೆ ಅವತರಿಸಿದ ಅಂತಂದ್ರೆ, ಅವನು ಸ್ವತಃ ಆಪತ್ತು ವಿಪತ್ತು ಅದರಿಂದ ದೂರನಾದವ, ಅವನಿಗೆ ಯಾವ ಪ್ರಾರಬ್ಧವೂ ಇರಲಿಲ್ಲ, ಭೂಮಿಯಲ್ಲಿ ಉದಿಸಬೇಕು ಅಂತ ಯಾವ ಪ್ರಾರಬ್ಧವೂ ಇರಲಿಲ್ಲ, ಆದರೂ ಕೂಡ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಯಾಕೆ ಅಂತಂದ್ರೆ, ಭಗವಂತ ಚಂದ್ರನ ವಂಶವನ್ನು ಬೆಳಗಿಸುವ ಉದ್ದೇಶದಿಂದ ಭೂಮಿಯಲ್ಲಿ ಇಳಿದು ಬಂದಿದ್ದಾನೆ ಅಂತ ಕೃಷ್ಣ ಅವತಾರವನ್ನ ಜೊತೆಗೆ ನಾರಾಯಣ ಅವತಾರ ಎರಡನ್ನೂ ಕೂಡ ಜೊತೆ ಜೊತೆಯಾಗಿ ಹೇಳ್ತಾ ಹೋಗ್ತಾರೆ. ಕುಶಕೃತ ಸ್ಥಳ ಸಿದ್ಧಪುರೀಶ್ವರಂ ಕಠಿಣ ತತ್ವಗತಿ ಶ್ರಮದಾಯುಧಂ ಜನಕ ಕರ್ದಮ ಶೋಭಿಗೃಹಾಂಗಣೆ ಮುನಿಜನಾನಿ ಜನಾಥಮಂ ಜಗುಹು. ಇಲ್ಲಿ ಕಪಿಲ ಅವತಾರ, ಭಗವಂತನ ಇನ್ನೊಂದು ಅವತಾರ ಕಪಿಲ ಅವತಾರ, ಅದನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಕಪಿಲ ನಾಮಕನಾಗಿ ಭಗವಂತ ಬಂದ, ಕರ್ದಮ ಪ್ರಜಾಪತಿಗಳು ಇವರ ಅಪ್ಪ ಕಪಿಲನ ಅಪ್ಪ, ಕಪಿಲನ ತಂದೆ ಭಗವಂತ, ಅವನು ಕರ್ದಮ ಪ್ರಜಾಪತಿಗಳಲ್ಲಿ ಅವತಾರ ಮಾಡ್ತಾ ಇರ್ತಾರೆ. ಕರ್ದಮ ಪ್ರಜಾಪತಿಗಳು ತಪಸ್ಸನ್ನು ಮಾಡಿ ಭಗವಂತನ ಒಲಿಸಿಕೊಂಡಾಗ, ಇಲ್ಲಪ್ಪ ನಿನಗೆ ಯೋಗ್ಯಳಾದ ಕನ್ಯೆ ಪಾಣಿಗ್ರಹಣ ಮಾಡ್ತಾಳೆ, ನಾನೇ ನಿನ್ನಲ್ಲಿ ಅವತಾರ ಮಾಡಿ ಬರ್ತೇನೆ ಎಂದು ದೇವರು ಅನುಗ್ರಹ ಮಾಡಿದ್ದಾರೆ. ಹೀಗೆ ಕರ್ತವ ಪ್ರಜಾಪತಿಗಳಿಗೆ ಭಗವಂತ ಅನುಗ್ರಹ ಮಾಡಿ ಬಂದಂತಹ ರೂಪ ಕಪಿಲನ ರೂಪ. ಅದು ಎಲ್ಲಿ ಭಗವಂತ ನೆಲೆಸಿದ್ದಾನೆ? ಸಿದ್ಧಪುರಿ ಮಾತೃಗಯ ಅಂತ ನಾವು ಅದನ್ನ ಕೊಂಡಾಡ್ತಾ ಇದ್ದೇವೆ. ಯಾವ ಸ್ಥಳದಲ್ಲಿ ದೇವಹೂತಿ ದೇವಿಗೆ, ತಾಯಿಯ ದೇವಹೂತಿ ದೇವಿಗೆ ಮಗ ಕಪಿಲ ಉಪದೇಶವನ್ನು ಮಾಡಿದ, ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದ. ಕಠಿಣ ತತ್ವ ಗತಿ ಶ್ರಮದಾಯುಧಂ, ಕಠಿಣವಾದ ತತ್ವ ಏನಿದೆ ಆ ತತ್ವ ಕಠಿಣ ಆಗದಂತೆ ಸರಳವಾಗಿ ಸುಲಭವಾಗಿ ತಾಯಿಗೆ ಹೆಂಗಸಿಗೆ ಅದನ್ನ ಉಪದೇಶ ಮಾಡಬೇಕಾದ್ರೆ ಸರಳವಾಗಿ ಅನುಗ್ರಹ ಉಪದೇಶ ಮಾಡಬೇಕು. ಆದ್ದರಿಂದ ಸುಖವಾಗಿ ಅರ್ಥ ಆಗುವಂತೆ ಉಪದೇಶ ಮಾಡಿದ ರೂಪ ಕಪಿಲನ ರೂಪ. ಅಂತ ಭಗವಂತ ಕಪಿಲನಾಗಿ ಬಂದು ಆ ಸಿದ್ಧಪುರೀಶ್ವರಂ ಸಿದ್ಧಪುರಿಯನ್ನು ನೆಲೆಸಿದ್ದಾನೆ. ಸಿದ್ಧಪುರಿ ಅಂತ ಕರಿತಾ ಇದ್ದಾರೆ, ಮಾತೃಗಯ ಅಂತ ಕರಿತಾ ಇದ್ದಾರೆ. ಎಲ್ಲಿ ಸಿದ್ಧವೋ ತಪಸ್ಸನ್ನು ಮಾಡೋದ್ರಿಂದ ಸಿದ್ಧಿ ದೊರಕತ್ತೋ ಅಂಥದ್ದು ಸಿದ್ಧಪುರಿ ಅಂತ ರಾಜರು ತೀರ್ಥ ಪ್ರಬಂಧದಲ್ಲಿ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಬಿಂದು ಸರಹ, ಬಿಂದು ಸರೋವರ ಇದೆ ಅಂತ ವರ್ಣನೆ ಮಾಡ್ತಾ ಬಿಂದು ಸರೋವರ ಅಂತ. ಅದಕ್ಕೆ ಬಿಂದು ಸರೋವರ ಅಂತ ಯಾಕೆ ಹೆಸರು ಅಂತಂದ್ರೆ, ಎಲ್ಲಿ ಪುಣ್ಯ ಮಾಡಿದಾಗ ಸ್ವಲ್ಪ ಪುಣ್ಯ ಬಿಂದುವಿನಷ್ಟು ಒಂದು ಹನಿಯಷ್ಟು ಪುಣ್ಯ ಮಾಡಿದರೆ ಅದು ಸರೋವರದಷ್ಟಾಗತ್ತೋ ಅದು ಬಿಂದು ಸರಹ, ಬಿಂದು ಸರೋವರ ಅಂತ ಅದನ್ನು ಕರಿತಾ ಇದ್ದಾರೆ. ಅಂತಹ ಸುಂದರವಾದಂತಹ ಸಿದ್ಧಪುರಿ ಅಂತನ್ನುವ ಸ್ಥಳ, ಅಲ್ಲೆಲ್ಲ ಅನೇಕ ಜನ ಯಾಗವನ್ನ ಯಜ್ಞವನ್ನು ಮಾಡ್ತಾ ಇದ್ದಾರೆ, ಪಿತೃ ಕಾರ್ಯವನ್ನು ಮಾಡ್ತಾರೆ, ಮಾತೃ ಕಾರ್ಯವನ್ನ ಅಲ್ಲಿ ತಾಯಿಗೆ ಶ್ರಾದ್ದವನ್ನ ಪಿಂಡ ಪ್ರದಾನ ಮಾಡೋದು ವಿಶೇಷ ಫಲಕಾರಿ ಅಂತ. ಆದ್ದರಿಂದ ಕುಶಕೃತ ಸ್ಥಳ ಸಿದ್ಧಪುರೀಶ್ವರಂ ಅಂತ ಆ ಮಾತೃಕೆಯಲ್ಲಿ ನೆಲೆಸಿರುವಂತಹ ಕಪಿಲನ ಅವತಾರದ ರೂಪವನ್ನು ಚಿಂತನೆ ಮಾಡ್ತಾ ರಾಜರ ಸ್ತೋತ್ರ ಮಾಡ್ತಾ ಜೊತೆ ಕೃಷ್ಣನು ಕೂಡ ಕುಶಕೃತ ಸ್ಥಳ ಸಿದ್ಧಪುರೀಶ್ವರಂ. ಕೃಷ್ಣ ಎಲ್ಲಿ ನೆಲೆಸಿದ್ದಾನೆ? ದ್ವಾರಕಾಪಟ್ಟಣದಲ್ಲಿ ನೆಲೆಸಿದ್ದಾನೆ. ಅದು ಎಂಥದ್ದು? ಅದಕ್ಕೆ ಕುಶಸ್ಥಲಿ ಅಂತ ಹೆಸರು. ಕುಶಸ್ಥಲಿ ತ್ರಿವಿಕ್ರಮ ತಾನು ಕುಶನಾಮಕನಾದ ಅಸುರನನ್ನ ನಿಗ್ರಹ ಮಾಡಿ ಅಲ್ಲಿ ಆ ಸ್ಥಳವನ್ನು ನಿರ್ಮಾಣ ಮಾಡಿದ್ದಾನೆ, ಅದರಿಂದ ಕುಶಸ್ಥಲಿ ಅಂತ ಕರಿತಾ ಇರ್ತಾರೆ. ಹೀಗೆ ಭಗವಂತ ನೆಲೆಸಿರುವಂತಹ ಸ್ಥಳ ಅದು ಕುಶಸ್ಥಲಿ ಅಂತ. ಅದರಲ್ಲಿ ನೆಲೆಸಿರುವಂತಹ ಭಗವಂತ ಅಂತಹ ಭಗವಂತನನ್ನ ಚಿಂತನೆ ಮಾಡ್ತಾ ಜನಕ ಕರ್ದಮ ಶೋಭಿಗ್ರಹಂಗಡೆ, ಈ ಕೃಷ್ಣ ಅವನು ಬಾಲ್ಯದಲ್ಲಿ ಏನ್ ಮಾಡ್ತಾ ಇದ್ದ? ಚಿಕ್ಕ ಮಗುವಾಗಿದ್ದಾಗ ಕೃಷ್ಣ ಜಗತ್ತಿನ ಬಾಲಕರು ಹೇಗಿರ್ತಾರೆ ಅಂತ ತೋರಿಸ್ತಾ ತಾನು ತುಂಟಾಟ ಮಾಡ್ತಾ ಇದ್ದಾನೆ. ಮನೆಯ ಅಂಗಳದಲ್ಲೆಲ್ಲ ಆಟ ಆಡಿ ಕರ್ದಮ ಅಂತಂದ್ರೆ ಕೆಸರು ಅಂತ ಅರ್ಥ. ಮೈಗೆಲ್ಲ ಕೆಸರನ್ನ ಅಂಟಿಸಿಕೊಂಡು ಮಣ್ಣನ್ನು ಅಂಟಿಸಿಕೊಂಡು ಆ ಅಂಗಳಲ್ಲೆಲ್ಲ ವಿಹರಿಸಿದಂತಹ ಕೃಷ್ಣನ ಬಾಲರೂಪವನ್ನು ಚಿಂತನೆ ಮಾಡ್ತಾ ಜನಕ ಕರ್ದಮ ಶೋಭಿಗ್ರಹಂಗಣೆ ಮುನಿ ಜನ ನಿಜನಾಥ ಮುಂಜಗು. ನೋಡ್ಲಿಕ್ಕೆ ಪುಟ್ಟ ಬಾಲಕ ಮೈಯೆಲ್ಲ ಕೆಸರು ಮಾಡ್ಕೊಂಡಿದ್ದಾನೆ, ಮೈಯೆಲ್ಲ ಮಣ್ಣು ಮಾಡಿದ್ದಾನೆ, ಮೊದಲೇ ಕಪ್ಪು ಕಪ್ಪಾದ ಕೃಷ್ಣ ಮೈಯೆಲ್ಲ ಧೂಳು ಬಳಕೊಂಡು ಇನ್ನಷ್ಟು ಕಪ್ಪಾಗಿದ್ದಾನೆ. ಆದ್ರೆ ಅಂತಹ ಕಪ್ಪಾದ ಕೃಷ್ಣನ ಕುರಿತು ಮುನಿಜನನ್ನೆಲ್ಲ ನಮಸ್ಕಾರ ಮಾಡ್ತಾ ಸ್ವಾಮಿ ನೀನು ನಮ್ಮ ಜಗದೋದ್ಧಾರಕ ನಮ್ಮ ಪಾಲಕ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಭಗವಂತ ಕೃಷ್ಣ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಕಪಿಲಾವತಾರ ಕೃಷ್ಣಾವತಾರಗಳ ಜೊತೆ ಜೊತೆಯಾಗಿ ಚಿಂತನೆ ಮಾಡ್ತಾ ಅದನ್ನು ಸ್ತೋತ್ರ ಮಾಡ್ತಾರೆ. ಯಮಜನಿಂಭಜತಾಪಸ ವಿಗ್ರಹಂ ಪ್ರಕಟಿತಂ ನಿಜ ಚಿದ್ಘನ ಮೂರ್ತಿತಃ ನರಧೃತಂ ಗಿರಿಮೂರ್ಧನಿ ಯತ್ಪದಂ ವಿಲಸತೆ ಲಸತೆ ಜನಖೇಂದುನಾ. ಇನ್ನ ನಾರಾಯಣ ರೂಪ ಭಗವಂತನ ನಾರಾಯಣ, ಇದು ಅವತಾರದ ರೂಪ. ಮುನೂರು ಪದ್ಮನಾಭ ರೂಪವನ್ನು ಹಿಂದೆ ಚಿಂತನೆ ಮಾಡಿದ್ರು, ಈಗ ನಾರಾಯಣ ಅಂತ ಅದು ಯಮಜನಿಂ ಧರ್ಮರಾಜರಿಂದ ಉದಯಿಸಿದಂತಹ ರೂಪ. ಧರ್ಮನಿಗೆ ಮಕ್ಕಳು ನರ ನಾರಾಯಣ ಅಂತ, ಹರಿ ಕೃಷ್ಣ ಅಂತ ನಾಲ್ಕು ಜನ. ಅದರಲ್ಲಿ ನಾರಾಯಣ ಅಂತ ಭಗವಂತನದ್ದೇ ಅವತಾರ. ಭಗವಂತ ಹುಟ್ಟಿಲ್ಲದವ, ಹುಟ್ಟಿಲ್ಲದ ಭಗವಂತ ಯಮಧರ್ಮರಾಜನಲ್ಲಿ ಉದಯಿಸಿದ, ನಾರಾಯಣನಾಗಿ ಉದಯಿಸಿದ್ದಾನೆ. ಆ ಬದರಿಯ ಸ್ಥಳದಲ್ಲಿ ಹಿಮಾಲಯದಲ್ಲಿ ಭಗವಂತ ನಾರಾಯಣ ನೆಲೆಸಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ನರಧೃತಂ ಶೇಷದೇವರ ಅವತಾರ ನರ, ಆ ನರನಿಂದ ಸೇವಿತವಾದಂತಹ ರೂಪ ನಾರಾಯಣ ರೂಪ. ಆ ನರಪರ್ವತಕ್ಕಿಂತ ನಾರಾಯಣ ಪರ್ವತ ಎತ್ತರದಲ್ಲಿದೆ, ಅದರಿಂದ ಗಿರಿ ಮೂರ್ಧನಿ ಅದು ಹೊತ್ತುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತನ್ನ ತಲೆ ಮೇಲೆ ಹೊತ್ತುಕೊಂಡಿದ್ದಾರೆ ಅಂತ. ಶೇಷದೇವರು ಅವರು ಭಗವಂತನ ಸೇವೆಯನ್ನು ಮಾಡ್ತಾ ಅಲ್ಲಿ ನೆಲೆಸಿದ್ದಾರೆ. ಹೀಗೆ ನರನಿಂದ ಸೇವಿತವಾದ ನಾರಾಯಣನ ರೂಪ ಅಂತ ಅದನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಭಗವಂತ ಅಲ್ಲಿ ನೆಲೆಸಿದ್ದಾರೆ. ಹಾಗೆ ಕೃಷ್ಣಾವತಾರವನ್ನ ಕೃಷ್ಣ ಭಗವಂತ ಹುಟ್ಟಿದ ಅಂತಂದ್ರೆ ಯಾರು ಹೇಳಿದ್ರಿ ಹುಟ್ಟಿದ ಅಂತ? ಇಲ್ಲ, ದೇವಕಿ ವಸುದೇವರಿಂದ ಹುಟ್ಟಿದ್ದಾನೆ. ಹಾಗೆ ಹುಟ್ಟಿದ್ದಲ್ಲ, ಚಿತ್ ಘನ ಮೂರ್ತಿತಃ ತಾನು ಭಗವಂತ ಅಜನಿ ಹುಟ್ಟಿಲ್ಲದವ. ಹುಟ್ಟಿಲ್ಲದ ಭಗವಂತ ಅವನು ತನ್ನದೇ ಆದ ಸ್ವರೂಪ ಶರೀರದಿಂದ ಭಗವಂತ ಇನ್ನೊಂದು ರೂಪವನ್ನು ಪ್ರಕಟಗೊಳಿಸಿದ, ಒಂದು ರೂಪದಿಂದ ಇನ್ನೊಂದು ರೂಪವನ್ನು ಪ್ರಕಟಗೊಳಿಸಿದ. ಅದು ಕೃಷ್ಣಾವತಾರ. ಒಂದು ರೂಪದಿಂದ ಭಗವಂತ ಇದ್ದ, ಅದೇ ಭಗವಂತ ತನ್ನಲ್ಲಿ ಇನ್ನೊಂದು ರೂಪವನ್ನು ಪ್ರಕಟಗೊಳಿಸಿದ. ಅಂತಹ ಪ್ರಕಟಗೊಳಿಸಿದ ರೂಪ ಅದು ಕೃಷ್ಣ ಅವತಾರ ಅಂತ ಹೇಳ್ತಾ ಇದ್ದಾರೆ. ನರಭೃತಂ ಗಿರಿಮೂರ್ಧನ ಯತ್ ಪದಂ. ಹೀಗೆ ಭಗವಂತ ಕೃಷ್ಣ ಅವನೇನು ಮಾಡಿದ್ದಾನೆ ಅಂತಂದ್ರೆ, ಕೃಷ್ಣ ರೂಪದಲ್ಲಿ ಭಗವಂತ ಆವಿರ್ಭವಿಸಿ ಅವನು ತಾಪಸರಿಗೆಲ್ಲ ಅನುಗ್ರಹವನ್ನು ಮಾಡಿದಂತಹ ರೂಪ, ಹಾಗೆ ತಾನು ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದ ರೂಪ ಅದನ್ನ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಅವತಾರ ಅಂತ ಕೃಷ್ಣನನ್ನ ಚಿಂತನೆ ಮಾಡ್ತಾ ಇದ್ದಾರೆ. ವಿಮಲ ದತ್ತ ಪದ ಪ್ರಣತ ಅರ್ಜುನಭ್ಯುದಯ ಹೇ ತ್ವರ ಮಾನವ ಯೋಗ ಧೃತ ಹೃದಯ ಧೃತ ಸುಧಿಯಾಹ್ಯನ ಸೂಯಯ ಸಭವತಾಪಹರೋ ಮಮ. ಇದಾದ ನಂತರದಲ್ಲಿ ದತ್ತಾತ್ರೇಯದ ಅವತಾರವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಇದು ದತ್ತ ಅಂತಂದ್ರೆ ಏನು? ದತ್ತ ಅಂದ್ರೆ ಭಗವಂತನ ಅವತಾರ. ಭಗವಂತನ ಅವತಾರ ಅತ್ರಿ ಹಾಗೂ ಅನಸೂಯರಲ್ಲಿ ಭಗವಂತನ ಅವತಾರ ದತ್ತ ಅಂತ. ದತ್ತ ಅಂತ ಭಗವಂತನ ಅವತಾರ ಇದೆ. ಅಂದ್ರೆ ಇವತ್ತು ನಾವು ನೋಡ್ತೇವೆ ಕೆಲವ ಫೋಟೋಗಳಲ್ಲಿ ದತ್ತಾತ್ರೇಯನ ಫೋಟೋ ಇರುತ್ತೆ, ನಾಲ್ಕು ನಾಯಿ ಮೂರು ತಲೆ ಹೀಗೆ ರೂಪ ಫೋಟೋವನ್ನ ತೋರಿಸ್ತಾರೆ ದತ್ತಾತ್ರೇಯ ಅಂತಂದ್ರೆ. ಅದಲ್ಲ ದತ್ತಾತ್ರೇಯ ಅಂತಂದ್ರೆ, ಆತ್ರೇಯ ಅಂದ್ರೆ ಅತ್ರಿ ಋಷಿಗಳಿಗೆ ಸಂಬಂಧಿ ಅಂತ. ಅತ್ರಿ ಋಷಿಗಳ ಮಗನಾಗಿ ಅವತರಿಸಿದವ ಅವನಿಗೆ ದತ್ತ, ಅತ್ರಿ ಋಷಿಗಳೇ ತನ್ನನ್ನೇ ತಾನು ಕೊಟ್ಟವ. ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ ಭಾಗವತ ಹೇಳ್ತಾ ಇದೆ. ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಭಗವಂತ ದತ್ತನಾಗಿ ಅವತರಿಸಿದ, ರುದ್ರದೇವರು ದುರ್ವಾಸರಾಗಿ ಅವತರಿಸ್ತಾ ಇರ್ತಾರೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಚಂದ್ರನಲ್ಲಿ ಅವಿಷ್ಟರಾಗಿ ಅಲ್ಲಿ ಅವತರಿಸಿದ್ದಾರೆ. ಹೀಗೆ ಅತ್ರಿಷಿಗಳಿಗೆ ಮೂರು ಜನ ಮಕ್ಕಳು ಅಂತ ಹೇಳ್ತಾ ಇರ್ತಾರೆ. ಒಬ್ಬರು ದುರ್ವಾಸರು, ಮತ್ತೊಂದು ಭಗವಂತನ ದತ್ತಾಂತನ ರೂಪ, ಮತ್ತೊಂದು ಚಂದ್ರನ ಸೋಮನ ರೂಪ. ಹೀಗೆ ಮೂರು ಜನರು ಅಲ್ಲಿ ಅವತರಿಸಿದ್ದಾರೆ ದತ್ತಾತ್ರೇಯ. ಹೌದೌದು, ಬೆಳಗಾವಿ ಆ ಕಡೆ ಎಲ್ಲ ಉತ್ತರ ಕನ್ನಡ ಕರ್ನಾಟಕದ ಉತ್ತರ ಭಾಗದಲ್ಲೆಲ್ಲ ತುಂಬಾ ವ್ಯಾಪಕವಾಗಿ ದತ್ತ ಅಂತ, ದತ್ತನ ಉಪಾಸ ದತ್ತ ದಿಗಂಬರ ಅಂತ ಅದೆಲ್ಲ ಬೇಕಾದಷ್ಟು ಉಪಾಸನೆಗಳೆಲ್ಲ ಇದೆ. ಅದೆಲ್ಲ ಶುದ್ಧ ತಪ್ಪು ಕಲ್ಪನೆಗಳು. ದುರ್ವಾಸರ ಸನ್ಯಾಸಿ ರೂಪವೇ ಬೇರೆ, ಚಂದ್ರನ ರೂಪವೇ ಬೇರೆ, ಮೂರು ತಲೆ ಉಳ್ಳಂತಹ ನಾಲ್ಕು ನಾಯಿ ಇರುವಂತಹ ರೂಪ ಅದಲ್ಲ. ಹಾಗೆ ಭಗವಂತ ದತ್ತನಾಮಕನಾಗಿ ಭಗವಂತ ತಾನೇ ಪ್ರಾದುರ್ಭವಿಸಿದ್ದಾನೆ. ಅವನು ಸುಂದರನ ಅಂತಹ ರೂಪ ಉಳ್ಳಂತಹ ಭಗವಂತ. ಭಗವಂತ ಅಲ್ಲಿ ಅನಸೂಯ ಅನಸೂಯ ದೇವಿಯಿಂದ ಭಗವಂತ ಅಲ್ಲಿ ಅವತರಿಸ್ತಾ ಇದ್ದಾನೆ. ವಿಮಲ ದತ್ತ ಪದ ದತ್ತ ಅಂತನ ಹೆಸರುಳ್ಳಂತಹ ಭಗವಂತ ಅರ್ಜುನಾಭ್ಯುದಯ ಹೇತು ಅಂತ ಹೇಳ್ತಾ ಇರ್ತಾರೆ. ಆ ದತ್ತನಾಮಕನಾಗಿ ಭಗವಂತ ಕಾರ್ತವೀರ್ಯ ಅರ್ಜುನ ಉಪದೇಶ ಮಾಡ್ತಾನೆ. ದತ್ತಾತ್ರೇಯನ ಅವತಾರವನ್ನು ಹೇಳ್ತಾ ಅಲ್ಲಿ ಕಾರ್ತವೀರ್ಯ ಅರ್ಜುನ ದತ್ತಾತ್ರೇಯನ ಶಿಷ್ಯನಾಗಿ ಬರ್ತಾನೆ. ಅವನಿಗೆ ಅನೇಕ ಉಪದೇಶಗಳನ್ನು ಭಗವಂತ ಮಾಡ್ತಾ ಇರ್ತಾರೆ. ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯ ನಾಮಕನಾಗಿ ಭಗವಂತ ಉಪದೇಶವನ್ನು ಮಾಡಿದ, ಅನೇಕ ಶಸ್ತ್ರ ಶಾಸ್ತ್ರವನ್ನು ಕೊಟ್ಟ. ಅದೇ ದತ್ತಾತ್ರೇಯ ಅದೇ ಕಾರ್ತವೀರ್ಯಾರ್ಜುನನ್ನ ಪರಶುರಾಮ ರೂಪದಿಂದ ಭಗವಂತನ ಸಂಹಾರ ಮಾಡ್ತಾ ಇದ್ದಾರೆ. ಹೀಗೆ ಅರ್ಜುನ ಅಭ್ಯುದಯ ಹೇತು ಕಾರ್ತವೀರ್ಯಾರ್ಜುನ ಅಭ್ಯುದಯಕ್ಕೆ ಕಾರಣವಾದಂತಹ ರೂಪ ದತ್ತಾತ್ರೇಯ ರೂಪ ಅದನ್ನು ಚಿಂತನೆ ಮಾಡ್ತಾ, ಹಾಗೆ ಕೃಷ್ಣನ ರೂಪ ಇದನ್ನ ಅನಸೂಯೆಯ ಹೃದಯದಲ್ಲಿ ಸುಧಿಯ ಒಳ್ಳೆಯ ಬುದ್ಧಿಯಿಂದ ಒಳ್ಳೆಯ ಆಲೋಚನೆಯಿಂದ ಜ್ಞಾನಿಗಳು ಧಾರಣೆ ಮಾಡ್ತಾರೆ. ಎಂಥದ್ದು ಅನಸೂಯೆಯ ಅಸೂಯೆ ಇಲ್ಲದೆ ಇರುವಂತಹ ಹೃದಯದಲ್ಲಿ ಸಜ್ಜನರು ಚಿಂತನೆ ಮಾಡ್ತಾರೆ. ಅಂತಹ ಶ್ರೇಷ್ಠವಾದ ಭಗವಂತನ ರೂಪ ಕೃಷ್ಣ ಅವತಾರ ರೂಪ. ಭವತಾಪಹಾರ ಸಂಸಾರ ತಾಪವನ್ನು ಪರಿಹಾರ ಮಾಡುವಂತಹ ಕೃಷ್ಣನ ರೂಪ. ಅರ್ಜುನ ಅಭ್ಯುದಯ ಹೇತು ಅರ್ಜುನ ಅಂತಂದ್ರೆ ಇಲ್ಲಿ ಭೀಮನ ಅನುಜ ಅರ್ಜುನ, ಭೀಮಾನುಜನ ಅಂತಹ ಅರ್ಜುನ, ಪಾಂಡವಾನುಜ ಪಾರ್ಥ ಅರ್ಜುನನಿಗೆ ಅಭ್ಯುದಯ ಕಾರಣವಾದಂತಹ ರೂಪ ಅಂತಹ ಕೃಷ್ಣಾವತಾರ ರೂಪ ಅಂತ ಅದನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಹೀಗೆ ದತ್ತಾತ್ರೇಯ ಅವತಾರ ಹಾಗೂ ಕೃಷ್ಣಾವತಾರ ಎರಡೆರಡನ್ನು ಒಟ್ಟೊಟ್ಟಿಗೆ ಚಿಂತನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಭರತ ಶಾಸ್ತ್ರ ವಿಶಾರದ ತಾಕರಂ ಪ್ರಿಯಕೃತಂ ಪಿತೃವನ್ನವ ಯೋಗಿನ ಯಮೃಷಭಂ ಸುಮತಿರ್ಹಿ ಜಯಂತ್ಯಗ ಸುಮಧುರಾ ಮಧುರಾಧಿಪ ಮಂತಿಕೆ. ಇದಾದ ಮೇಲೆ ಋಷಭಾವತಾರವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಭಗವಂತ ಋಷಭ ನಾಮಕನಾಗಿ ಬಂದಿದ್ದಾರೆ. ಇದೆಲ್ಲವೂ ಕೂಡ ದಶಾವತಾರಗಳ ಹೊರಗಿರುವ ರೂಪಗಳು. ದಶಾವತಾರ ಅಲ್ಲದೇನೆ ಒಟ್ಟು ರೂಪಗಳನ್ನ ಚಿಂತನೆ ಮಾಡ್ತಾರೆ. ಭಾಗವತದಲ್ಲಿ 22 ಅವತಾರಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ಉಳಿದ ಅವತಾರ ಬೇರೆ ಬೇರೆ ಅವತಾರಗಳನ್ನ ರಾಜರಲ್ಲಿ ಕೊಂಡಾಡ್ತಾ ಋಷಭ ನಾಮಕನಾಗಿ ಭಗವಂತ ಬಂದಿದ್ದಾರೆ. ಋಷಭ ಅಂತ ಋಷಭನ ಮಡದಿ ಜಯಂತಿ ಅಂತ ಲಕ್ಷ್ಮೀದೇವಿಯ ರೂಪ ಜಯಂತಿ. ಅಲ್ಲಿ ಹಿರಿಯ ಮಗ ಭರತ, ಋಷಭ ಜಯಂತಿಯರ ಹಿರಿಯ ಮಗ ಅವನು ಭರತ, ಅವನೇ ಭರತ ಚಕ್ರವರ್ತಿ ಅಂತ ಹೇಳ್ತಾ ಇದ್ದ. ಯಾರಿಂದ ಭೂಮಿಗೆ ಭಾರತ ಅಂತ ಹೆಸರು ಬಂತು, ಅವನು ಭರತ ಅಂತ ಅವನನ್ನ ಕೊಂಡಾಡ್ತಾರೆ. ಅಂಥವರಿಗೆ ಭರತ ಶಾಸ್ತ್ರ ವಿಶಾರದ ತಾಕರ, ಭರತನಿಗೆ ಶಾಸ್ತ್ರ ವಿಶಾರದ ತನ್ನ ಕೊಟ್ಟವ ಅಂದ್ರೆ ಭರತ ಮೊದಲಾದವರಿಗೆ ಋಷಭನಾಮಕನಾಗಿ ಭಗವಂತ ಉಪದೇಶ ಮಾಡಿದ್ದಾನೆ. ಉಪದೇಶ ಮಾಡಿದರು ಋಷಭನಾಮಕನನ್ನು ಭಗವಂತ, ಭಗವಂತ ಜ್ಞಾನೋಪದೇಶ ಮಾಡಿದ್ದಾರೆ ಋಷಭನಾಮಕನಾಗಿ ಭರತನಿಗೆ. ಹಾಗೆ ಅದರಲ್ಲಿ 9 ಜನ ಇದ್ದಾರೆ ನವಯೋಗಿನ, 9 ಜನ ಯೋಗಿಗಳು. ಯಾರು? ಹರಿ, ಕವಿ ಹರಿ, ಅಂತರಿಕ್ಷ ಪ್ರಸಿದ್ಧ, ಪಿಪ್ಪಲಾಯನ, ಅವಿರಹೋತ್ರ, ಕಮಸ ಅಂತ, ಕರಭಾಜನ ಅಂತ 9 ಜನ ಜ್ಞಾನಿಗಳನ್ನು ಹೆಸರಿಸ್ತಾರೆ. ಜಯಂತೆಯರು ಅಂತ ಅವರನ್ನು ಕರೀತಾರೆ. ಭಾಗವತದ ಏಕಾದಶ ಸ್ಕಂಧದಲ್ಲಿ ಅವರ ಉಪದೇಶ ಬರುತ್ತಾರೆ. ನಿಮಿಚಕ್ರವರ್ತಿ ಅವರೆಲ್ಲರಿಂದ ಉಪದೇಶ ಪಡಿತಾನೆ. ಕವಿ ಹರಿ, ಅಂತರಿಕ್ಷ ಪ್ರಸಿದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ಚಮಸ ಅಂತ, ಕರಭಾಜನ ಅಂತ, ಹೀಗೆಲ್ಲ ಜ್ಞಾನಿಗಳು ಅವರು. 9 ಜನ ಅಪರೋಕ್ಷ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು. ಆ ಬ್ರಹ್ಮಜ್ಞಾನಿಗಳಿಂದ ನಿಮಿಚಕ್ರವರ್ತಿ ಉಪದೇಶ ದೊರೆಯುತ್ತೆ. ಅಂತಹ ಶ್ರೇಷ್ಠ ಜ್ಞಾನಿಗಳು ಅವರ ಜನ್ಮಕ್ಕೆ ಕಾರಣನಾದವ ವೃಷಭನಾಮಕ ಭಗವಂತ. ಅವರೆಲ್ಲರಿಗೂ ಕೂಡ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾನೆ, ತತ್ವವನ್ನು ಉಪದೇಶಿಸಿದ್ದಾನೆ. ಅಂತಹ ನವಯೋಗಿನ 9 ಜನ ಯೋಗಿಗಳಿಗೆ ಉಪದೇಶ ಮಾಡಿದಂತಹ ಭರತನಿಗೆ ಒಳ್ಳೆಯ ಜ್ಞಾನಿತ್ವವನ್ನು ಕೊಟ್ಟಂತಹ ರೂಪ ವೃಷಭನ ರೂಪ. 100 ಜನ ಮಕ್ಕಳು ಭಗವಂತನಿಗೆ, ಅದರಲ್ಲಿ ಈ 10 ಜನ ಭರತ, ಹಾಗೆ 9 ಜನ ಅದರಲ್ಲೇ 90 ಜನ ಅವರೆಲ್ಲರೂ ಕೂಡ ಅನೇಕ ಜನ ಭೂಮಿಗೆ ಅಧಿಪತಿಗಳಾಗ್ತಾರೆ, ರಾಜರಾಗ್ತಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಜಯಂತಿ ಪತಿಯಾದ ಭರತನ ರೂಪವನ್ನು ಚಿಂತನೆ ಮಾಡ್ತಾ ಆ ರೂಪವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೃಷ್ಣನ ರೂಪ, ಕೃಷ್ಣ ಎಂಥವನು ಅವನು ಕೂಡ ಭರತ ಶಾಸ್ತ್ರ ವಿಶಾರದ ತಾಕರಂ, ಭರತನಿಗೆ ಶಾಸ್ತ್ರ ವಿಶಾರದವನ್ನು ಕೊಟ್ಟ ರೂಪ ಋಷಭನ ರೂಪ. ಇವನು ಹಾಗಲ್ಲ, ಭರತಶಾಸ್ತ್ರದಲ್ಲಿ ವಿಶಾರದನಾದವ. ಭರತ ಶಾಸ್ತ್ರ ಯಾವುದು? ಭರತನಾಟ್ಯ. ನಾಟ್ಯದಲ್ಲಿ ವಿಶಾರದನಾದವ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ನರ್ತನವನ್ನು ಮಾಡಿ ನಲಿದು ಭಗವಂತ ವಿಶಾರದತ್ವವನ್ನು, ತನ್ನ ಮಹಿಮೆಯನ್ನು ತೋರಿಸುವಂತಹ ಕೃಷ್ಣ ಅಂತ ಆ ಕೃಷ್ಣ ರೂಪವನ್ನ ತೋರಿಸ್ತಾ ಇದ್ದಾರೆ. ಅನೇಕ ಜನ ಜ್ಞಾನಿಗಳೇ ಇದ್ದಾರೆ, ಆ ಜ್ಞಾನಿಗಳಿಗೆ ಅನುಗ್ರಹವನ್ನು ಮಾಡಿದಂತಹ ಭಗವಂತನ ರೂಪ ಅಂತ. ಹೀಗೆ ಮಧುರಾಧಿಪ ಮಂತಿಕೆ ಮಧುರಾಧಿಪತಿ ಅಂತಹ ಕೃಷ್ಣ ಅಂಥವನು ಮಧುರಲ್ಲಿ ನೆಲೆಸಿದ್ದಾನೆ ಅಂತ ಆ ಭಗವಂತನ ರೂಪವನ್ನ, ಕೃಷ್ಣರ ಅವತಾರವನ್ನ ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಜನಕ ದೋಷ ಉಪೇತ್ಯ ಸರವರೀತ್ಯನುಭವಂ ಜನನೀಮಿ ಹರ್ಷಯನ್ ಘಟಯತೆ ದೃಶಿ ಬಾಲವ ಪುಸ್ಫುರ ಸುರಸದೋ ರಸದೋಹ ಕೃದಂ. ಇದಾದ ಮೇಲೆ ಶಿಂಶುಮಾರ ರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಶಿಂಶುಮಾರನ ಅನುಕ್ರಮ ಭಗವಂತ ಅವತರಿಸಿದ್ದಾರೆ. ದೋಷ ಅಂತ ಅವರ ಅಪ್ಪನ ಹೆಸರು, ಶರವರಿ ಅಂತ ಅವರ ತಾಯಿ. ಶರವರಿಯಲ್ಲಿ ಅವತರಿಸಿದ ರೂಪ ಶಿಂಶುಮಾರ ರೂಪ. ದೋಷ ಅಂತವರ ತಂದೆ, ಶರವರಿ ಅಂತ ತಾಯಿ. ಆ ಶರವರಿ ಹಾಗೂ ದೋಷರಲ್ಲಿ ಅವತರಿಸಿದ ರೂಪ ಶಿಂಶುಮಾರ ರೂಪ. ಬಾಲ ವಪು ಸ್ಫುರ ಸುರಸದಹ ಅಂತ ಅವನ ಬಾಲ ಶಿಂಶುಮಾರ ನಿಂತಿದ್ದಾನೆ. ಚೇಳಿನ ರೂಪದಲ್ಲಿ ಭಗವಂತ ನಿಂತಿದ್ದಾನೆ. ಆ ಶಿಂಶುಮಾರಿ ನಿಂತಿದ್ದಾನೆ, ಅವನ ಬಾಲ ಹೀಗೆ ನಿಂತಿದೆ ಅಂತ. ಆ ಬಾಲವನ್ನ, ಆ ಪುಚ್ಛವನ್ನು ಅವಲಂಬಿಸಿ ಒಂದು ಇಡೀ ನಕ್ಷತ್ರ ಮಂಡಲ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ನಕ್ಷತ್ರ ಮಂಡಲ ನಾವು ನೋಡ್ತಾ ಇದ್ದೇವೆ. ನಕ್ಷತ್ರ ನೋಡುವಾಗ ಇದೆಲ್ಲವೂ ಕೂಡ ನಿರಾಧಾರವಾಗಿದೆ ಅಂತ ಅನಿಸುತ್ತೆ. ವಿಜ್ಞಾನಿಗಳಿಗೆ ಕೇಳಿದರೆ ಇಲ್ಲ, ಅದೊಂದು ಒಂದು ಫೋರ್ಸ್ ಇದೆ, ಅದೊಂದು ಸೆಳೆತದ ಫೋರ್ಸ್ ನಲ್ಲಿ ಎಲ್ಲವೂ ಕೂಡ ಭ್ರಮಣ ಮಾಡ್ತಾ ಇದೆ ಅಂತ ಅವರು ವಿಜ್ಞಾನಿಗಳು ಹೇಳ್ತಾರೆ. ನಾವು ಹೇಳ್ತೇವೆ ಹಾಗೆ ನಿರಾಧಾರವಾಗಿ ನಿಂತ್ಕೊಂಡದ್ದಲ್ಲ, ಅದು ಶಿಂಶುಮಾರನ ಪುಚ್ಛವನ್ನು ಅವಲಂಬಿಸಿಕೊಂಡಿದೆ. ಆ ಶಿಂಶುಮಾರನ ಏನು ಪುಚ್ಛ ಇದೆ, ಆ ಪುಚ್ಛವನ್ನು ಅವಲಂಬಿಸಿಕೊಂಡು ಅಲ್ಲಲ್ಲಲ್ಲಿ ಎಲ್ಲ ನಕ್ಷತ್ರದ ಎಲ್ಲರೂ ಕೂಡ ಇದ್ದಾರೆ. ನಕ್ಷತ್ರ ಅಂದ್ರೆ ಅಲ್ಲಲ್ಲಿ ಎಲ್ಲ ದೇವತೆಗಳು ಅವರಲ್ಲಿ ನೆಲೆಸಿದ್ದಾರೆ. ಆ ಮಂಡಲ ಅದೆಲ್ಲ ಕೂಡ ಪ್ರಕಾಶಮಾನವಾಗಿದೆ, ಅವರ ಸ್ಥಾನ ಅದು ಪ್ರಕಾಶಮಾನವಾಗಿದೆ. ಆ ಧ್ರುವನ ಸ್ಥಾನ ಏನಿದೆ ಅದು ಪುಚ್ಛದ ತುದಿಯನ್ನು ಅವಲಂಬಿಸಿಕೊಂಡಿದೆ. ಇಡೀ ಪುಚ್ಛದ ತುದಿಯನ್ನ ಧ್ರುವ ನಕ್ಷತ್ರ ಅಲ್ಲಿದೆ. ಅದರ ಅದನ್ನ ಅದಕ್ಕೆ ಅನುಗುಣವಾಗಿ ಎಲ್ಲ ನಕ್ಷತ್ರಗಳು, ಉಳಿದ ಎಲ್ಲ ನಕ್ಷತ್ರಗಳು, ಸಪ್ತ ಋಷಿಮಂಡಲ, ಅರುಂಧತಿ ನಕ್ಷತ್ರ, ಉಳಿದಂತೆ ಎಲ್ಲ ಗ್ರಹಗಳು ಎಲ್ಲವೂ ಕೂಡ ಆ ಭಗವಂತನ ಪುಚ್ಛವನ್ನು ಅವಲಂಬಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅಂತ ಬಾಲ ಅಂದ್ರೆ ಅವನ ಪುಚ್ಛ, ಬಾಲ ವಪು ಸ್ಫುರಸ ಸುರಸತಃ ಅಂತ ಎಲ್ಲರೂ ಕೂಡ ಅವನ್ನು ಅವಲಂಬಿಸಿಕೊಂಡಿದ್ದಾರೆ ಅಂತ ಶಿಂಶುಮಾರ ವರ್ಣನೆ ಮಾಡುತ್ತಾರೆ. ಜೊತೆಗೆ ಕೃಷ್ಣ ಬಾಲವಪು, ಬಾಲಕನ ವೇಷ, ಶಿಶುವಿನ ವೇಷವನ್ನು ಧರಿಸಿಕೊಂಡಂತಹ ಕೃಷ್ಣ ಅವನು ಬಂದ. ತನ್ನ ತಂದೆಯ ಮನೆಯಲ್ಲಿ, ಹೀಗೆ ನಂದಗೋಪನ ಮನೆಯಲ್ಲಿ ವಿಹರಿಸಿದಂಥವ, ಅನೇಕ ರೀತಿಯ ಸಂತೋಷವನ್ನು ಎಲ್ಲರಿಗೆ ಕೊಟ್ಟಂಥವನು, ಹೀಗೆ ಕೃಷ್ಣನನ್ನ ಜನನಿಯುಮಪಿ ಹರ್ಷಯನ್, ಜನಕನಿಗೆ ಸಂತೋಷವನ್ನು ಕೊಟ್ಟವ, ಜನನಿಯುಪಿ ಹರ್ಷಯನ್, ಜನನಿಗೆ ತಾಯಿಗೆ ಸಂತೋಷವನ್ನು ಕೊಟ್ಟವನು, ಹೀಗೆ ಅಂತ ಕೃಷ್ಣಾವತಾರವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಶಿವಶಿಮಾರಾವತಾರ, ಕೃಷ್ಣಾವತಾರ ಎರಡೆರಡನ್ನು ಕೂಡ ಜೊತೆ ಜೊತೆಗಾಗಿ ಕೊಂಡಾಡ್ತಾ ಇದ್ದಾರೆ. ವಿಜನಿತ ಪದ ಮಧ್ಯವನಾಯೋ ಜಗದ ಪಾಳಿಡ ಭುಕ್ಷಮದಾಯಕ ಉದಧಿರತ್ನ ಮನು ಸಹಜ ಶ್ರಿಯಂ ಹೃದಯ ಭಜೇದಿ ಭಜೆಡ್ಡ ಗತಿ ಕೃತಿ. ಇನ್ನ ಧನ್ವಂತರಿ ರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಉದಧಿರತ್ನಂ, ಸಮುದ್ರದ ರತ್ನ ಅದು, ಸಮುದ್ರದಿಂದ ಹೊರಹೊಮ್ಮಿ ಬಂದಂತಹ ರತ್ನ ಧನ್ವಂತರಿ ಅಂತ ಹೇಳ್ತಾ ಇದ್ದಾರೆ. ಸಮುದ್ರನ ಮಥನ ಮಾಡಿದಾಗ ಸಮುದ್ರದಿಂದ ಉದಯಿಸಿಕೊಂಡಂತಹ ರತ್ನ ಯಾರು? ಧನ್ವಂತರಿ. ಧನ್ವಂತರಿ ಬಂದ, ಪಾಣಿಗ್ರಹಣ ಮಾಡಿದ, ಅಮೃತವನ್ನು ಕೊಟ್ಟ, ಪಾಣಿಗ್ರಹಣ ಮಾಡಿದ. ಯಾರದ್ದು ಪಾಣಿಗ್ರಹಣ ಮಾಡಿದ? ತನ್ನ ಸಹೋದರಿಯ ಪಾಣಿಗ್ರಹಣ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಯಾರು? ಲಕ್ಷ್ಮೀದೇವಿ ಕೂಡ ಸಮುದ್ರದಿಂದ ಅಲ್ಲೇ ಉದಯಿಸಿಕೊಂಡಂಥವಳು, ಹಾಗೆ ತನ್ನ ಸಹೋದರಿಯಾದ ಲಕ್ಷ್ಮಿಯ ಪಾಣಿಗ್ರಹಣ ಮಾಡಿದಂತಹ ಆ ಧನ್ವಂತರಿ ರೂಪ, ಆ ಧನ್ವಂತರಿ ರೂಪವನ್ನು ತೋರಿಸ್ತಾ ಅವನು ಎಂಥವನು? ಅಗದ ಪಾಣಿ, ಔಷಧವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಔಷಧಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಂತಹ ಧನ್ವಂತರಿ, ಅವನು ತನ್ನ ಭಕ್ತರು ಏನಿದ್ದಾರೆ ಅವರಿಗೆ ಉಂಟಾದಂತಹ ಆಪತ್ತೇನಿದೆ ಆಪತ್ತನ್ನೆಲ್ಲ ಪರಿಹಾರ ಮಾಡಬೇಕು ಅಂತ ಬಂದಂತಹ ರೂಪ ಧನ್ವಂತರಿ ರೂಪ. ಔಷಧಿಯನ್ನ ಔಷಧ ನಿಧೆ ಅಂತ ರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಔಷಧಿ ಅಧಿಪತಿ ಅಂತವ ಭಗವಂತ ಧನ್ವಂತರಿ. ಇವತ್ತು ನಾವು ಏನು ಔಷಧಿ ಸ್ವೀಕಾರ ಮಾಡ್ತೇವೆ, ಆ ಔಷಧಿಗಳಲ್ಲಿ ಇದ್ದು ಪರಿಣಾಮ ಮಾಡುವವನು ಭಗವಂತ ಧನ್ವಂತರಿ ನಾಮಕನಾಗಿ ಉಪನಿಷತ್ತು ಹೇಳುತ್ತೆ. ಇವತ್ತು ರೋಗಿ ಆದವ ಏನ್ ಮಾಡ್ತಾನೆ? ಔಷಧಿಯನ್ನು ಸ್ವೀಕಾರ ಮಾಡ್ತಾನೆ. ತನಗೆ ಯಾವುದೇ ಕಾಯಿಲೆ ಆಯ್ತಂದ್ರೆ ಕಾಯಿಲೆ ಪರಿಹಾರ ಆಗಬೇಕಂದ್ರೆ ಔಷಧಿಯನ್ನು ಸ್ವೀಕಾರ ಮಾಡ್ತಾನೆ. ಔಷಧಿಯನ್ನು ಸ್ವೀಕಾರ ಮಾಡಿದಾಗ ಏನಾಗುತ್ತೆ? ಔಷಧಿ ಸ್ವೀಕಾರ ಮಾಡಿದ್ರೆ ಗುಣ ಆಗುತ್ತೆ, ರೋಗ ಪರಿಹಾರ ಆಗುತ್ತೆ ಅಲ್ಲ. ಔಷಧಿ ಅದು ಜಡ, ಅದು ಜಡವಾದಂತಹ ನಿಮ್ಮ ಮಾತ್ರೆಯೋ ಇಂಜೆಕ್ಷನ್ನೋ ಅದು ಯಾವುದಕ್ಕೂ ಕೂಡ ರೋಗವನ್ನು ಪರಿಹಾರ ಮಾಡೋ ಶಕ್ತಿ ಇಲ್ಲ. ಜಡಕ್ಕೆ ಯಾವುದೇ ಚೇತನದ ಸಹಾಯವಿಲ್ಲದೆ ಜಡಕ್ಕೆ ಅಂತಹ ಕ್ರಿಯೆಯನ್ನು ಮಾಡುವ ಶಕ್ತಿ ಇಲ್ಲ, ಸಹಜವಾಗಿಂತಹ ಶಕ್ತಿ ಇಲ್ಲ. ಹಾಗಾದ್ರೆ ಅಂತಹ ರೋಗವನ್ನು ಅದೇ ಪರಿಹಾರ ಮಾಡಿತ್ತು ಅಂತಂದ್ರೆ ಉಪನಿಷತ್ತು ಹೇಳುತ್ತೆ. ಔಷಧಿಯಲ್ಲಿ ದೇವತೆಗಳಿದ್ದಾರೆ, ಭಗವಂತ ಧನ್ವಂತರಿ ನಾಮಕನಾಗಿದ್ದಾನೆ. ಧನ್ವಂತರಿ ನಾಮಕನಾಗಿ ಭಗವಂತ ಇದ್ದು ನಮ್ಮ ದೇಹದಲ್ಲಿ ಯಾವುದೇ ರೋಗ, ಕಣ್ಣಿನಲ್ಲಿ, ಕಿವಿಯಲ್ಲಿ, ಅಥವಾ ಬಾಯಲ್ಲಿ, ಉದರದಲ್ಲಿ ಯಾವುದೇ ರೋಗ ಇತ್ತಂದ್ರೆ ಆ ರೋಗವನ್ನೆಲ್ಲ, ಜ್ವರ ಮೊದಲ ಅಂತ ರೋಗಗಳನ್ನೆಲ್ಲ ಪರಿಹಾರ ಮಾಡುವಂಥದ್ದು ಯಾರು ಅಂತಂದ್ರೆ ಔಷಧಿಯೊಳಗಿರುವಂತಹ ದೇವತೆಗಳು, ಹಾಗೆ ಭಗವಂತ ಇದ್ದು ಪರಿಹಾರ ಮಾಡ್ತಾರೆ. ರೋಗ ಇಬ್ಬರೂ ಪರಿಹಾರ ಆಗುತ್ತೆ. ಯಾರು ಭಗವಂತ ರೂಪವನ್ನು ಚಿಂತನೆ ಮಾಡ್ತಾ, ಭಗವಂತ ಇಲ್ಲಿದ್ದಾನೆ, ದೇವತೆಗಳಿದ್ದಾರೆ ಅಂತ ಚಿಂತನೆ ಮಾಡ್ತಾ ಆ ಔಷಧಿಯನ್ನು ಸ್ವೀಕಾರ ಮಾಡ್ತಾರೆ ಅವ್ರಿಗೂ ರೋಗ ಪರಿಹಾರ ಆಗುತ್ತೆ, ರೋಗ ವಾಸಿ ಆಗುತ್ತೆ. ಯಾರು ಭಗವಂತನ ಚಿಂತನೆಯನ್ನು ಮಾಡದೇನೆ ಔಷಧಿಯನ್ನು ಸ್ವೀಕಾರ ಮಾಡ್ತಾರೆ ಅವರಿಗೂ ಕೂಡ ರೋಗ ವಾಸಿ ಆಗತ್ತೆ. ಆದರೆ ಒಂದು ವ್ಯತ್ಯಾಸ ಅಂತ ಹೇಳುತ್ತೆ ಉಪನಿಷತ್ತು ಹೇಳುತ್ತೆ, ಯಾರು ಭಗವಂತನ ಚಿಂತನೆಯನ್ನು ಮಾಡ್ತಾ ಔಷಧಿಯನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ರೋಗವೂ ಪರಿಹಾರ ಆಗುತ್ತೆ, ಪಾಪವೂ ಪರಿಹಾರ ಆಗತ್ತೆ. ಪಾಪವೂ ಪರಿಹಾರ ಆಗುತ್ತೆ ಆ ಭಗವಂತನ ಚಿಂತನೆಯಿಂದ, ಪುಣ್ಯವೂ ದೊರೆಯುತ್ತೆ. ಯಾರು ಭಗವಂತನ ಚಿಂತನೆಯನ್ನು ಮಾಡೋದಕ್ಕೆ ಔಷಧಿ ಸ್ವೀಕಾರ ಮಾಡುತ್ತೆ ಅವರಿಗೆ ರೋಗ ಮಾತ್ರ ವಾಸಿ ಆಗತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ಧನ್ವಂತರಿಗೆ ಚಿಂತನೆ ಮಾಡಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಅಂತಹ ಭಗವಂತ ಔಷಧಿಗೆ ನಿಯಾಮಕನಾಗಿ ಬಂದಂತಹ ಧನ್ವಂತರಿ, ಅದನ್ನ ಅಗದ ಪಾಣಿ ಔಷಧಿಯನ್ನ ಸ್ವೀಕರಿಸಿ ಬಂದಂತಹ ಭಗವಂತ ಅಂತ ಅವನನ್ನ ಕೊಂಡಾಡ್ತಾ ಇದ್ದಾರೆ. ಅದರ ಜೊತೆ ಕೃಷ್ಣಾವತಾರನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ಬಂದ, ಕೃಷ್ಣ ಅವತಾರ ಮಾಡಿದ, ಉದಧಿರತ್ನಂ, ಸಮುದ್ರದ ಮಧ್ಯದಲ್ಲಿ ನೆಲೆಸಿದಂಥವ, ಅವನು ದ್ವಾರಕಾಪಟ್ಟಣವನ್ನು ನೆಲೆಸಿದ್ದಾನೆ, ಸಮುದ್ರದ ಮಧ್ಯದಲ್ಲಿ ರತ್ನದಂತೆ ಇದ್ದಾನೆ ಕೃಷ್ಣ, ಅಂತಹ ಕೃಷ್ಣ ಅಂತ ಅವನನ್ನು ಸ್ತೋತ್ರ ಮಾಡ್ತಾ ಹೃದಯ ಭಜೇದಿ ಭಜಡ್ಡೆ ಗತಿಂ ಕೃತಿ. ಅಗದ ಪಾಣಿ, ಅವನು ಯುದ್ಧಕ್ಕೆ ಅಂತ ಹೋದ, ತಮ್ಮ ಬಂಧುಗಳೇನಿದ್ದಾರೆ ಅವರ ಆಪತ್ತನ್ನು ಪರಿಹಾರ ಮಾಡಲಿಕ್ಕೆ ಅಂತ ಹೋದವ, ಅವರ ಆಪತ್ತನ್ನು ಪರಿಹಾರ ಮಾಡಲಿಕ್ಕೆ ಅಂತ ಯುದ್ಧ ಹಾಕ್ತೇ ಅಂತ ಹೋದ. ಯುದ್ಧಕ್ಕೆ ಹೇಗೆ ಹೋದ? ಅಗದ ಪಾಣಿ, ಕೈಯಲ್ಲಿ ಗದೆಯನ್ನು ಹಿಡಿಲಿಲ್ಲ, ಚಕ್ರವನ್ನು ಹಿಡಿಲಿಲ್ಲ, ಯಾವುದನ್ನು ಹಿಡಿದೇನೆ, ಕೇವಲ ಕಡಿವಾಣವನ್ನು ಹಿಡಿದು ಯುದ್ಧಕ್ಕೆ ಅಂತ ಹೋದ. ಕಡಿವಾಣವನ್ನು ಹಿಡಿದು ಅಗದ ಪಾಣಿ, ಗದಾದಿಗಳನ್ನು ಧಾರಣೆ ಮಾಡದೇನೆ ಯುದ್ಧಕ್ಕೆ ಅಂತ ಹೋಗಿ ಅವರಿಗೆಲ್ಲ ಜಯವನ್ನು ತಂದುಕೊಟ್ಟವ ಕೃಷ್ಣ ಅಂತ ಕೃಷ್ಣನ ಚಿಂತನೆ ಮಾಡ್ತಾ ಇಡ್ಯ ಗತಿಂ ಇಭ ಜೇಡ್ಯ ಗತಿಂ ಕೃತಿ ಅಂತ. ಆ ಆನೆ, ಮತ್ತವಾದಂತಹ ಆನೆ ಕುವಲಯಾಪೀಡ, ಕುವಲಯಾಪೀಡವನ್ನು ಮರ್ದನ ಮಾಡಿ ಅದರಿಂದ ಕೀರ್ತಿಶಾಲಿ ಅಂತವ ಕೃಷ್ಣ ಅಂತ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಧನ್ವಂತರಿ ಹಾಗೂ ಕೃಷ್ಣ ಇಬ್ಬಿಬ್ಬರನ್ನು ಜೊತೆ ಜೊತೆಯಾಗಿ ಸ್ತೋತ್ರ ಮಾಡ್ತಾ ಹೋಗ್ತಾ ಇರ್ತಾರೆ. ಮಧುರಯಾಜಿತದಾನವ ಸದ್ಗಿರಾ ವಶನಿಕಾಯ ಗತಾಗಮ ಸಾಧಕ ನರ ತುರಂಗ ಮಹರ್ಷಕರ ಭವಗತಾವಗತಾಖಿಲ ಪಾಹಿನ. ಇದಾದ ನಂತರದಲ್ಲಿ ಹಯಗ್ರೀವರು ಪುರಸ್ತೋತ್ರ ಮಾಡ್ತಾ ಇದ್ದಾರೆ. ಹಯಗ್ರೀವ ಮಧು ರಯ ಅಜಿತ ಮಧುನಾಮಕ ದೈತ್ಯ, ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿ ಮಧು ಪೀಠಭರನ್ನು ನಿಗ್ರಹ ಮಾಡಿ ಹಯಗ್ರೀವ ನಾಮಕನಾದ ಭಗವಂತ ವೇದಗಳನ್ನು ತಂದು ಒಪ್ಪಿಸಿದವ, ತಂದು ಕೊಟ್ಟವ, ಬ್ರಹ್ಮಾದ ವೇದವನ್ನು ಉಪದೇಶ ಮಾಡಿದಂಥವ ಅಂತಹ ನರ ತುರಂಗಮ ಹರ್ಷಕರಾಕೃತೆ. ನರ ತುರಂಗಮ, ನರ ಮತ್ತು ತುರಂಗಮ, ಹಯ ವದನ ಮುಖ ಹಯ ಶರೀರ ಅದು ಮನುಷ್ಯರಂತೆ, ಹೀಗೆ ಅಂತಹ ಸುಂದರವಾದಂತಹ ರೂಪ ಅಂತ ಆ ಹೈಗ್ರೀ ರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಹಾಗೆ ಮಧುರಯ, ಮಧುರಾ ಪಟ್ಟಣದಲ್ಲಿ ನಡೆಸಿರುವಂತಹ ಅನೇಕ ಮಧುರವಾದ ಮಾತುಗಳಿಂದ ಕೊಂಡಾಡಲ್ಪಡುವಂತಹ ಕೃಷ್ಣ ಅಂತ ಅಂತಹ ನರ ತುರಂಗಮ ಹರ್ಷಕರಾಕೃತೆ. ನರ ಅಂತಂದ್ರೆ ಅರ್ಜುನ, ಮನುಷ್ಯನಾಗಿರುವಂತಹ ನರ ಅಂತ ಶೇಷನಿಗೆ ಹೆಸರು. ಶೇಷ ಜೀವ ನರ ಅಂತ ಕರೀತಾ ಇದ್ದಾರೆ. ಶೇಷನ ಆವೇಶ ಎಲ್ಲಿದೆ? ಅರ್ಜುನನಲ್ಲಿದೆ. ಆದರೆ ನರ ಅಂತಂದ್ರೆ ಅರ್ಜುನ, ಅರ್ಜುನನ ತುರಂಗಮ ಅದರ ಕುದುರೆಗಳಿಗೆ ಹರ್ಷ ಕರಾಕೃತೆ, ಆ ಕುದುರೆಗಳಿಗೆ ಸಂತೋಷ ಉಣಬಡಿಸಿದವ, ಆ ಕುದುರೆಗಳಿಗೆ ಆನಂದ ಆಗ್ತದೆ. ಕೃಷ್ಣನೇ ಲಗಾಮನ್ನು ಹಿಡಿದಾಗ, ಕಡಿವಾಡವನ್ನು ಹಿಡಿದಾಗ ಕುದುರೆಗಳು ಕುಣಿತಾ ಇದ್ದಂತೆ, ಕುಣಿದು ಓಡ್ತಾ ಇದ್ದಂತೆ, ಸಂತೋಷದಿಂದ ಕೃಷ್ಣ ಓಡಿಸ್ತಾ ಇದ್ದಾನೆ ಅಂತ ಆ ಕುದುರೆಗಳು ಭಾವಿಸ್ತಾ ಇವೆ. ಅಂತಹ ನರ ತುರಂಗಮ ಹರ್ಷ ಕರಾಕೃತೆ ಅಂತ ಆ ಕೃಷ್ಣನನ್ನು ಕೊಂಡಾಡ್ತಾ ಇದ್ದಾರೆ. ಹೀಗೆ ಕೃಷ್ಣಾವತಾರ, ಹೆಗ್ರೀವ ಅವತಾರ, ಹೀಗೆ ಅದರ ಸ್ತೋತ್ರ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಪ್ರಣತ ವಿಪ್ರಜನಾಮಯ ತೋಕರುಂ ನನು ಜಲಂತರವರ್ತಿ ನಿಜಸ್ಪದಂ ವಿಮಲ ಭೀಮರ ಚಿಪ್ಸಿತದಾಯಕ ಸ್ವವಿಜಿತೋ ವಿಜಿತೋ ಪ್ರಯಮಚ್ಯುತ. ಇದಾದ ಮೇಲೆ ಪಾಂಡುರಂಗನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಮಲ ಭೀಮರಥೀಪ್ಸಿತದಾಯಕ, ಭೀಮರಥಿ ನದಿಯ ದಡದಲ್ಲಿ ನೆಲೆಸಿರುವಂತಹ ಪಾಂಡುರಂಗ, ಪ್ರಣತ ವಿಪ್ರಜನಾಮಯ ತೋಕರುತ್, ಅವನಿಗೆ ಆ ಪಾಂಡುರಂಗ ನಿಲ್ಲಿಸಿದ್ದಾನೆ, ಎಲ್ಲಿಸಿದ್ದಾನೆ? ಪುಂಡರೀಕ ವರದ ಪಂಢರಾಪುರದಲ್ಲಿ ನೆಲೆಸಿದ್ದಾನೆ. ಅದೇನು ಪಂಢರಾಪುರ ಅಂತ ಹೇಳ್ತಾ ಇದ್ದೀರಿ, ಪುಂಡರೀಕ ಪಟ್ಟಣ ಅಂತ ಹೇಳ್ತಾ ಇದ್ದೀರಿ, ಅದು ಎಲ್ಲಿ ಬಂತದ ಹೆಸರು ಅಂತಂದ್ರೆ ಪುಂಡರೀಕನಿಂದ ಬಂದಂತಹ ಹೆಸರು. ಪುಂಡರೀಕ ಅಂತಲೋ ಬ್ರಾಹ್ಮಣ ಇದ್ದ, ಅವನು ತಪಸ್ಸನ್ನು ಮಾಡಿದ, ತಪಸ್ಸನ್ನ ಭಗವಂತನ ಚಿಂತನೆ ಮಾಡಿ ತಂದೆ ತಾಯಿಂದ್ರೆ ಶುಶ್ರೂಷೆ ಮಾಡಿದ, ಅದಕ್ಕೆ ಮೆಚ್ಚಿನ ಭಗವಂತ ಪ್ರತ್ಯಕ್ಷನಾದ, ಎತ್ತರ ಮಟ್ಟಿ ಅನುಗ್ರಹ ಮಾಡಿದ, ತಾನು ನಡೆಸಿದ ಸ್ಥಳ, ಅದಕ್ಕೆಲ್ಲದಕ್ಕೂ ಕೂಡ ಏನ್ ಹೆಸರಿಟ್ಟ? ಆ ಬ್ರಾಹ್ಮಣನ ಹೆಸರನ್ನೇ ಇಟ್ಟ. ಪ್ರಣತ ವಿಪ್ರಜ ನಾಮ, ಆ ಬ್ರಾಹ್ಮಣನ ಹೆಸರನ್ನ ಇಟ್ಟವ ಭಗವಂತ ಅಂತ ಹೀಗೆ ಅದನ್ನ ಹೇಳ್ತಾ ಇದ್ದಾರೆ. ಹೀಗೆ ಅದನ್ನ ಕೊಂಡಾಡ್ತಾ ಅದರ ಜೊತೆಗೆ ಆ ಪಾಂಡುರಂಗನ ಜೊತೆಗೆ ಕೃಷ್ಣಾವತಾರವನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಣತ ವಿಪ್ರಜನ ಆಮಯ ತಹ, ಬಾಗಿದಂತಹ ಇವನಿಗೆ ಬಾಗಿದಂತಹ ಭಕ್ತರೇನಿದ್ದಾರೆ ಮಧುರಾನಗರಿಯ ಜನತೆ, ಮಧುರಾನಗರಿಯ ಜನತೆ ಎಲ್ಲವೂ ಕೂಡ ಇವರನ್ನು ಆಶ್ರಯಿಸಿದೆ. ಕೃಷ್ಣ ಕಂಸರ ನಿಗ್ರಹ ಮಾಡಿದ, ಮತ್ತೆ ತಾನು ಎಲ್ಲಿ ಬೇಕು ಅಂತ ಅಲ್ಲಿಗೆ ಹೋಗಲಿಲ್ಲ, ಅಲ್ಲೇ ಮಧುರಾನಗರದಲ್ಲಿ ಇದ್ದ. ಜರಾಸಂಧ ಆಕ್ರಮಿಸಿದಾಗ ಅಲ್ಲಿ ಬಂದಂತಹ ಆ ಜರಾಸಂಧನ ಸೇನೆಯನ್ನು ಎಲ್ಲವನ್ನು ಸಂಹಾರ ಮಾಡಿ ಅವರಿಗೆ ಬಂದಂತಹ ರೋಗವನ್ನೆಲ್ಲ ಪರಿಹಾರ ಮಾಡಿದ, ಅವರಿಗೆ ಬಂದಂತಹ ವಿಪತ್ತನ್ನೆಲ್ಲ ಪರಿಹಾರ ಮಾಡಿದ ಅಂತ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಪಾಂಡುರಂಗನನ್ನ ಕೃಷ್ಣನನ್ನ ಜೊತೆ ಜೊತೆ ಸ್ತೋತ್ರ ಮಾಡುತ್ತಿದ್ದಾರೆ. ಮುಂದೆ ಇನ್ನು ಬರುವಂತಹ ಸ್ತೋತ್ರಗಳಲ್ಲಿ ಇಲ್ಲಿಯ ತನಕ ರಾಜರು ಒಂದು ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಹೋದ್ರು. ಮೂರು ವಿಭಾಗದಲ್ಲಿ ರಾಜರು ಈ ಅವತಾರಗಳ ಚಿಂತನೆ ಮಾಡ್ತಾ ಹೋಗ್ತಾರೆ. ಒಂದು ಈ ದಶಾವತಾರಗಳಕ್ಕಿಂತ ಅತಿರಿಕ್ತವಾದಂತಹ ಅವತಾರಗಳು ಜೊತೆ ಜೊತೆ ಕೃಷ್ಣ ಅವತಾರ, ಅದರ ಸ್ತೋತ್ರ ಮಾಡ್ತಾ ಹೋದ್ರು. ಇನ್ನು ಮುಂದಿನ ಸ್ತೋತ್ರದಲ್ಲಿ ಕೃಷ್ಣಾವತಾರವನ್ನು ಹೇಳ್ತಾ ಹೋಗ್ತಾರೆ. ಕೃಷ್ಣಾವತಾರವನ್ನು ಹೇಳುವಾಗ ಮಧ್ಯದಲ್ಲಿ ಕೇಶವಾದಿ ಮೂರ್ತಿಗಳು ಬರ್ತಾ ಹೋಗ್ತದೆ, ಕೇಶವಾದಿ ರೂಪಗಳನ್ನು ಚಿಂತನೆ ಮಾಡ್ತಾ ಹೋಗ್ತಾರೆ. ರುಚಿರ ಕೇಶವ ಶಂಬರ ಧಾಮತೆ ಲಸತಿ ಮಾರ ಮನೋಸಿ ಸಮಾಕೃತೆ ಸಕಲ ಗೋಕುಲ ಪಾಲಕ ದುಷ್ಕೃತಿ ಪರಿಹರಾರಿಹರಾಖಿಲ ವಾಸನ. ಕೇಶವ ಭಗವಂತ ನೀನು ಕೃಷ್ಣ ಅಂತ ಅವನು ಸ್ತೋತ್ರ ಮಾಡ್ತಾ, ಶಂಬರ ಧಾಮ ಮಾರಮಣೋಸಿ ಲಕ್ಷ್ಮೀಪತಿಯಾಗಿದ್ದು ರುಗ್ಮಿಣಿಪತಿಯಾಗಿತ್ತು ಅಂತ ಕೃಷ್ಣನ ಸ್ತೋತ್ರ ಮಾಡ್ತಾ ಹೋಗ್ತಿದ್ದಾರೆ. ಜೊತೆ ಜೊತೆಗೆ ಕೇಶವ ಅಂತ ಕೇಶವನ್ನು ಹೇಳಿದರು, ಶಂಬರಧಾಮ ಅಂತ ನಾರಾಯಣನನ್ನು ಹೇಳಿದರು. ಶಂಬರ ಅಂದ್ರೆ ನೀರು, ನೀರಿನಲ್ಲಿ ನರ ಅಂದ್ರೆ ನಾರ ಅಂದ್ರೆ ನೀರು, ನಾರ ಅಯನ ಅದ್ರೆ ನಾರಾಯಣ ಅಂದ್ರೆ ನೀರಿನಲ್ಲಿ. ಆಪೋ ನಾರಾಯಿತು ಪ್ರೋಕ್ತಃ ಆಪೋ ವೈ ನರಸೂನವ ಅಯನಂ ತಸ್ಯ ತಾತ್ಪೂರ್ವಂ ತೇನ ನಾರಾಯಣ ಸ್ಮೃತ ಅಂತ ನಾರಾಯಣನ ಶಂಬರಧಾಮ ಅಂತ ನಾರಾಯಣನ ಹೇಳ್ತಾ ಇದ್ದಾರೆ. ಮಾರಮಣ ಮಾಧವ, ಮಾ ಅಂದ್ರೆ ಲಕ್ಷ್ಮೀದೇವಿ, ರಮಣ ಅಂದ್ರೆ ಧವ ಪ್ರತಿ ಮಾಧವ. ಆಮೇಲೆ ಸಕಲ ಗೋಕುಲ ಪಾಲಕ ಅಂತ ಕೃಷ್ಣನ ಹೇಳ್ತಾ ಇದ್ದಾರೆ, ಎಲ್ಲ ಗೋಗಳನ್ನು ರಕ್ಷಣೆ ಮಾಡಿದವ ಅಂತ ಕೃಷ್ಣ ಹೇಳ್ತಿದ್ದಾರೆ. ಜೊತೆಗೆ ಗೋವಿಂದ ಗೋವುಗಳನ್ನ ರಕ್ಷಣೆ ಮಾಡಿದವ, ಗೋ ಅಂದ್ರೆ ವೇದ, ವೇದಗಳಿಂದ ಪ್ರತಿಪಾದನ ಅಂಥವನು ಗೋವಿಂದ ಅಂತ ಗೋವಿಂದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈ ಶ್ಲೋಕದಲ್ಲಿ ಕೇಶವ ನಾರಾಯಣ ಮಾಧವ ಗೋವಿಂದ ನಾಲ್ಕು ರೂಪಗಳ ಚಿಂತನೆ. ಮುಂದೆ ಮಧುಮದಕ್ಷಯ ಮಾಲ್ಯ ಸುವಿಸ್ತೃತೆ ಕುಜನ ಮಾನ ಸಮಾಪ್ತಿದ ವಿಕ್ರಮ ಸುಖದ ವಾಮನ ಸೋಮರ ಸಾರ್ಕ್ಷಿಷು ಶ್ರೀ ಅನುದಾಯ ಮುದಾರ್ಜಯ ಸೇವನು. ಕೃಷ್ಣಾವತಾರ ಜೊತೆಗೆ ಮಧು ಮದಕ್ಷಯ ಮಧುಸೂದನ, ಮಧುವಿನ ಮದವನ್ನ ನಾಶಗೊಳಿಸಿದ ಮಧುಸೂದನ ಅದನ್ನು ಹೇಳಿದ್ರು. ಇನ್ನ ಕುಜನ ಮಾನ ಸಮಾಪ್ತಿದ ವಿಕ್ರಮ, ದುಷ್ಟ ಜನರ ಅದನ್ನೆಲ್ಲವನ್ನು ಕೂಡ ಕೊನೆಗೊಳಿಸಿದಂತಹ ವಿಕ್ರಮ ಪರಾಕ್ರಮ ಉಳ್ಳಂಥವನು ತ್ರಿವಿಕ್ರಮ, ತ್ರಿವಿಕ್ರಮವನ್ನು ಕೊಂಡಾಡ್ತಾ ಇದ್ದಾರೆ. ಇನ್ನ ಸುಖದ ವಾಮನ, ಸುಖವನ್ನು ನೀಡುವಂತಹ ವಾಮನ ಅಂತ ಹೀಗೆ ಆ ಭಗವಂತನ ರೂಪವನ್ನ ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಮುಂದೆ ಕರಣ ಪಾಲನ ಶೀಲನತೆ ಸ್ಥಿತಿ ಜಲಜನಾಭ ವದಂತಿ ಕಮಶ್ರಿತ ವಿದುರ ವರದಾಮದರೋಧರ ಪ್ರಿಯ ಜುಷೋ ಯಜುಷೋಗ್ನಿ ಬಲಿ ನಿಮ. ಮುಂದಿನ ಶ್ಲೋಕ, ಈ ಶ್ಲೋಕ ಏನಿದೆ ಬಹಳ ಸೊಗಸಾದ ಶ್ಲೋಕ. ಇದಕ್ಕೆ ಮತ್ತೆ ಉಪನ್ಯಾಸ ರತ್ನನಾರದಲ್ಲಿ ರಾಜರೇ ಇದನ್ನು ತಮ್ಮ ಉಪನ್ಯಾಸದಲ್ಲಿ ಹೇಳಿದಂತಹ ಶ್ಲೋಕ ಇದು. ಅವತ್ತೊಂದು ಶ್ಲೋಕವನ್ನು ಹೇಳಿದ್ದೀವಿ, ಎಂಟನೇ ಸರ್ಗದಲ್ಲಿ ಬರುವಂತಹ ಒಂದು ಶ್ಲೋಕವನ್ನು ಹೇಳ್ತೇವೆ. ಅದರಲ್ಲಿ ಇದು ಶ್ಲೋಕ ಉಪನ್ಯಾಸ ರತ್ನಮಾಲಾದಲ್ಲಿ ಈ ಶ್ಲೋಕಕ್ಕೆ ರಾಜರು ಅನೇಕ ಅರ್ಥಗಳನ್ನು ತೋರಿಸಿಕೊಟ್ಟಿದ್ದಾರೆ. ಅಂದರೆ ರಾಜ ಎಲ್ಲ ಶ್ಲೋಕಗಳು ಕೂಡ ಹೀಗೆ ಅನೇಕ ಅರ್ಥ ಉಳ್ಳದ್ದು ಅಂತ ಎರಡು ಶ್ಲೋಕ ಸ್ಯಾಂಪಲ್ ಎರಡು ಶ್ಲೋಕವನ್ನ ರಾಜರು ತೋರಿಸಿಕೊಟ್ಟಿದ್ದಾರೆ. ಅದರಂತೆ ಎಲ್ಲಾ ಶ್ಲೋಕಗಳಲ್ಲೂ ಕೂಡ ಅರ್ಥ ಗಂಭೀರ ಇದೆ ಅನ್ನೋದನ್ನ ನೀವು ಚಿಂತನೆ ಮಾಡಿ ಅಂತ ರಾಜರು ಮಾರ್ಗದರ್ಶಕರಾಗಿದ್ದಾರೆ, ತೋರಿಸಿಕೊಡ್ತಾರೆ. ಹೀಗೆ ತೋರಿಸ್ತಾ ಈ ಶ್ಲೋಕ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಇದು ಸುಂದರವಾದಂತಹ ಶ್ಲೋಕ. ಮುಂದೆ ಹೃಷಿಕೇಶ ಪದ್ಮನಾಭ ದಾಮೋದರ ಈ ರೂಪಗಳನ್ನ ಇಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ. ಕರಣ ಪಾಲನ ಶೀಲ, ಕರಣ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳನ್ನ ರಕ್ಷಣೆ ಮಾಡುವಂತಹ ರೂಪ ಅಂದ್ರೆ ಅದು ಹೃಷಿಕೇಶ. ಕರಣ ಪಾಲನ ಶೀಲ, ಜಲಜನಾಭ ಅಂದ್ರೆ ಕಮಲನ ಪದ್ಮನಾಭ. ಇನ್ನ ವರ ದಾಮ ಧರೋದರ, ಹಗ್ಗವನ್ನ ಸ್ವಂತ ಕಟ್ಟಿಕೊಂಡವ ಅಂದ್ರೆ ದಾಮೋದರ ಅಂತ. ಹೀಗೆ ದಾಮೋದರ ರೂಪ, ಪದ್ಮನಾಭ ರೂಪ, ಹಾಗೆ ಹೃಷಿಕೇಶ ರೂಪ, ಈ ಮೂರು ರೂಪಗಳನ್ನ ಇದರಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೃಷ್ಣಾವತಾರವನ್ನ, ದಾಮೋದರ ರೂಪ ಮೊದಲಾದಂಥದ್ದನ್ನ ಅದನ್ನ ಹೀಗೆ ಚಿಂತನೆ ಮಾಡ್ತಾ ಕೃಷ್ಣಾವತಾರದ ಜೊತೆ ಜೊತೆಗೆ ಸ್ತೋತ್ರ ಮಾಡ್ತಾ ಹೋಗ್ತಿದ್ದಾರೆ. ಮುಂದೆ ಇಲ್ಲಿಯ ತನಕ ಒಂದು ರೀತಿ ಕೇಶವದಿಂದ ಹಿಡಿದು ಹನ್ನೆರಡು ರೂಪಗಳು ದಾಮೋದರನ ತನಕ, ಅಲ್ಲಿಯ ತನಕ ಕೇಶವ ಚತುರ್ವಿಂಶದ ಮೂರ್ತಿಗಳನ್ನು ಹೇಳ್ತಾ ಹೋದ. ಇಲ್ಲಿನ ಮತ್ತೆ ಮುಂದೆ ಶುಭ ಸಮುದ್ರ ಕರಂ ಭಜತಮ್ಮುದೆ ಅಂತ ವಿದುವ್ಯಾಸ ರೂಪವನ್ನ ಮತ್ತೆ ಕೃಷ್ಣಾವತಾರವನ್ನ ಅದನ್ನು ಹೇಳುತ್ತಾರೆ. ನಂತರದಲ್ಲಿ ಉಡುಪಿಯಲ್ಲಿ ನೆಲೆಸಿರುವ ಕೃಷ್ಣ ಜೊತೆಗೆ ಈಗ ಉಡುಪಿಯಲ್ಲಿ ನೆಲೆಸಿದ ಮಧ್ವಾಚಾರ್ಯದ ಪ್ರತಿಷ್ಠಿತನ ಅಂತಹ ಕೃಷ್ಣ ಜೊತೆಗೆ ಆ ಕೃಷ್ಣ, ಈ ರೂಪ ಆ ರೂಪ ಎರಡು ರೂಪಗಳ ಜೊತೆ ಜೊತೆ ಚಿಂತನೆ ಮಾಡ್ತಾ ಹೋಗ್ತಾರೆ. ಮುಂದೆ ಭುವನವಾಸ್ಯ ನಿಶಮ್ಮನು ಸಂಸ್ಥಿತೋ ಅಂತ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಹತ್ತು ಶ್ಲೋಕಗಳಲ್ಲಿ ದಶಾವತಾರಗಳ ಚಿಂತನೆ, ದಶಾವತಾರ ಜೊತೆಗೆ ಈ ಕೃಷ್ಣಾವತಾರ, ಒಂದು ಮತ್ಸ್ಯ ಕೃಷ್ಣ, ಕೂರ್ಮ ಕೃಷ್ಣ ಅಂತ ಹೀಗೆ ಚಿಂತನೆ ಮಾಡ್ತಾ ಹೋಗ್ತಿದ್ದಾರೆ. ಹೀಗೆ ಸುಂದರವಾದಂತಹ ಶ್ಲೋಕಗಳು, ಅದರಲ್ಲಿ ಶ್ಲೇಷ ಅಲಂಕಾರ ಇದೆ, ಶಬ್ದಾಲಂಕಾರ ಇದೆ, ಅರ್ಥಾಲಂಕಾರ ಇದೆ, ಜೊತೆಗೆ ಅರ್ಥ ಗಾಂಭೀರ್ಯ ಇದೆ. ಹೀಗೆ ಭಗವಂತನನ್ನು ಹೀಗೆ ಚಿಂತನೆ ಮಾಡುವ ಉದ್ದೇಶ ಅಲ್ಲಿ ಅಡಕವಾಗಿದೆ. ಭಗವಂತನ ಹೇಗೆ ಚಿಂತನೆ ಮಾಡಬೇಕು, ಉಪಾಸನೆ ಮಾಡಬೇಕು ಅನ್ನೋದನ್ನ ರಾಜರು ತೋರಿಸಿಕೊಡ್ತಾ ಹೋಗ್ತಿದ್ದಾರೆ. ಹೀಗೆ ಹತ್ತು ಅವತಾರಗಳ ಚಿಂತನೆಯನ್ನ ಮುಂದೆ ಮಾಡ್ತಾ ಇದ್ದಾರೆ. ಇತ್ತಂ ಸರಸ ಸಲ್ಲಾಪೈ ಸಂಸ್ತುವಂತ ಸತಂಪತಿ. ನಾವು ಇನ್ನು ಪ್ರತಿಯೊಂದು ಶ್ಲೋಕ ನೋಡ್ತಾ ಹೋಗಬೇಕು, ಹೋಗಬಹುದು. ಆದ್ರೆ ನಾಳೆ ಕೊನೆ ಇನ್ನು 17ನೇ ಸರ್ಗದಲ್ಲಿದ್ದೇವೆ, 18-19. ಇದು ಮುಂದಿನ ಸರ್ಗಗಳು, ಅದು ಬಹಳ ಸೊಗಸಾದ ಎರಡು ಸರ್ಗಗಳು. ಭಗವಂತನ ನಾವು ಚಿಂತನೆ ಮಾಡಬೇಕು. ಅದು ಉರ್ಮಿಣಿ ಕೃಷ್ಣನನ್ನು ಇಬ್ಬರನ್ನು ಒಟ್ಟಿಗೆ ಕೂಡಿಸಿ, ಒಂದೇ ಕಡೆ ಅವರಿಬ್ಬರನ್ನು ಕೂಡಿಸಿ ಇಬ್ಬರನ್ನು ಜೊತೆ ಜೊತೆ ಚಿಂತನೆ ಮಾಡ್ತಾ ಹೋಗ್ತಾರೆ. ನಾವು ಹೇಗೆ ಭಗವಂತನ ಚಿಂತನೆ ಮಾಡಬೇಕು, ಲಕ್ಷ್ಮೀನಾರಾಯಣ ಚಿಂತನೆ ಮಾಡಬೇಕು. ಅದಕ್ಕೆ ಮುಂದಿನ ಎರಡು ಸರ್ಗಗಳು 18 ಮತ್ತು 19 ರುಕ್ಮಿಣಿ ಕೃಷ್ಣ ಇಬ್ಬರನ್ನು ಕೂಡ ಅಪಾದ ಮಸ್ತಕ ಬರೆಯಂತ, ರುಕ್ಮಿಣಿ ಕೃಷ್ಣರ ಪಾದಗಳು, ರುಕ್ಮಿಣಿ ಕೃಷ್ಣರ ಪೀತಾಂಬರಗಳು, ಹೀಗೆ ರುಕ್ಮಿಣಿ ಕೃಷ್ಣರನ್ನ ಮಸ್ತಕ ಪರ್ಯಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಆ ಸುಂದರ ಚಿಂತನೆ, ಅದು ಸುಂದರವಾದ ರೀತಿಯಲ್ಲಿ ಅವರನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಮುಂದಿನ ಸರ್ಗಗಳಲ್ಲಿದೆ. ಆ ಸರ್ಗಗಳು ನಾಳೆ ದಿವಸ ಮೀಸಲಾಗಿ ಇಡಬೇಕಾದ್ರಿಂದ ಇವತ್ತು ದಶಾವತಾರಗಳ ಚಿಂತನೆಯನ್ನು ಹಿಂದೊಮ್ಮೆ ಸಂಕ್ಷಿಪ್ತವಾಗಿ ಬಂದಿತ್ತು ಎಲ್ಲವನ್ನು, ಆದ್ದರಿಂದ ಮತ್ತೆ ಮುಂದಕ್ಕೆ ಹೋಗೋಣ. ಇತ್ತಂ ಸರಸ ಸಲ್ಲಾಪೈ ಸಂಸ್ತುವಂತಸ್ಸ ತಂ ಪದಿಂ ಪ್ರತ್ಯಹಂ ತತ್ಪದಂ ಭೋಜಂ ಈಕ್ಷಮಾಣ ವಸಂತಿತೇ. ಈ ರೀತಿಯಾಗಿ ಆ ಭಗವಂತನ ದಾಸರಾದವರು, ಕೆಲವರು ಬೇರೆಯವರಿಂದ ಬಂದವರು, ಕೆಲವರು ಅಲ್ಲೇ ಇರೋರು, ಅವರೆಲ್ಲ ಹೀಗೇನ್ ಮಾಡ್ತಿದ್ದಾರೆ, ಸರಸವಾದ ಮಧುರವಾದ ಮಾತುಗಳನ್ನ ಆಡ್ತಾ ಆಡ್ತಾ ಅವರೆಲ್ಲ ಭಗವಂತನ ಭಕ್ತರು ಭಕ್ತರು ಸೇರಿದಾಗ ಅವ್ರು ಹರಟೆ ಹೊಡಿತಾ ಇರ್ತಾರಂತೆ. ಅವರಿಗೂ ಪಟ್ಟಾಂಗ ಹರಟೆ ಅಂದ್ರೆ ಎಲ್ಲರೂ ಭಾರಿ ಪ್ರೀತಿ, ಅವರು ಕೂಡ ಹರಟೆ ಹೊಡಿತಾರಂತೆ. ಅವ್ರು ಏನ್ ಹರಟೆ ಹೊಡಿತಾರೆ ಅಂದ್ರೆ ಹೀಗೆ ಭಗವಂತನ ಗುಣ ಚಿಂತನೆ ಮಾಡ್ತಾ ಇರ್ತಾರೆ. ನೋಡು ಆ ಕೃಷ್ಣನ್ ನೋಡಿದ್ರೆ ಒಳ್ಳೆ ಹೆದ್ರಿಯನ್ ನೋಡಿದ ಹಾಗೆ ಆಗತ್ತೆ ಅಂತ ಇನ್ನೊಬ್ಬ ಹೇಳ್ತಾರೆ. ಇನ್ನೊಬ್ಬ ಆ ಕೃಷ್ಣನ್ ನೋಡಿದ್ರೆ ಈ ಮತ್ಸ್ಯನ್ ನೋಡಿದ ಹಾಗೆ ಆಗತ್ತೆ ಅಂತ ಇನ್ನೊಬ್ಬ ಹೇಳ್ತಾ ಇರ್ತಾರೆ. ಹೀಗೆ ಕೃಷ್ಣನನ್ನ ಮತ್ಸ್ಯನನ್ನ ಒಟ್ಟೊಟ್ಟಿಗೆ ಚಿಂತನೆ ಮಾಡ್ತಾ ಹೋಗ್ತಿದ್ದಾರೆ ಅಂತ. ಆ ಕೃಷ್ಣ ಮತ್ಸ್ಯ, ಕೃಷ್ಣ ಕುರುಮ, ಕೃಷ್ಣ ವರಾಹ ಅಂತ ಹೀಗೆ ಅವರ ಸರಸವಾದ ಮಧುರವಾದ ಮಾತುಗಳಿಂದ ಆ ದ್ವಾರಕಾ ಪಟ್ಟಣದ ಜನತೆ, ಕೃಷ್ಣನ ಬೇರೆ ಬೇರೆ ಊರಿಂದ ಬಂದಂತಹ ಭೃತ್ಯ ವರ್ಗ ಅವರೆಲ್ಲರೂ ಕೂಡ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಭಗವಂತನ ಪಾದಕಮಲವನ್ನ ಚಿಂತನೆ ಮಾಡ್ತಾ ಅಲ್ಲಿ ನೆನೆಸಿದ್ದಾರೆ. ಇಹಾಖಿಲ ಐಶ್ವರ್ಯ ಸುಭೋಗ ವೃದ್ಧೇ ಪರತ್ರ ನಿಶ್ರೇಯಸ ಸೌಖ್ಯ ಸಿದ್ಧೇ ಮಹಪರಂ ದ್ವಾರಮವಾಪ್ಯ ಪೃಥ್ವಿಯ ಅಸೌ ಪುರಿ ದ್ವಾರವತಿ ಬಭೂವ. ಅದನ್ನ ದ್ವಾರಾವತಿ ಎಂದು ಕರೀತಾ ಇದ್ದಾರೆ, ದ್ವಾರಕಾಪಟ್ಟಣ ಅಂತ ಕರೀತಾ ಇದ್ದಾರೆ. ಯಾಕೆ ಕರೀತಾ ಇದ್ದಾರೆ? ದ್ವಾರ ಬಾಗಿಲು, ಬಾಗಿಲು ಅಂತಂದ್ರೆ ಬಾಗಿಲು ಉಳ್ಳಂಥದ್ದು ದ್ವಾರಕಾಪಟ್ಟಣ, ಅದರಲ್ಲಿ ಬಾಗಿಲಿದೆ ಅಂತ. ಅದೊಂದು ಬಾಗಿಲು ಅಂತಂದ್ರೆ ಅದು ಪ್ರವೇಶ ದ್ವಾರ, ನಾವು ಯಾವ್ದನ್ನ ಪ್ರವೇಶಿಸಲಿಕ್ಕೆ ಪ್ರಧಾನವಾಗಿ ದ್ವಾರ ಇರುತ್ತೆ. ಹಾಗೆ ಇದು ದ್ವಾರಕಾಪಟ್ಟಣ ಏನಿದೆ ಅದು ಪ್ರವೇಶ ದ್ವಾರ ಅಂತ ಹೇಳ್ತಾ ಇದ್ದಾರೆ. ಯಾವುದರ ಪ್ರವೇಶ ದ್ವಾರ ಅಂತಂದ್ರೆ ಎರಡಕ್ಕೆ ಅಂತ ಹೇಳ್ತಾ ಇರ್ತಾರೆ. ಇದು ಒಂದಕ್ಕಲ್ಲ, ಎರಡಕ್ಕೆ ಪ್ರವೇಶ ದ್ವಾರ. ಯಾವುದು ಅಂತಂದ್ರೆ ಸಂಸಾರದಲ್ಲಿ ಇದ್ದಾಗಲೇ ಅದ್ಭುತವಾದ ಎಲ್ಲೂ ಇಲ್ಲದಂತಹ ಭೋಗವನ್ನು ಪಡೀಲಿಕ್ಕೆ ದ್ವಾರ ಅಂದ್ರೆ ದ್ವಾರಕಾಪಟ್ಟಣ ಅಂತ ಬಂತು. ಮತ್ತೊಂದು ಪರಸ್ಪರ ನಿಶ್ರೇಯಸ ಸೌಖ್ಯ ಸಿದ್ಧೇ, ಪರಲೋಕದಲ್ಲಿ ಸಂಸಾರವನ್ನು ದಾಟಿ ಮೋಕ್ಷಕ್ಕೆ ಹೋದಾಗ ಅಲ್ಲಿ ಸಮೃದ್ಧಿ ಉಂಟಾಗಲಿಕ್ಕೆ ತೆರೆದ ಬಾಗಿಲು ದ್ವಾರಕಾಪಟ್ಟಣ. ಆದ್ದರಿಂದ ಒಂದು ದ್ವಾರಕಾಪಟ್ಟಣ ಅಂತ ಕರೀತಾ ಇದ್ದಾರೆ. ಆ ದ್ವಾರವನ್ನು ದಾಟಿ ಒಳಗೆ ಹೋದರೆ ಅಲ್ಲಿ ಸಮೃದ್ಧಿ ನಿಮಗೆ ದೊರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂತಹ ದ್ವಾರಕಾಪಟ್ಟಣ, ಆದ್ದರಿಂದ ಅದಕ್ಕೆ ದ್ವಾರಾವತಿ ಅಂತ ಅದನ್ನ ಕರಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅಂತಹ ಸುಂದರವಾದಂತಹ ದ್ವಾರಕಾಪಟ್ಟಣ. ಮುಕ್ತಾವಲಿ ರಾಜಿತ ಸರ್ವಗೇಹ ನಿತ್ಯಂ ಪ್ರಮೋದಾಶನ ಸತ್ಸಮೂಹ ದುಷ್ಟೈರಗಮ್ಯ ದೈತಾಮುರಾಯೇ ಮುಕ್ತಿ ಪ್ರಭಾ ದ್ವಾರವತಿ ಪುರೀಸಾ. ಅದು ದ್ವಾರಕಾಪಟ್ಟಣ ಮೋಕ್ಷದಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾದಂಥದ್ದಲ್ಲ ಮೋಕ್ಷ ಅದು ದ್ವಾರಕಾಪಟ್ಟಣ, ಅದು ಸಾಕ್ಷಾತ್ ಮೋಕ್ಷದಂತೆ ಇದೆ ಅಂತ. ಯಾಕೆ? ಮೋಕ್ಷ ಹೇಗಿದೆ? ಮೋಕ್ಷದಲ್ಲಿ ಎಲ್ಲಿ ನೋಡಿದಲ್ಲಿ ಕೂಡ ಮುತ್ತು, ರತ್ನ, ಹವಳ, ಇಂದ್ರನೀಲಮಣಿ, ಪದ್ಮರಾಗಮಣಿ, ವಜ್ರ ಇಂತಹ ರತ್ನಗಳು ಮೊದಲಾದಂತಹಗಳಿಂದ ಖಚಿತವಾದಂಥದ್ದು ಮೋಕ್ಷ. ಎಲ್ಲಿ ನೋಡಿದರೂ ಕೂಡ ಒಳ್ಳೊಳ್ಳೆ ಕೆತ್ತನೆಗಳು, ಸುಂದರವಾದಂಥದ್ದು. ಅದನ್ನ ಪಂಡಿತಾಚಾರ್ಯ ಹೇಳ್ತಾರೆ, ಮೋಕ್ಷದಲ್ಲಿ ಭ್ರಮೆ ಅಂತಲೂ ಒಂದಿಲ್ಲ. ಆದ್ದರಿಂದ ಈ ಮೋಕ್ಷದಲ್ಲಿ ಆ ಮನೆಗಳ ಸ್ಥಳಗಳಲ್ಲಿ ಅಥವಾ ಭಗವಂತನ ಮಂದಿರದ ಗೋಪುರದ ಸ್ಥಳಗಳಲ್ಲಿ, ಮನೆ ಮನೆಗಳಲ್ಲಿ, ಅಲ್ಲಲ್ಲಿ ತಮ್ಮ ತಮ್ಮ ಭವನಗಳಲ್ಲಿ, ಅಲ್ಲೆಲ್ಲ ಹೊರಗಡೆ ಆ ಕಡೆ ಈ ಕಡೆ ಎಲ್ಲ ಕೆತ್ತನೆಗಳಿರುತ್ತಂತೆ, ಪಕ್ಷಿಗಳದ್ದು ಮೃಗಗಳದ್ದೆಲ್ಲ ಕೆತ್ತನೆ ಇರುತ್ತೆ. ಆ ಪಕ್ಷಿಗಳನ್ನ ಮೃಗಗಳನ್ನ ನೋಡಿದಾಗ ಇದು ನಿಜವಾದ ಪಕ್ಷಿ ಎಂದು ಅವ್ರಿಗೆ ಭ್ರಮೆ ಬರೋದಿಲ್ಲ. ಯಾಕೆಂದ್ರೆ ಅವ್ರ ಭ್ರಮೆ ಇಲ್ಲ ಅಂತ. ಅಂದ್ರೆ ಅಷ್ಟು ನೋಡುವ ಜನತೆಗೆ ಅದು ಪಕ್ಷಿನೇ ತರಿಸಬೇಕು. ಹಾಗೆ ಅಷ್ಟು ಸ್ಪಷ್ಟವಾದ ಕೆತ್ತನೆಗಳು, ಅಷ್ಟು ಸುಂದರವಾದ ಭವನಗಳು ಅದೆಲ್ಲವೂ ಕೂಡ ಮೋಕ್ಷದಲ್ಲಿದೆ. ದ್ವಾರಕಾಪಟ್ಟಣಕ್ಕೆ ಕೊರತೆ ಇಲ್ಲ. ದ್ವಾರಕಾಪಟ್ಟಣದಲ್ಲಿ ಅದೆಲ್ಲೆಲ್ಲೂ ಕೂಡ ಇದೆ ಸುಂದರವಾದಂತಹ ಭವನಗಳು. ಒಂದೊಂದು ಮಂದಿರವೂ ಕೂಡ, ಒಂದೊಂದು ಮನೆಯೂ ಕೂಡ ಅತ್ಯಂತ ಸುಂದರವಾಗಿದೆ, ಅತ್ಯಷ್ಟು ಮೋಹಕವಾಗಿದೆ ಅಂತಹ ಮಂದಿರ ಉಳ್ಳಂತಹ ದ್ವಾರಕಾಪಟ್ಟಣ. ನಿತ್ಯಂ ಪ್ರಮೋದಾಶನ ಸತ್ಸಮೂಹ. ಇನ್ನೊಂದು ಮೋಕ್ಷದಲ್ಲಿ ಯಾವುದು ಕೊರತೆ ಇಲ್ಲ. ಸ್ವರ್ಗದಲ್ಲಿ ಆಗಿರ್ತಾರೆ, ಸ್ವರ್ಗವು ಸುಂದರ, ಸುಂದರವಾದ ಸ್ವರ್ಗದಲ್ಲಿ ಬೇಕಾದಾಗಿರಬಹುದು. ಆದರೆ ಇವರದ್ದೇನು ಪುಣ್ಯ ಇದು ಅದಕ್ಕೆ ಸರಿಯಾಗಿ ಫಲ ದೊರಕತ್ತೆ. ಶ್ವೇತ ಮಹಾರಾಜರ ಕಥೆಯನ್ನು ಕೇಳ್ತೇವೆ, ಬೇಕಾದಷ್ಟು ಯಾಗ ಮಾಡಿದ್ದೆ ಎಲ್ಲ ಮಾಡಿದ್ದ, ಬ್ರಾಹ್ಮಣರಿಗೆ ಭೋಜನವನ್ನೇ ಮಾಡಿಸಿರಲಿಲ್ಲ. ಆದ್ದರಿಂದ ಸ್ವರ್ಗದಲ್ಲಿ ಇದ್ದ, ಸ್ವರ್ಗದಲ್ಲಿದ್ದರೂ ಅಲ್ಲಿ ಹಸಿವೆ ಆಗ್ತಾ ಇತ್ತು. ನನಗೆ ತಿನ್ಲಿಕ್ಕೆ ಕೊಡಿ ಅಂದ್ರೆ ತಿನ್ಲಿಕ್ಕೆ ಅವನು ಸಿಗ್ತಾ ಇರಲಿಲ್ಲ, ಅಷ್ಟು ಹಸಿವೆಯಿಂದ ದುಃಖ ಪಡ್ತಾ ಇದೆ ಸ್ವರ್ಗದಲ್ಲಿ. ಆದರೆ ಮೋಕ್ಷ ಹಾಗಲ್ಲ. ಮೋಕ್ಷದಲ್ಲಿ ಅಲ್ಲಿ ಬೇಕಾದಷ್ಟು ತಿನ್ಲಿಕ್ಕೆ ಉಣ್ಲಿಕ್ಕೆ ಬೇಕಾದ ಸಮೃದ್ಧಿ ಇರುತ್ತೆ ಅಂಥದ್ದು ಮೋಕ್ಷ. ಕೃಷ್ಣ ದ್ವಾರಕಾಪಟ್ಟಣ ಯಾವ ಕೊರತೆಯೂ ಕೂಡ ಇಲ್ಲ. ದ್ವಾರಕಾಪಟ್ಟಣ ಬೇಕಾದ ಸಮೃದ್ಧಿ, ಅಲ್ಲಿ ಪ್ರಮೋದ ಅಶನ ಸತ್ಸಮೂಹ ಎಲ್ಲವೂ ಕೂಡ ಸಮೃದ್ಧವಾಗಿದೆ. ತಿನ್ಲಿಕ್ಕೆ ಉಣ್ಲಿಕ್ಕೆ ವಿಹಾರಕ್ಕೆ ಎಲ್ಲವೂ ಕೂಡ ಸಮೃದ್ಧವಾಗಿದೆ. ಬೇಕಾದಷ್ಟು ಗೋವುಗಳು, ಎಲ್ಲಿ ಹೋದರೂ ಕೂಡ ಗೋವಿನ ಆ ಗವ್ಯಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅದೆಲ್ಲವೂ ಕೂಡ ಹರಿತಾ ಇದೆ. ಈ ರಂಗ ಪಂಚಮಿ ದಿನಗಳಲ್ಲಿ ಅಥವಾ ಯಾವ್ದಾದ್ರೂ ಇಂತಹ ಹಬ್ಬಗಳು ಬಂತಂದ್ರೆ ಅಲ್ಲೆಲ್ಲ ಬಣ್ಣದ ನೀರನ್ನೇ ಎರಚೋದಲ್ಲಂತೂ, ಹಾಲು ಮೊಸರು ಬೆಣ್ಣೆಯಲ್ಲೇ ಮೈ ಮೇಲೆ ಎರಚಿಕೊಳ್ತಾ ಇದ್ದವರು ದ್ವಾರಕಾಪಟ್ಟಣದಲ್ಲಿ, ಮಧುರಾನಗರಿಯಲ್ಲಿ. ಅಂತಹ ಸಮೃದ್ಧಿ ಆ ದ್ವಾರಕಾಪಟ್ಟಣದ ಸಮೃದ್ಧಿ, ಅಂತಹ ಮುಕ್ತಿ ಪ್ರಭಾ ಮೋಕ್ಷದಂತಿರುವಂತಹ ಪಟ್ಟಣ ಅದು ದ್ವಾರಕಾಪಟ್ಟಣ. ಯದೀಯ ರತ್ನಾವೃತ ಹೈಮವ ಪ್ರಸಕಾಶ ಮಧ್ಯ ನಿವರ್ತತೆ ಸ್ಮ ಸಮುದ್ಯ ತಾಸಿನ್ ಪ್ರತಿಬಿಂಬರಾಶಿನ್ ನಿರೀಕ್ಷ ದೀನಾ ಬಹುಶೋರಿಸೇನ. ದ್ವಾರಕಾಪಟ್ಟಣಕ್ಕೆ ಶತ್ರು ಆಕ್ರಮಣಕ್ಕೆ ಅಂತ ಬರುವ ಪ್ರಸಂಗ ಇದೆ. ಶತ್ರು ಆಕ್ರಮಣಕ್ಕೆ ಬರ್ತಾರಂತೆ, ಬಂದ್ರೆ ಆ ದ್ವಾರಕಾಪಟ್ಟಣದ ದೂರದಿಂದ ನೋಡಿ ಹೆದರ್ಕೊಂಡು ನೋಡಬೇಕಂತೆ. ಯಾಕಂತಂದ್ರೆ ದ್ವಾರಕಾಪಟ್ಟಣದಿಂದ ಒಂದು ನಾಲ್ಕು ಜನ ಹೊರಗಡೆ ಬಂದು ಅಂತ ಅಂದ್ಕೊಳ್ಳಿ, ನಾಲ್ಕು ಜನ ಸೈನಿಕರು ಆಯುಧವನ್ನು ಧಾರಣೆ ಮಾಡಿಕೊಂಡು ಬಂದರು. ಬಂದಾಗಿ ಇಲ್ಲೆಲ್ಲ ನೋಡಿದರೆ ಅನೇಕ ರೀತಿಯಾದಂತಹ ಆ ಗೋಡೆಗಳು, ವಿಚಿತ್ರವಾದಂತಹ ಬಾಗಿಲುಗಳು ಅದೆಲ್ಲವೂ ಕೂಡ ಅಲ್ಲಿದೆ. ಅದೆಲ್ಲ ಅಲ್ಲಲ್ಲಿ ಸ್ಫಟಿಕ, ಅಲ್ಲಲ್ಲಿ ರತ್ನಗಳು, ದೊಡ್ಡ ದೊಡ್ಡ ಪಚ್ಚೆ ಮೊದಲಾದಂಥದ್ದೆಲ್ಲವೂ ಕೂಡ ಇದೆ. ಆ ಮಣಿಗಳು ಅಂತಹ ಪ್ರದೇಶಗಳೇನಿವೆ ಆ ಪ್ರದೇಶಗಳಲ್ಲೆಲ್ಲ ಇವರ ಪ್ರತಿಬಿಂಬ ಮೂಡಿದೆ. ಪ್ರತಿಬಿಂಬ ಮೂಡಿದಾಗ ಒಬ್ಬ ಬಂದ್ರೆ ಹತ್ತು ಜನರಂತೆ ಕಾಣ್ತಾರೆ, ನಾಲ್ಕು ಜನ ಬಂದರೆ ನಲ್ವತ್ತು ಜನ ಅಂದ್ರೆ 400 ಜನರಂತೆ ಕಾಣ್ತಾರೆ. ಒಬ್ಬ ಈ ಸೇನೆ ಇವರನ್ನು ನೋಡಿ ನಾಲ್ಕೇ ಜನ ಹತ್ತೇ ಜನ ಬಂದರೂ ಕೂಡ ದೊಡ್ಡ ಸೇನೆ ಬರ್ತಾ ಇದೆ, ಸಮುದ್ರದ ರೀತಿಯಲ್ಲಿ ಸೇನೆ ಬರ್ತಾ ಇದೆ, ಹೆದರಿ ಓಡಿ ಹೋಗಬೇಕು, ಅಂಥದ್ದು ದ್ವಾರಕಾಪಟ್ಟಣ ಅಂತ ಸೊಗಸಾಗಿ ರಾಜನ ವರ್ಣನೆ ಮಾಡ್ತಾ ಇದ್ದಾರೆ. ವಿಚಿತ್ರ ರತ್ನಾವೃತ ವಪ್ರ ಸೌಧ ಗ್ರಹಂಗನ ಗೋಪುರ ವಾಪಿ ಕೋಘಂ ಇದಂ ಪುರಿ ರತ್ನಮವಾಪ್ಯನೂರಂ ಬಹುವ ರತ್ನಾಕರ ಶಕ್ತಿತೋಬ್ಜಿಹಿ. ರತ್ನಾಕರ ಸಮುದ್ರಕ್ಕೆ ಹೆಸರು ಬಂದು ಯಾಕೆ ಗೊತ್ತಾ? ಕೃಷ್ಣ ಇರುವಲ್ಲಿಯ ತನಕ ಸುಂದರವಾದ ದ್ವಾರಕಾಪಟ್ಟಣ ಇತ್ತು. ಕೃಷ್ಣ ಅಲ್ಲಿ ಪರಂಧಾನಕ್ಕೆ ಹೋದ ಮೇಲೆ ಏನಾಯ್ತು? ಆ ಸಮುದ್ರದಲ್ಲಿ ದ್ವಾರಕಾಪಟ್ಟಣ ಮುಳುಗಿತು. ಮುಳುಗಿದಾಗ ಏನು ದ್ವಾರಕಾಪಟ್ಟಣದಲ್ಲಿ ಎಷ್ಟು ರತ್ನಗಳು, ಎಷ್ಟು ಮುತ್ತು, ಏನೆಲ್ಲ ಇದೆ? ಅದಂತಹ ಅದ್ಭುತವಾದಂತಹ ದ್ವಾರಕಾಪಟ್ಟಣ ಸಮುದ್ರದಲ್ಲಿ ಮುಳುಗಿದ್ದರಿಂದ ಅವತ್ತು ಸಮುದ್ರ ರತ್ನಾಕರ ಅಂತ ಹೆಸರು ಪಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ರತ್ನಗಳು ಯಾಕೆ? ಅದರಲ್ಲಿ ಅನಂತ ಅಂತ ರತ್ನಗಳಿತ್ತು. ಅಂತಹ ರತ್ನಗಳಂತಹ ದ್ವಾರಕಾಪಟ್ಟಣ ಮುಳುಗಿದ್ದರಿಂದ ಆ ಸಮುದ್ರಕ್ಕೆ ರತ್ನಾಕರ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅಧಿಷ್ಠಿತ ಕೋತ ಮುಂಶ್ರಯಂತೆ ಸ್ವಕಾರ್ಯ ಲಾಭಾಯ ವಡಿತ್ ಸಮೂಹ ಸ್ವರೂಪ ಲಬ್ಧಿ ಹರಿಪಾದ ಪೋತ ಕೃತಾಶ್ರಯ ಸಿದ್ಧ ಜನಾಷ್ಟ ದೂರ. ಬರೀ ದ್ವಾರಕಾಪಟ್ಟಣ ಅಂತಂದ್ರೆ ಅಂಥವ್ರಿದ್ರು ಹೀಗೆ ಇದ್ರು ಅಂತ ತಿಳ್ಕೊಬೇಡಿ. ಅಲ್ಲಿ ಅನೇಕ ರೀತಿಯಲ್ಲಿ ವ್ಯಾಪಾರಕ್ಕೆ ಬರ್ತಾ ಇದ್ರು, ವಣಿಕ ಸಮೂಹ ವ್ಯಾಪಾರಿಗಳು ಬೇಕಾದ್ರೆ ವ್ಯಾಪಾರಕ್ಕೆ ಬರ್ತಾ ಇದ್ರೆ. ಯಾಕೆ? ಶ್ರೀಮಂತರಿದ್ದರೆ ವ್ಯಾಪಾರಕ್ಕೆ ಅಂತ ಹೋಗ್ಬೇಕು. ಅಲ್ಲಿ ವ್ಯಾಪಾರಕ್ಕೆ ಅಂತವ್ರು ಒಳ್ಳೆ ವ್ಯಾಪಾರ ಆಗುತ್ತೆ, ಅವರಲ್ಲಿ ಬರ್ತಾ ಇದ್ದಾರೆ, ಸಮುದ್ರದ ಮಾರ್ಗದಲ್ಲಿ ಬರ್ತಾ ಇದ್ದಾರೆ, ಬಂದು ದ್ವಾರಕಾಪಟ್ಟಣ ವ್ಯಾಪಾರ ಮಾಡ್ತಾರೆ, ಬೇಕಾದ ಸಂಪತ್ತನ್ನು ಪಡೆದುಕೊಂಡು ಹೋಗ್ತಾರೆ. ಹಾಗೆ ಜ್ಞಾನಿಗಳು ಬರ್ತಾರೆ, ಜ್ಞಾನಿಗಳು ಬಂದು ಅವರು ಭಗವಂತನ ಪಾದವನ್ನು ಆಶ್ರಯಿಸ್ತಾರೆ, ಅವರು ಸಂಪತ್ತನ್ನ ಪರಸಂಪತ್ತನ್ನ ಅವರು ಆಶ್ರಯಿಸ್ತಾ ಇದ್ದಾರೆ, ಪಡೀತಾ ಇದ್ದಾರೆ ಅಂತ ಹೀಗೆ ಸೊಗಸಾಗಿ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಅದನ್ನ ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾ ತರುಂ ಮದೀಯಂ ನಯತುಚ್ಚ ಮತ್ಸಃಪುರಿಂ ನಣೇತುಂ ಭವತೆ ಸಮರ್ಥ ಮರುತ್ವತೆ ತೀರಿತ ಏವ ನೂನಂ ಪುರೀನಿ ನಮ್ರಮ್ಯತಮಂ ಚಕಾರ. ಕೃಷ್ಣ ಅದ್ಭುತವಾಗಿ ಅದನ್ನ ಸ್ವರ್ಗಲೋಕಕ್ಕೆ ಹೋಗಿ ಕೃಷ್ಣ ಪಾರ್ಯಾದರ್ಶ ತಂದಂತು, ಇಂದ್ರನಿಂದ ಯುದ್ಧವನ್ನು ಮಾಡಿ ಕೃಷ್ಣ ಪಾರ್ಯಾದರ್ಶವನ್ನು ತಂದ. ಅಮರಾವತಿ ನಗರಿಯನ್ನು ತರಲಿಲ್ಲ ಅಂತಂದ್ರೆ ನೀನು ಅಮರಾವತಿ ನಗರಿ ಯಾಕೆ ಬೇಕಾಗಿದೆ? ಪಾರ್ಯಾದರ್ಶ ತೆಗೆದುಕೊಂಡು ಹೋಗ್ತೇನೆ, ಅಮರಾವತಿಯನ್ನು ಅಮರಾವತಿಗಿಂತ ಅಪ್ಪನಂತಹ ಪಟ್ಟಣ ನಾನು ನಿರ್ಮಾಣ ಮಾಡ್ತೇನೆ ಅಂತ ಕೃಷ್ಣ ಸ್ವರ್ಗವನ್ನು ಮೀರಿಸುವಂತಹ ಪಟ್ಟಣವನ್ನ ನಿರ್ಮಾಣ ಮಾಡಿದ್ದಾನೆ. ಇಂದ್ರ ಕೇಳಬಹುದು, ಈ ಪಾರ್ಯಾದರ್ಶ ಇರಬೇಕಾದ್ರೆ ಅಮರಾವತಿಯಂತಹ ಭವ್ಯವಾದ ಸಭೆ ಇರಬೇಕು, ಅಂತ ಶ್ರೇಷ್ಠವಾದ ಸ್ವರ್ಗದಂತಹದ್ದರಲ್ಲಿ ಮಾತ್ರ ವೃಕ್ಷ ಇರಬೇಕು ಅಂದ್ರೆ ಕೃಷ್ಣ ಅಂತ ಅದಕ್ಕಿಂತ ಭವ್ಯವಾದಂತಹ ನಗರವನ್ನು ನಾನು ನಿರ್ಮಾಣ ಮಾಡಿದ್ದೇನೆ, ಅಲ್ಲಿ ಪಾರ್ಯಾದರ್ಶ ಅಂತ ಹೇಳ್ಕೊಂಡು ಹೋಗ್ತೇನೆ ಅಂತ ಕೃಷ್ಣ ಅದನ್ನ ಮೀರುವಂತಹ ಪಟ್ಟಣವನ್ನ ನಿರ್ಮಾಣ ಮಾಡಿದ್ದಾನೆ. ಹೀಗೆ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಪುರೀಮಗಮ್ಯ ಪೈಕೀಕೃತಾಬ್ಧಿಂ ನಿಶಮ್ಯ ಕೃಷ್ಣಸ್ಯ ನಿರೂಢ ಚಿಂತಃ ಸಮಾಗದೋ ಭೂರಿಹ ಯೋಗ್ಯ ನಾಮ ಕ್ರಮಜರಾಸಂಹಿತ ಗಾತ್ರ ಸೀಮಾ. ಜರಾಸಂಧ ಅಂತ ಹೆಸರು ಮಾಗಧನಿಗೆ, ಜರಾಸಂಧ ಅಂತ ಹೆಸರು. ಜರಾಸಂಧ ಅಂತ ಅವನು ಯಾಕೆ ಹೆಸರು ಅಂತಂದ್ರೆ ಜರಾನಾಮಕ ರಾಕ್ಷಸಿ ಇವನ ಶರೀರ. ಇವಳು ಇಬ್ಬರು ತಾಯಂದಿರು, ಅವರಿಬ್ಬರು ಅರ್ಧರ್ಧ ಶಕಲ ತುಂಡನ್ನ ಪಡೆದಿದ್ದಾರಂತ. ಪಡೆದಾಗ ಅದು ಎರಡು ತುಂಡು, ಅದನ್ನ ಏನ್ ಮಾಡಬೇಕು ತೆಗೆದುಕೊಂಡು, ಏನ್ ಉಪಯೋಗ ಇಲ್ಲ ಅಂತ ಅದನ್ನ ಬಿಸಾಡಿ ಬಿಟ್ಟಿದ್ದಾರೆ. ಬಿಸಾಡಿದಾಗ ಆ ಜರಾ ಎಂಬಂತಹ ರಾಕ್ಷಸ ನೋಡಿದ್ಲಂತದ್ದು ಏನಿದು ಅಂತ, ಎರಡು ತುಂಡನ್ನು ಹಿಡಿದು ಅದನ್ನು ಜೋಡಿಸಿಬಿಟ್ಲಂತ. ಅದನ್ನು ಕೂಡಿಸಿದಾಗ ಬದಿಗೆ ಬಿಡ್ತದ್ದು, ಅದೇ ಜರಾಸಂಧ ಅಂತ. ಜರಾ ಎಂಬಂತಹ ರಾಕ್ಷಸಿಯಿಂದ ಸಂಧಿತ ಗಾತ್ರ, ಅವನ ಗಾತ್ರ ಕೂಡಿದೆ, ಆದ್ದರಿಂದ ಅವನು ಜರಾಸಂಧ ಅಂತ ಕರೀತಾ ಇದ್ದಾರೆ. ಆದರೆ ಇವ್ರು ಹೇಳ್ತಾ ಇದ್ದಾರೆ ಇವತ್ತು ನಿಜವಾಗಿ ಅವನು ಜರಾಸಂಧ, ಆರ್ ಸಲ ಜರಾಸಂಧ ಆಗಿರಬಹುದು, ಆದ್ರೆ ಇನ್ನೊಂದರ ಸರಿ ಅವನು ಜರಾಸಂಧ ಅಂತ ಆದ. ಯಾಕೆ ಅಂದ್ರೆ ಜರ ಅಂತಂದ್ರೆ ಏನು, ಜರ ಅಂದ್ರೆ ಮುಪ್ಪು ಅಂತಾರೆ, ವೃದ್ಧಾಪ್ಯ. ಕೃಷ್ಣ ಮಧುರಾನಗರಿಯನ್ನು ಬಿಟ್ಟು ದ್ವಾರಕಾ ಪಟ್ಟಣಕ್ಕೆ ಬಂದ. ಮಧುರಾನಗರಿ ಹಗಲೆಲ್ಲ ಆಕ್ರಮಣ ಮಾಡ್ತಾ ಇದ್ದ ಜರಾಸಂಧ, ಆಕ್ರಮಣ ಮಾಡಿ ಕೃಷ್ಣನ ಗೆಲ್ಲಬೇಕು ಅಂತ ಬರ್ತಾ ಇತ್ತು. ಈಗ ಕೃಷ್ಣ ಏನ್ ಮಾಡಿದ್ದಾನೆ, ಮಧುರಾನಗರಿಯನ್ನು ಬಿಟ್ಟು ದ್ವಾರಕಾ ಪಟ್ಟಣಕ್ಕೆ ಬಂದಿದ್ದಾನೆ. ದ್ವಾರಕಾ ಪಟ್ಟಣವನ್ನು ಆಕ್ರಮಣ ಮಾಡಬೇಕು ಅಂತ ಜರಾಸಂಧ ಆಲೋಚನೆ ಮಾಡಿತ್ತು. ಆಲೋಚನೆ ಮಾಡಿ ಸೈನ್ಯವನ್ನು ಸಿದ್ಧಗೊಳಿಸಿದ, ಕೃಷ್ಣನನ್ನು ಆಕ್ರಮಿಸಬೇಕು, ದ್ವಾರಕಾ ಪಟ್ಟಣಕ್ಕೆ ಹೋಗಬೇಕು. ಹೋಗಬೇಕು ಅಂತ ಹೋದರೆ ಹೇಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸುತ್ತಮುತ್ತ ಸಮುದ್ರ, ಸಮುದ್ರವನ್ನು ದಾಟಿಕೊಂಡು ಹೋಗಲಿಕ್ಕೆ ಅಲ್ಲಿ ಭದ್ರವಾದಂತಹ ಸೇನೆ, ಒಳಗಡೆ ಹೋಗಲಿಕ್ಕೆ ಅಲ್ಲಿ ಅಕ್ಷತ್ಯವಾದಂತಹ ಸೇನೆ. ಯಾವುದೇ ರೀತಿಯಲ್ಲಿ ನೋಡಿದರೂ ಕೂಡ ದ್ವಾರಕಾ ಪಟ್ಟಣವನ್ನು ಪ್ರವೇಶ ಮಾಡಲಿಕ್ಕಾಗಲಿ ಕೃಷ್ಣನ ಆಕ್ರಮಣ ಮಾಡಲಿಕ್ಕಾಗಲಿ ಸಾಧ್ಯವೇ ಇಲ್ಲ. ಅದನ್ನು ಹೇಗೆ ಆಲೋಚನೆ ಮಾಡಬೇಕು, ಹೇಗೆ ಅದನ್ನು ಆಕ್ರಮಣ ಮಾಡಬೇಕು, ಹೇಗೆ ಕೃಷ್ಣನ ಎದುರಿಸಬೇಕು ಅಂತ ಆಲೋಚನೆ ಮಾಡಿ 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 ಆ ಜರಾಸಂಧ ಮುಪ್ಪಾಗಿಬಿಟ್ಟನಂತೆ, ಮುದುಕನೋ ಬಂದಿದ್ದಂತೆ, ಮುದುಕನಾಗಿಬಿಟ್ಟನಂತೆ. ಆದ್ದರಿಂದ ಅವನು ಜರಾಸಂಧ, ಮುದಿತನದಿಂದ ಆವೃತನಾದವ, ಆದ್ದರಿಂದ ಜರಾಸಂಧ ಅಂತ ಹೆಸರು ಅನ್ವರ್ಥವಾಗಿದೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಅಂಥದ್ದು ದ್ವಾರಕಾ ಪಟ್ಟಣ, ಅಂತ ಸುಭದ್ರವಾದಂತಹ ಪಟ್ಟಣ ದ್ವಾರಕಾ ಪಟ್ಟಣ ಅಂತ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಕಾವ್ಯೋಚಿತ ಶ್ಲೋಕಮಪೇಕ್ಷಮಾಣ ವಿಚಾರಯಂತೀಹ ಪದೇ ಪದರ್ಥನ್ ವಿದ್ವಜ್ಜನಾನಂದ ಕರಣ್ಮದೋಜ್ಞಾ ಬುಧಾವದನ್ಯಶ್ಚ ಪುರೇ ಮುರಾರೇಹ. ಅದು ದ್ವಾರಕಾ ಪಟ್ಟಣ. ದ್ವಾರಕಾ ಪಟ್ಟಣದಲ್ಲಿ ಎಲ್ಲಾ ರೀತಿಯ ಜನರು ಇರ್ತಾರೆ. ಕೆಲವರು ಶ್ರೀಮಂತರಿರ್ತಾರೆ, ಕೆಲವರು ವಿದ್ವಾಂಸರಿರ್ತಾರೆ, ಕೆಲವರು ಅವರು ದಾನಿಗಳಿರ್ತಾರೆ, ಇನ್ನು ಕೆಲವರು ಸಾಮಾನ್ಯ ಜನರು. ಹೀಗೆ ಎಲ್ಲಾ ರೀತಿಯ ಜನರು ಕೂಡ, ಸಾಮಾನ್ಯ ಜನತೆಯ ಸಂಖ್ಯೆ ಬಹಳ ಕಮ್ಮಿ. ಅಲ್ಲಿ ಏನಿದ್ರು ಕೂಡ ಎಲ್ಲರೂ ಕೂಡ ಸಾಧಾರಣ ಶ್ರೀಮಂತರಾದ ಜನತೆ. ಹೀಗೆ ಎಲ್ಲರೂ ಎಲ್ಲಾ ರೀತಿಯ ಜನ ಇದ್ದಾರೆ ಅಲ್ಲಿ. ಅಲ್ಲಿಯ ವಿದ್ವಾಂಸರು, ಅಲ್ಲಿಯ ಶ್ರೀಮಂತರು, ಇಬ್ಬರು ಕೂಡ ಆಲೋಚನೆ ಮಾಡ್ತಾರಂತೆ. ಕಾವ್ಯೋಚಿತ ಶ್ಲೋಕಂ ಅಪೇಕ್ಷಮಾಣ, ಈ ಕವಿಗಳಿಗೆ ವಿದ್ವಾಂಸರಿಗೆ ಕಾವ್ಯವನ್ನು ರಚನೆ ಮಾಡೋದು ಭಾರಿ ಉತ್ಸಾಹ. ಒಳ್ಳೆಯ ಕಾವ್ಯವನ್ನು ರಚನೆ ಮಾಡಬೇಕು, ಒಳ್ಳೆ ಶ್ಲೋಕವನ್ನು ರಚನೆ ಮಾಡಬೇಕು ಅಂತ ಒಳ್ಳೆ ಉತ್ಸಾಹ. ಅದರಲ್ಲಿ ಯಾವುದನ್ನು ಅದನ್ನು ಒಳ್ಳೆ ಪ್ರಸಂಗವನ್ನು ನೋಡಿದರೆ ಅದನ್ನು ವರ್ಣನೆ ಮಾಡಬೇಕು ಅಂತ. ಅವರಿಗೆ ದ್ವಾರಕಾ ಪಟ್ಟಣದಲ್ಲಿದ್ದಂತಹ ವ್ಯಕ್ತಿಗಳ ಕವಿಗಳಿಗೆ ದಿವಸ ದಿವಸಕ್ಕೂ ಒಂದೊಂದು ಹೊಸ ಹೊಸದು ಕಾಣಿಸ್ತಾ ಇತ್ತು. ಅದನ್ನು ರಚನೆ ಮಾಡಬೇಕು, ಇದನ್ನು ಕಾವ್ಯದಲ್ಲಿ ರಚನೆ ಮಾಡಿದ್ರೆ ಸೊಬಗನ್ನು ತೋರಿಸಬೇಕು, ಸ್ವಾರಸ್ಯವನ್ನು ತೋರಿಸಬೇಕು ಅಂತ ಅವರಿಗೆ ಆಸೆ. ಅವರದನ್ನ ಶಬ್ದ ಶಬ್ದದಲ್ಲಿಯೂ ಕೂಡ ಒಳ್ಳೊಳ್ಳೆ ಅರ್ಥ ಇರುವಂತಹ ಒಳ್ಳೊಳ್ಳೆ ಶಬ್ದಗಳನ್ನ ಆಲೋಚನೆ ಮಾಡಿ ಮಾಡಿದಂತಹ ಶ್ಲೋಕಗಳನ್ನು ರಚನೆ ಮಾಡ್ತಿದ್ದಾರೆ ಅಂತ ಕವಿಗಳು. ಹಾಗೆ ಕವಿಗಳಿದ್ದಂತೆ ಅಲ್ಲಿ ಶ್ರೀಮಂತರಿದ್ದಾರೆ, ಅವರು ಆಲೋಚನೆ ಮಾಡ್ತಾರೆ. ಕಾವ್ಯೋಚಿತ ಶ್ಲೋಕಂ ಅಪೇಕ್ಷಮಾಣ, ಅವರು ಕಾವ್ಯಕ್ಕೆ ಯೋಗ್ಯವಾದಂತಹ ಶ್ಲೋಕವನ್ನು ರಚನೆ ಮಾಡಬೇಕಂತ ಅವರು ಆಲೋಚನೆ ಮಾಡಿದರೆ, ಶ್ಲೋಕ ಅಂದ್ರೆ ಕೀರ್ತಿ, ಕೀರ್ತಿಯನ್ನು ಪಡೆಯಬೇಕು, ಕಾವ್ಯದಲ್ಲಿ ನಮ್ಮನ್ನು ವರ್ಣನೆ ಮಾಡುವಂತಹ ಕೀರ್ತಿ ನಮಗೆ ಬರಬೇಕು ಅಂತ ಶ್ರೀಮಂತರು ಆಲೋಚನೆ ಮಾಡ್ತಾರೆ. ನಮ್ಮ ಹೆಸರನ್ನ, ನಮ್ಮ ಮಹತ್ವವನ್ನ ಕಾವ್ಯಗಳಲ್ಲಿ ಕೊಂಡಾಡಬೇಕು. ನಾಲ್ಕು ಜನರ ಬಾಯಿಯಲ್ಲಿ ಅವನು ಇಂಥವನಪ್ಪ, ಇಂತಹ ಮಹಾದಾನಿ, ಇಂತಹ ವ್ಯಕ್ತಿತ್ವದಲ್ಲಿದೆ ಅಂತ ನಾಲ್ಕು ಜನ ಹೊಗಳಬೇಕು ಅಂತ ಅಪೇಕ್ಷೆ ಕೆಲವು ಶ್ರೀಮಂತರಲ್ಲಿ ಇತ್ತು. ಅಂತಹ ಶ್ರೀಮಂತರು ಆಲೋಚನೆ ಮಾಡ್ತಿದ್ದಾರಂತೆ. ಹೆಜ್ಜೆ ಹೆಜ್ಜೆಗೆ ಕೂಡ ನಾನು ಇವತ್ತಿನ ದಾನ ಮಾಡಬಹುದು, ಇವತ್ತು ಯಾವ ದಾನವನ್ನು ಮಾಡಿದ್ರೂ ಕಡೆಯಂತಹ ಕೀರ್ತಿ ಬರುತ್ತೆ, ಪದೇ ಪದೇ ಅರ್ಥಾನ್ ವಿಚಾರ ಅಂತ ಹೆಜ್ಜೆ ಹೆಜ್ಜೆ ಕೂಡ ನಾನು ಇವತ್ತು ಇಂತಹ ಸುಂದರವಾದ ಈ ವಸ್ತುವನ್ನ ದಾನ ಮಾಡಿದ್ರಿಂದ ನನಗೆ ಇಂತಹ ಕೀರ್ತಿ ಬರುತ್ತೆ. ನಾನು ಗೋವನ್ನ ದಾನ ಮಾಡಿದರೆ, ಗೋವನ್ನ ಎಲ್ಲೋ ದಾನ ಮಾಡ್ತಾರೆ, ಇಂತಹ ಗೋವನ್ನ ಹೀಗೆ ದಾನ ಮಾಡಿದರೆ ನನಗೆ ಕೀರ್ತಿ ಬರುತ್ತೆ ಅಂತ ಹೆಜ್ಜೆ ಹೆಜ್ಜೆಗೂ ಕೂಡ ಕೀರ್ತಿಯನ್ನು ಅಪೇಕ್ಷೆ ಪಡುವಂತಹ ಕೆಲವ ದಾನಿಗಳು, ಶ್ರೀಮಂತರು, ಅವರು ದಾನದ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಅಂತಹ ಕವಿಗಳು, ವಿದ್ವಾಂಸರು ಉಳ್ಳಂತಹ ಪಟ್ಟಣವು ದ್ವಾರಕಾ ಪಟ್ಟಣ ಆಗಿತ್ತು. ಅಂತಹ ಶ್ರೀಮಂತರು, ದಾನಿಗಳು, ಅವರುಳ್ಳಂತಹ ಪಟ್ಟಣವು ದ್ವಾರಕಾ ಪಟ್ಟಣ ಆಗಿತ್ತು ಅಂತ ರಾಜರು ಚಮತ್ಕಾರವಾಗಿ ವರ್ಣನೆ ಮಾಡ್ತಾ ಹೋಗ್ತಿದ್ದಾರೆ. ಹೀಗೆ ಅಂತಹ ಯದಂಗ್ರಿ ತೀರ್ಥೇನ ಯದೀಯ ನಮ್ಮೋ ಬಲೇನ ಕಾಶಿ ಪ್ರಥಿತ ಕಿಲಾಸಿ ಮುರದ್ವಿಷಸ್ತಸ್ಯ ನಿವಾಸ ಭೂತ ಪುರಿ ತ್ರಿಲೋಕ್ಯಾಂ ಯಮದ್ವಿತೀಯ. ಅದು ದ್ವಾರಕಾ ಪಟ್ಟಣ ಸರ್ವಶ್ರೇಷ್ಠ ಪಟ್ಟಣ ಅಂತ ಹೇಳ್ತಿದ್ದಾರೆ. ಅಲ್ಲರಿ, ಇಡೀ ಭೂಮಂಡಲದಲ್ಲಿ ಕಾಶಿ ನಗರ ಅಂತಂದ್ರೆ ಬಹಳ ಶ್ರೇಷ್ಠ ಅಂತ ನಾವು ತಿಳಿದಿದ್ದೇವೆ. ಯಾಕೆ ಅಂತಂದ್ರೆ ಅದನ್ನ ಅಷ್ಟರ ಬಗ್ಗೆ ಹೇಳ್ತಾರೆ, ಅಹಂ ಕಾಶಿಂ ಗಮಿಷ್ಯಾಮಿ ಅಂತ. ನಾವು ಬೆಳಗ್ಗೆದ್ದಾಕ್ಷಣ ಇವತ್ತು ನಾನು ಕಾಶಿ ಹೋಗಬೇಕಪ್ಪ, ನಾನು ಕಾಶಿ ನಿವಾಸ ಆಗಿರ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಸಾಕು ಫಲ ದೊರೆಯುತ್ತೆ. ಅಂದ್ರೆ ಅಷ್ಟು ಕಾಶಿ ಮಹತ್ವ ಬಹಳ ಮಿಗಿಲಾಂಥದ್ದು. ವಿಥ್ಯಾಂ ವಿಥ್ಯಾ ಮಠದಿ ಜಟಿಲ ಕೋಪಿ ಕಾಶಿ ನಿವಾಸಿ ಅಂತ ಹೇಳ್ತಾರೆ. ಅಲ್ಲಿ ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ರುದ್ರದೇವರು ಜಪ ಮಾಡ್ತಾ ಇದ್ದಾರಂತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಭಗವಂತನನ್ನ ರಾಮಮಂತ್ರವನ್ನು ಜಪಿಸ್ತಾ ಪಾರಾಯಣ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾರು ಮರಣವನ್ನು ಹೊಂದುತ್ತಾರೆ ಅವರ ಕಿವಿಯಲ್ಲಿ ಮರಣಾಸನ್ನನಾದ ವ್ಯಕ್ತಿಯರ ತಾರಕ ಮಂತ್ರವನ್ನ ರಾಮಮಂತ್ರವನ್ನು ಜಪಿಸಿ ಅವರಿಗೆ ಮೋಕ್ಷವನ್ನು ಕರುಣಿಸಬೇಕು ಅಂತಾನೆ ಅಲ್ಲಿ ರುದ್ರದೇವರ ಸನ್ನಿಹಿತರಾಗಿದ್ದಾರೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ ಅಂತ. ಪಾಯಂ ಪಾಯಂ ಶ್ರುತಿ ಪುಲಕಿತಂ ರಾಮ ನಾಮಾಮೃತಂ ಯಹ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮತತ್ತಾರಕಾಖ್ಯಂ. ಜಾತಂ ಜಾತಂ ಪ್ರಕೃತಿ ವಿಕೃತೌ ಪ್ರಾಣಿನಂ ಕರ್ಣಮೂಲೇ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ ಅಂತ ಅಲ್ಲಿಯ ರುದ್ರದೇವರ ವರ್ಣನೆ. ಅಂತಹ ಶ್ರೇಷ್ಠವಾದಂತಹ ಕಾಶಿ ಪಟ್ಟಣ ಅಲ್ಲಿ ರುದ್ರದೇವರು. ಅದು ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದಂತಹ ಪಟ್ಟಣ ಅಂದ್ರೆ ಕಾಶಿ ಪಟ್ಟಣ ಅಂತ ಪ್ರಸಿದ್ಧವಾಗಿದೆ. ನೀವು ದ್ವಾರಕಾ ಪಟ್ಟಣವೇ ಸರ್ವಶ್ರೇಷ್ಠ ಪಟ್ಟಣ ಅಂತ ಹೇಳ್ತಾ ಇದ್ದೀರಿ, ಅದು ಕಾಶಿಗಿಂತ ಶ್ರೇಷ್ಠ ಅಂತಂದ್ರೆ ಕಾಶಿಗಿಂತ ನಿಜವಾಗಿ ಶ್ರೇಷ್ಠ ದ್ವಾರಕಾ ಪಟ್ಟಣ ಅಂತ ರಾಜರು ಹೇಳ್ತಾ ಇದ್ದಾರೆ. ಯಾಕೆ ಕಾಶಿ ಯಾಕೆ ಅಷ್ಟು ಮಹತ್ವ? ಕಾಶಿಯಲ್ಲಿ ಸಾಕ್ಷಾತ್ ಗಂಗೆ ಹರಿತಾ ಇದ್ದಾಳೆ, ಕಾಶಿಯಲ್ಲಿ ಗಂಗೆ ಹರಿತಾ ಇದ್ದಾಳೆ, ಕಾಶಿಯಲ್ಲಿ ಮಹಾದೇವರು ರಾಮಂತರನ್ನು ಜಪಿಸ್ತಾ ಇದ್ದಾರೆ. ಈ ಎರಡು ಕಾರಣಗಳಿಂದ ಕಾಶಿ ಮಹತ್ವ. ಗಂಗೆ ಏನದು? ಭಗವಂತನ ಪಾದದ ಹೊರಹೊಮ್ಮಿದಂಥ ನದಿ ಅಂತದ್ ಗಂಗೆ. ರುದ್ರದೇವರು ರಾಮಂತ್ರ ಜಪಿಸ್ತಾ ಇದ್ದಾರೆ, ಅಂಥದ್ದು ಕಾಶಿ. ಆದರೆ ದ್ವಾರಕಾಪಟ್ಟಣದಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ. ದ್ವಾರಕಾಪಟ್ಟಣ ಸಾಕ್ಷಾತ್ ಭಗವಂತನೇ ಇದ್ದಾರೆ. ಭಗವಂತನ ಪಾದದಿಂದ ಸ್ಪೃಷ್ಟವಾದ ನದಿ ಹರಿಯುವ ಕಾರಣ ಕಾಶಿ ಪ್ರಸಿದ್ಧವಾದರೆ ಸಾಕ್ಷಾತ್ ಭಗವಂತನೇ ಸಂಚಾರ ಮಾಡುವಂತಹ ದ್ವಾರಕಾಪಟ್ಟಣ ಅದು ಕಾಶಿಗಿಂತ ಮಿಗಿಲಾದ್ದಾಗಿದೆ. ಎಲ್ಲಿ ನೋಡಿದಲ್ಲೂ ಕೂಡ ಕೃಷ್ಣ ಕೃಷ್ಣ ಅಂತ ಎಲ್ಲರ ಬಾಯಲ್ಲೂ ಬರ್ತಾ ಇದೆ. ಯಾಕೆ? ಕೃಷ್ಣನ ಸಂಚಾರ ಮಾಡ್ತಾ ಇದ್ದಾರೆ, ಸ್ವತಃ ಕೃಷ್ಣನೇ ಸಂಚಾರ ಮಾಡುವಂತಹ ಭೂಮಿ. ಆದ್ದರಿಂದ ದ್ವಾರಕಾ ಭಕ್ತನ ಅದು ಕಾಶಿಯನ್ನು ಮೀರಿದೆ, ಎಲ್ಲವನ್ನೂ ಕೂಡ ಮೀರಿದೆ ಅಂತ ಈ ರೀತಿಯಾಗಿ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆಂತಹ ಸುಂದರವಾದಂತಹ ದ್ವಾರಕಾ ಭಕ್ತನ ಅದನ್ನ ತಚ್ಛಾಸ್ತ್ರ ಶ್ರವಣೋತ್ಸವೇನ ಕಥಿಚಿತ್ ಸಂಕೀರ್ತ್ಯ ಸಂಸ್ಮೃತ್ಯ ತಂ ತತ್ಪಾದಾಬ್ಜ ನಿಷೇ ವಯಾಜ ಸುಧಿಯ ತಸ್ಯಾರ್ಚಯ ಕೇಚನ ಸಖ್ಯೇನಾಪ್ಯ ಪರೇ ಪ್ರಣಮ್ಯ ಬಹುಶಃ ಕೇಚಿಚ್ಚ ದಾಸಾಸ್ತವೇತ್ಯಾತ್ಮಾನಂಚ ನಿವೇದ್ಯ ಮೋಕ್ಷ ನಿರತಾಹ ಸಂತ್ಯತ್ರ ಕೃಷ್ಣಾರ್ಚಕಾಹ. ಕೃಷ್ಣನ ಆರಾಧಿಸುವ ಜನ ಅಲ್ಲಿ ಇದ್ದಾರೆ. ಹೇಗಿದ್ದಾರೆ? ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ, ಎಲ್ಲರೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ನಗರದಲ್ಲಿಯೂ ಕೂಡ ಮೋಕ್ಷ ವರ್ಣನೆ ಮಾಡಬೇಕಾದ್ರೆ ಯುಜ್ಯತೆ ಯಜ್ಞ ಶೀಲೈಸ್ತ ಯಜ್ಞ ಅಂತ ಪಂಡಿತಾಚಾರ್ಯರು ಮೋಕ್ಷದಲ್ಲಿ ಹೇಗಿರ್ತಾರೆ? ಮೋಕ್ಷದಲ್ಲಿಯೂ ಕೂಡ ಕೆಲವರು ಹೋಮ್ ಮಾಡ್ತಾ ಇರ್ತಾರಂತೆ. ಯಾಕೆ? ಅವರು ಭೂಮಿಯಲ್ಲಿ ಇರುವ ತನಕ, ಸಂಸಾರದಲ್ಲಿ ಇರುವ ತನಕ ಪುರೋಹಿತರೇ ಆಗಿದ್ದು ಹೋಮವನ್ನೇ ಮಾಡಿ 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 ಅಭ್ಯಾಸ ಅವರಿಗೆ. ಆದ್ದರಿಂದ ಮೋಕ್ಷಕ್ಕೆ ಹೋದಾಗ ಹೋಮ ಮಾಡ್ತಾನೆ ಇರ್ತಾರೆ, ಅಗ್ನಿಹೋತ್ರಿಗಳು ಅವ್ರು ಹೋಮ ಮಾಡ್ತಾನೆ ಇರ್ತಾರೆ. ಇನ್ನ ಕೆಲವರು ಅವರು ಸಂಸಾರದಲ್ಲಿ ಇರುವಲ್ಲಿ ತನಕ ಪಾಠ ಪ್ರವಚನ ಅದನ್ನೇ ಮಾಡ್ತಾ ಇರೋರು. ಅವರು ಮೋಕ್ಷಕ್ಕೆ ಹೋದಾಗ ಅವರು ಹಾಗೆ ಅಂತೆ, ನಾಲ್ಕು ಜನರ ಮಧ್ಯದಲ್ಲಿ ಅನೇಕ ರೀತಿಯಲ್ಲಿ ಭಗವಂತನ ಗುಣಗಾನ ಮಾಡ್ತಾ ಪ್ರವಚನ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ವಾಕ್ಯಾರ್ಥ ಗೋಷ್ಠಿಗಳನ್ನ ಭಗವಂತ ಸರ್ವೋತ್ತಮ ಹರಿ ಸರ್ವೋತ್ತಮ ಹೇಗೆ ಅಂತ ಅನೇಕ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಭಾಗವಹಿಸುವಂತಹ ವಿದ್ವಾಂಸರು ಕೆಲವರು. ಅವರು ಮೋಕ್ಷಕ್ಕೆ ಹೋದಾಗ ಅವರು ಅದನ್ನೇ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಅವರು ಸಂಸಾರಾವಸ್ಥೆಯಲ್ಲಿ ಇರುವಲ್ಲಿಯ ತನಕ ಮಧುರವಾದ ಕಂಠದಿಂದ ಅನೇಕ ರಾಗಗಳಲ್ಲಿ ತಾಳಗಳಲ್ಲಿ ಭಗವಂತನ ಗಾನ ಮಾಡಿ ಭಗವಂತನ ಮೆಚ್ಚಿಸಿದವರು ಕೆಲವರು. ಅವರು ಮೋಕ್ಷಕ್ಕೆ ಹೋದಾಗ ಹಾಗೆ ಭಗವಂತನ ಗಾನ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ನರ್ತನದಿಂದ ಭಗವಂತನ ಮೆಚ್ಚಿಸಿದವರು, ಅವರು ಭಗವಂತನ ಹಾಗೆ ಮೆಚ್ಚಿಸ್ತಾರೆ ಅಂತ ಮೋಕ್ಷ ವರ್ಣನೆ ಮಾಡ್ತಾ ಬಂದಿದ್ದ ಆಚಾರ್ಯ ಹೇಳಿದ್ದಾರೆ. ಈ ದ್ವಾರಕಾಪಟ್ಟಣದಲ್ಲಿ ಹಾಗೆ ಅಂತೆ, ಎಲ್ಲಾ ಜನ ಒಂದೇ ರೀತಿ ಇರೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಜನ ಇರ್ತಾರೆ. ಕೆಲವರು ಏನಿದ್ದಾರೆ? ತತ್ ಶಾಸ್ತ್ರ ಶ್ರವಣೋತ್ಸವೇನ, ಕೆಲವರೆಲ್ಲ ಭಗವಂತನ ಶಾಸ್ತ್ರ ಶ್ರವಣ ಮಾಡೋದು, ಭಗವಂತನ ಕಥಾಶ್ರವಣ ಮಾಡೋದು, ಅದರಲ್ಲಿ ಸಂಭ್ರಮವನ್ನು ಪಡ್ತಾ ಅದರಲ್ಲಿ ಉತ್ಸಾಹ ನಿರಂತರ ಕೆಲವರು ಸ್ವಭಾವ ಆಗಿರುತ್ತೆ. ಬೆಳಗ್ಗೆ ಒಂದು ಕಡೆ ಪ್ರವಚನ, ಮಧ್ಯಾಹ್ನ ಕಡೆ ಪ್ರವಚನ, ಸಾಯಂಕಾಲ ಪ್ರವಚನ. ಈ ಉಪನ್ಯಾಸಕರು ಕೆಲವು ಕಡೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಪ್ರವಚನಗಳಿಗೆ ಹೋಗೋ ಕ್ರಮ ಇದೆ. ಹಾಗೆ ಕೆಲವರು ಉಪನ್ಯಾಸ ಕೇಳಲಿಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅಂತ ಹಲವಾರು ಕಡೆ ಪ್ರವಚನಕ್ಕೆ ಹೋಗೋರು ನಿಮ್ಮಂತೂ ಅನೇಕ ಜನ ನೋಡ್ತೇವೆ. ಬೆಂಗಳೂರಿನಲ್ಲಿ ಅಂಥವರೆಲ್ಲ ಇದ್ದಾರೆ, ಆನಂದ ಆಗುತ್ತೆ. ಅಷ್ಟು ಅವರಲ್ಲಿ ಉತ್ಸಾಹ ಸಂತೋಷ ಸಂಭ್ರಮ ಇದೆ, ಭಗವಂತನನ್ನ ಕಥಾಶ್ರವಣ ಮಾಡೋದರಲ್ಲಿ ಆನಂದವನ್ನು ಪಡ್ತಾರೆ. ಹೀಗೆ ಅನೇಕ ಕಾಲಗಳಲ್ಲಿ ಭಗವಂತನ ಕಥೆಗಳನ್ನು ಕೇಳೋದರಲ್ಲಿ ಆಸಕ್ತರಾದಂತಹ ಕೆಲವರಿದ್ದಾರೆ. ತಚ್ಛಾಸ್ತ್ರ ಶ್ರವಣೋತ್ಸವ ಏನ ಕಥಿಚಿತ್ ಕಥಿಚಿತ್ ಸಂಕೀರ್ತ್ಯ, ಕೆಲವರು ಕೀರ್ತನೆ ಮಾಡ್ತಾರೆ, ಕೆಲವರು ಹರಿಕಥೆಗಳನ್ನು ಹೇಳ್ತಾ ಇದ್ದಾರೆ, ಭಗವಂತನ ಗಾನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಸಂಸ್ಮೃತ್ಯ, ಭಗವಂತನ ಸ್ಮರಣೆ ಮಾಡ್ತಾ ಕೊಡುವಂಥವ್ರು ಕೆಲವರು. ಇನ್ನು ಕೆಲವರು ತತ್ ಪಾದಾಬ್ಜ ನಿಷೇವಯ, ಇನ್ನು ಕೆಲವರು ಭಗವಂತನ ಹತ್ತಿರಕ್ಕೆ ಬರ್ತಾರೆ, ಕೃಷ್ಣನ ಹತ್ತಿರಕ್ಕೆ ಬಂದು ಭಗವಂತನ ಪಾದ ಸಂಹಾರ ಮಾಡೋದು, ಭಗವಂತನ ಸೇವೆಯನ್ನು ಮಾಡೋದು, ಅದನ್ನು ಕೆಲವರು ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ತಸ್ಯ ಅರ್ಚಯ ಕೇಚನ, ಕೃಷ್ಣ ನೋಡ್ಕೊಂಡ್ ಬರ್ತಾರೆ, ಅದೇ ಕೃಷ್ಣ ತಮ್ಮನಲ್ಲಿ ಇಟ್ಕೊಳ್ತಾರೆ, ಅದೇ ಕೃಷ್ಣ ಇಲ್ಲಿ ಸಾಲಿಗ್ರಾಮದಲ್ಲಿದ್ದಾನೆ, ಅದೇ ಕೃಷ್ಣ ಈ ಮೂರ್ತಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಅಲ್ಲಿ ಸಹಸ್ರನಾಮಾವಳಿ ಮತ್ತೊಂದು ಮೂರು ಅದರಿಂದ ಅರ್ಚನೆ ಮಾಡ್ತಾ ಭಗವಂತನ ಕೃಷ್ಣ ಆರಾಧನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಭಕ್ತರು, ಇನ್ನು ಕೆಲವರು ಸಖ್ಯೇನ ಅಪರೇ ಸಖ್ಯೇನ, ಇನ್ನು ಕೆಲವರು ಕೃಷ್ಣ ನಾ ನಿಮ್ಮ ಕೃಷ್ಣ ನಮ್ಮ ಗೆಳೆಯ ಮಿತ್ರ ಉದ್ಧವ ಮೊದಲಾದವರೆಲ್ಲ ಕೃಷ್ಣ ನಮ್ಮ ಮಿತ್ರ ಅಂತ ಕೃಷ್ಣನ ಜೊತೆಗೆ ಒಡನಾಡಿ ಅವನೊಟ್ಟಿಗೆ ಹಾಗೆ ಅವನೊಟ್ಟಿಗೆ ಸಂಭಾಷಣೆ ಸಲ್ಲಾಪ ಅವನೊಟ್ಟಿಗೆ ಎಲ್ಲವನ್ನು ಕೂಡ ಮಾಡುವಂಥವ್ರು ಇನ್ನು ಕೆಲವರು. ಇನ್ನು ಕೆಲವರು ಕೇಚುಚ್ಚ ದಾಸಾಹ, ಸ್ವಾಮಿ ನನಗೇನು ಬೇಡಪ್ಪ, ನಿನ್ನ ದಾಸ್ತಿಯನ್ನು ಕೂಡ ಸಾಕು, ನಾನು ನಿಮ್ಮ ದಾಸನಾಗಿ ನೀನು ಹೇಳುವಂತೆ ಯಾವತ್ತೂ ಕೂಡ ನಿಮ್ಮ ದಾಸನಾಗಿರ್ತೇನೆ ಅಂತ ಯಾವತ್ತೂ ಕೂಡ ಶರಣಾಗತರಾಗಿರುವಂಥವ್ರು ಕೆಲವರು. ಹೀಗೆ ಆತ್ಮಾನಂಚ ನಿವೇದ್ಯ ತನ್ನನ್ನ ಭಗವಂತನೇ ಸಮರ್ಪಣೆಯನ್ನು ಮಾಡಿ, ಭಗವಂತ ನೀನೇನ್ ಹೇಳ್ತೀವಿ. ಕೆಲವರಿಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಆನಂದ ಏನಿಲ್ಲ, ಕೃಷ್ಣನ ಮನೆಯಲ್ಲಿ ನಮಗೆ ಮಾರ್ಜನ ಮಾಡೋದು, ಕಸ ಉಳಿಸೋದು, ಒರೆಸೋದು, ಅದರಲ್ಲಿ ನಮಗೆ ಆನಂದ ಇದೆ, ಸಾಕು ಅದನ್ನು ಮಾಡೋಣ. ಇವತ್ತು ಅನೇಕ ಜನ ಇದ್ದಾರೆ, ಅವರು ದೊಡ್ಡ ಕ್ಷೇತ್ರಗಳಿಗೆ ಹೋದಾಗ ಏನು ಮಾಡೋದು ಅಂದರೆ ಪ್ರದಕ್ಷಿಣೆ ನಮಸ್ಕಾರ ಒಂದು ರೀತಿಯ ಸೇವೆ, ಒಂದು ರೀತಿ ಸೇವೆ ಅಲ್ಲದೇನೆ ಅಲ್ಲಿ ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲಿ ಅಲ್ಲಿ ಅಂದರೆ ದೇವಾಲಯದ ಪ್ರಕಾರ ಅದರ ಬೇರೆ ಬೇರೆ ಪ್ರದೇಶಗಳು ಅಲ್ಲಿ ಕಸ ಗುಡಿಸೋದು, ಅಲ್ಲಿ ಸಮಾರ್ಜನೆ ಮಾಡೋದು, ಇದನ್ನೆಲ್ಲ ಮಾಡುವಂಥ. ಇವತ್ತು ನಮ್ಮ ವಿದ್ಯಾಪೀಠದಲ್ಲಿರುವಂತಹ ಒಬ್ರು ಎಲ್ಲೋ ಗೂಢರಾಗಿರುವಂಥ ಒಬ್ರು ಆಚಾರ್ಯರಿದ್ದಾರೆ, ಭಾರಿ ದೊಡ್ಡ ವಿದ್ವಾಂಸರು, ಭಾಗವತಾದ ಸಂಶೋಧನೆ ಮಾಡಿ ಬಹಳ ತಿಳ್ಕೊಂಡಂತಹ ದೊಡ್ಡ ವಿದ್ವಾಂಸರು, ಒಳ್ಳೆ ಕವಿತಾ ಶಕ್ತಿ ಇದೆ, ಮೇಧಾಶಕ್ತಿ ಇದೆ, ಅನೇಕ ಗ್ರಂಥಗಳು ತಿಳ್ಕೊಂಡಿದ್ದಾರೆ. ಆದರೆ ಅವರಿಗೆ ಹಾಗೆ ತಾನು ವಿದ್ವಾಂಸ ಅಂತ ತೋರಿಸಿಕೊಳ್ಳುವ ಮನೋಭಾವನೆ ಇಲ್ಲವೇ ಇಲ್ಲ. ಆಚಾರವಂತರಾಗಿ ಶಾಸ್ತ್ರ ತಿಳಿದುಕೊಂಡು ಅನುಷ್ಠಾನ ನಿರತರಾಗಿದ್ದಾರೆ, ತಮ್ಮ ಪ್ರಚಾರ ಮಾಡ್ಕೊಳ್ಬೇಕು ಅಂತಿಲ್ಲ, ಅವರೆಲ್ಲೋ ಒಂದು ಕಡೆ ಮೊದಲು ಇರ್ತಾರೆ, ಸೋದೆಗೂ ಮೊಳಕೆಡಕ್ಕೆಲ್ಲ ಹೋಗ್ತಾರೆ, ಹೋಗಿ ಸೇವೆ ಮಾಡೋದ್ರೆ ಏನರ್ಥ, ಅಲ್ಲಿ ಸುತ್ತಮುತ್ತ ಎಲ್ಲ ಶೋಧನೆ ಮಾಡೋದು, ಅಲ್ಲಿ ಎಲ್ಲ ಕಸ ಬಿಡಿಸೋದು, ತುಳಸಿ ಅದಕ್ಕೆಲ್ಲ ನೀರು ಹಾಕೋದು, ಅದರ ತೆನೆ ತೆಗೆಯೋದು, ದಳ ಬಿಡಿಸಿಕೊಂಡು ತಮ್ಮನೇ ತೋರ್ಕೊಂಡು ಬರೋದಲ್ಲ, ಅದರ ತೆನೆ ಬಿಡಿಸಿ ಅದರ ಗಿಡವನ್ನು ಮತ್ತೆ ಬೆಳೆಯುವಂತೆ ಮಾಡೋದು, ಹೀಗೆ ಮಾಡುವಂತಹ ಇದೊಂದು ರೀತಿಯ ಸೇವೆಯ ಪ್ರವೃತ್ತಿ. ಜನಖಂಡಿ ವಾದರಾಚಾರ್ಯ ದೊಡ್ಡ ವಿದ್ವಾಂಸರು ಅಂತ ಅನೇಕ ಗ್ರಂಥಗಳನ್ನು ಬರೆದಂಥವ್ರು, ಅವರು ವಿಜಯದಾಸರ ಕಟ್ಟೆಗೆ ಆ ಸ್ಥಳಕ್ಕೆ ಹೋದಾಗ, ಚಿಕ್ಕಗಿರಿಗೆ ಹೋದಾಗ ಅಲ್ಲೆಲ್ಲ ಕಸ ಬಳಿದು ಸೇವೆಯನ್ನು ಮಾಡ್ತಾ ಇದ್ದರು ಅಂತ. ಹೀಗೆ ಅದರಲ್ಲೇ ತೃಪ್ತಿ, ಭಗವಂತನ ಮಂದಿರದ ಸಮಾರ್ಜನ ಅದರಿಂದ ನಮ್ಮ ಕೈ ತುಂಬುತ್ತಾಗಲಿ, ಅದು ಜೀವನದ ತೃಪ್ತಿಯನ್ನು ಕೊಡುತ್ತೆ. ಹಾಗೆ ಕೆಲವು ದಾಸಾಹಾಟದ ಇತಿ ಆತ್ಮಾನಂಚಿನಂತೆ ಸ್ವರ ಸಮರ್ಪಣೆಯನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡುವಂಥವ್ರು ಕೆಲವರು. ಹೀಗೆ ಆ ಕೃಷ್ಣನ ಆ ದ್ವಾರಕಾಪಟ್ಟಣದಲ್ಲಿ ಒಂದೊಂದು ರೀತಿಯ ದಾಸವರ್ಗ ಭಕ್ತಿ ವರ್ಗ ಇದೆ ಅಂತ ಹೇಳ್ತಾರೆ. ಭಗವಂತನ ಕೃಷ್ಣನ ಒಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ಹೇಳ್ತಾರೆ, ಕೆಲವರಿಗೆ ಒಬ್ಬರಲ್ಲಿ ಅದರಲ್ಲಿ ತೃಪ್ತಿ ಇರುತ್ತೆ, ಆ ಮಾರ್ಗದಲ್ಲಿ ಸೇವೆ ಸಾಧನೆ ನಡೀತಾ ಹೋಗುತ್ತೆ, ಆ ಮಾರ್ಗದಲ್ಲಿ ಆ ಸಾಧನೆಯನ್ನು ಮುಂದೆ ಮಾಡ್ತಾ ಹೋಗ್ತಾ ಇದ್ದಾರೆ. ಹೀಗೆ ಅಂತಹ ಅನೇಕ ರೀತಿಯ ಕೃಷ್ಣನ ಭಕ್ತರು ಅಲ್ಲಿ ಇದ್ದಾರೆ ಅಂತ ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಅಂತಹ ಸುಂದರವಾದಂತಹ ದ್ವಾರಕಾ ಪಟ್ಟಣ, ವಿಹಾಯ ಸಾಲೋಕ್ಯ ಮುದಾರಮಂತೆ, ವಿಹಾಯ ಸಾಲೋಕ್ಯ ಮುದಾರಮಂತೆ, ಮಹಿಷ ಕನ್ಯಾ ಸಕಲಾರ್ಥ ರೂಪ, ಮಹಿಷ ಕನ್ಯಾ ಸಕಲಾರ್ಥ ರೂಪಂ ಅಂತ ಚಮತ್ಕಾರದ ಶ್ಲೋಕದಿಂದ ರಾಜರು ಕೊಂಡಾಡ್ತಾ ಇದ್ದಾರೆ. ಅಹೀಶ ಕನ್ಯಾ ಸಕಲಾರ್ಥ ರೂಪಂ, ಅಹಿ ಈಶ ಕ ನ್ಯಾಸ ಕಲಾ ಅರ್ಥ ರೂಪಂ ಅಂತ ಅಂದ್ರೆ ಶೇಷದೇವರು ಬ್ರಹ್ಮದೇವರು ಎಲ್ಲರೂ ಕೂಡ ಸರ ಸಮರ್ಪಣೆ ಮಾಡಿದರು, ತ್ಯಾಗವನ್ನು ಮಾಡಿದರು. ಸರ್ ಯಾವುದಕ್ಕೋಸ್ಕರ? ಭಗವಂತನಿಗೋಸ್ಕರ ತ್ಯಾಗವನ್ನು ಮಾಡಿ ಭಗವಂತನ ಜ್ಞಾನವನ್ನು ಪಡೆದಂಥವರು. ಅಂತಹ ಆ ಭಗವಂತನ ಜ್ಞಾನವನ್ನ ಪಡೆದಂತಹ ಬ್ರಹ್ಮ ದೇವತೆಗಳಿಂದ ಸೇವಿತವಾದಂತಹ ದ್ವಾರಕಾಪಟ್ಟಣ ಅದು ಮಹಿಷ ಕನ್ಯಾ ಸಕಲಾರ್ಥ ರೂಪಂ. ಅನೇಕ ಜನ ರಾಜರ ಕನ್ಯೆಗೆ ಕನ್ಯೆಯರು ಅಂದ್ರೆ 16108 ಜನರು ಅವರಿಗೆಲ್ಲ ಸಕಲಾರ್ಥ ರೂಪಂ ಬೇಕಾದ ಸಮೃದ್ಧಿಯನ್ನು ನೀಡಿದಂತಹ ಅಂತ ಆಚಾರ್ಯ ಕೇಳ ದ್ವಾರಕಾಪಟ್ಟಣ. ದ್ವಾರಕಾಪಟ್ಟಣದಲ್ಲಿ ಕೃಷ್ಣನಿಗೆ ಎಷ್ಟು ಮನೆ ಅಂದ್ರೆ ಕೃಷ್ಣನಿಗೆ 16108 ಮನೆ ಅಂತ ಹೇಳ್ತಿದ್ದಾರೆ. ಅವನಿಗೆ ಒಂದು ಮನೆ ಅಲ್ಲ, ಅವ್ರಿಗೆ 16108 ಮನೆ, ಅಷ್ಟು ಮನೆಗಳಲ್ಲಿ ಕೃಷ್ಣ ನೆಲೆಸಿದ್ದಾನೆ, ಅಷ್ಟು ರೂಪಗಳಲ್ಲಿ ಭಗವನ್ ನೆಲೆಸಿದ್ದಾನೆ. ಅಂತಹ ರೂಪಗಳಲ್ಲಿ ನೆಲೆಸಿರುವಂತಹ ದ್ವಾರಕಾ ಪಟ್ಟಣ, ಇದರ ಬಗ್ಗೆ ಕೊನೆಯದಾಗಿ ಒಂದು ಹೇಳಬೇಕು ಅಂತಂದ್ರೆ ಎಂತ ಅದ್ಭುತವಾದಂಥದ್ದು, ಬಹಳ ಮಿಗಿಲಾದಂಥದ್ದು. ಇಲ್ಲಿ ಅನೇಕ ಭಗವಂತನ ರೂಪಗಳು, ಭಗವಂತನ ಮಹಿಮೆಗಳು, ದೇವತೆಗಳು ಅಥವಾ ಮುಕ್ತರು ಅವರು ಮೋಕ್ಷವನ್ನು ಹೊಂದಿದ್ದಾರೆ, ಭಗವಂತನ ಸಾಲೋಕ್ಯವನ್ನ ಮೋಕ್ಷವನ್ನು ವೈಕುಂಠವನ್ನು ಪಡೆದಿದ್ದಾರೆ. ವೈಕುಂಠವನ್ನು ಪಡೆದವರು ಅವರು ಆಲೋಚನೆ ಮಾಡ್ತಾರೆ, ಇಲ್ಲಿ ಭಗವಂತ ಇದ್ದಾನೆ, ಭಗವಂತನ ದರ್ಶನ ಆಗತ್ತೆ. ಎಂತಹ ರೂಪ ದರ್ಶನ, ನಮ್ಮ ಬಿಂಬನ ದರ್ಶನ ಆಗತ್ತೆ, ನಮ್ಮ ಬಿಂಬನಾದ ಭಗವಂತನ ರೂಪ ದರ್ಶನ ಇಲ್ಲಿ ಆಗತ್ತೆ. ಆದರೆ ಬಿಂಬನಾಮಕನಾದ ಭಗವಂತನ ಒಂದು ರೂಪ ದರ್ಶನ ಇಲ್ಲಿ ಆಗತ್ತೆ, ಈ ಭಗವಂತ ಅನೇಕ ರೂಪದ ಅನೇಕ ಮಹಿಳೆಗಳನ್ನು ನಾವು ಇಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಆ ದೇವತೆಗಳು ಅನೇಕ ಅದಲ್ಲದೆ ಮನುಷ್ಯತ್ವರು ಮುಕ್ತರೆಲ್ಲ ಭೂಮಿಗಳಲ್ಲಿ ಬಂದು ಆ ಭಗವಂತನ ವೈಕು ಆ ದ್ವಾರಕಾಪಟ್ಟಣದಲ್ಲಿರುವ ಅನೇಕ ರೂಪಗಳ ಮಹಿಳೆಯನ್ನ ನೋಡಿ ಆನಂದ ಪಡ್ತಾ ಇದ್ದಾರೆ ಅಂತ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಇಂತಹ ಶ್ರೇಷ್ಠವಂತ ದ್ವಾರಕಾಪಟ್ಟಣ ಋಣಾಂ ಹರ್ಷಣ ಕಾರಿಣಿ ಶ್ರವಣ ತಪೋಹ ವಿಧ್ವಂಸಿನಿ ಪ್ರೇಮ್ನ ಚಿಂತಯತಂ ಚಿತ್ರ ವಿಮಲ ಸ್ಲಭ್ಯರ್ಥ ಸಂದಾಯಿನಿ ಸಂಜಾತೆ ಭವಿರುಗ್ನಿಶ ವಿಜಯೇ ಸದ್ವಾದಿ ರಜೋದಿತೆ ಸರ್ಗ ಸಪ್ತದಶೋ ಮುದಾಮಯ ಮಭೂತ್ ಸ್ವರ್ಗೀಶ್ವರಾನಂತುಲೇ. ಇಂಥದ್ದು ರೋಮಾಂಚನಕಾರಿಯಾದ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂತಹ ಭಗವಂತ ರೂಪಗಳ ಚಿಂತನೆ, ಭಗವಂತ ನಡೆಸಿರುವಂತಹ ಆ ದ್ವಾರಕಾಪಟ್ಟಣದ ಚಿಂತನೆ, ಅದೆಲ್ಲವೂ ಕೂಡ ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾ ಇದೆ ಅಂತ ಶ್ರೇಷ್ಠವಾದಂತಹ ಆ ಭಗವಂತನ ಮಹಿಮೆ ಚಿಂತನೆ ಮಾಡುವ ಭಕ್ತರಿಗೆ ಅನೇಕ ಅಭಿಷ್ಟಗಳನ್ನ ದೊರಕಿಸಿಕೊಡ್ತಾ ಇದೆ. ಇದು ಅನೇಕ ಅವತಾರಗಳ ಚಿಂತನೆ. ವೇದವ್ಯಾಸ ರೂಪ ಜ್ಞಾನವನ್ನು ಕೊಡುವ ರೂಪ, ಹೈಗ್ರೀವ ರೂಪ ವಾಕ್ಪಟತ್ವವನ್ನು ಕೊಡುವಂತಹ ರೂಪ, ಕಪಿಲನ ರೂಪ ತತ್ವವನ್ನು ಉಪದೇಶ ಮಾಡುವಂತಹ ರೂಪ, ಧನ್ವಂತರಿ ರೂಪ ಆರೋಗ್ಯವನ್ನು ನೀಡುವಂತಹ ರೂಪ, ಹೀಗೆ ಒಂದೊಂದು ಅವತಾರವು ಒಂದೊಂದು ಫಲವನ್ನು ಕೊಡುತ್ತೆ. ಈ ಸ್ವರ್ಗದ ಚಿಂತನೆ ಮಾಡಿದಾಗ ಏನಾಯ್ತು ಅಂದ್ರೆ ವಿಚಿತ್ರ ವಿಮಲ ಸ್ಲಭ್ಯರ್ಥ ಸಂದಾಯಿನಿ, ವಿಚಿತ್ರವಾದಂತಹ ಒಂದೊಂದು ರೂಪ ಚಿಂತನೆ ಮಾಡಿದ್ರೆ ಒಂದೊಂದು ಫಲ ದೊರೆಯುತ್ತೆ. ಈ ಇಡೀ ಸ್ವರ್ಗದ ಚಿಂತನೆ ಮಾಡೋದ್ರಿಂದ ವಿಚಿತ್ರವಾದಂತಹ ನಾನಾ ರೀತಿಯ ಅಂತಹ ಫಲಗಳು ನಮಗೆ ದೊರಕತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಶ್ರೇಷ್ಠವಾದ. ಪ್ರತಿ ಶ್ಲೋಕದಲ್ಲೂ ಕೂಡ ಅನೇಕ ಅರ್ಥಗಳು ಇವರಲ್ಲಿ ಅಡಕವಾಗಿದೆ. ಆ ಅರ್ಥಗಳನ್ನು ತೋರ್ಪಡಿಸುವಂತಹ ಶ್ರೇಷ್ಠವಾದ ಯಾರಿಗೆ ಪ್ರೇಮ್ನ ಚಿಂತೆಯತ ಭಕ್ತಿಯಿಂದ ಶ್ರದ್ಧೆಯಿಂದ ಚಿಂತನೆ ಮಾಡುವಂತಹ ಭಕ್ತರಿಗೆ ಅರ್ಥಗಳನ್ನು ತೋರ್ಪಡಿಸುವಂತಹ ಶ್ರೇಷ್ಠವಾದ ರುಗ್ನೇಶ ವಿಜಯ ಮಹಾಕಾವ್ಯ. ಇದರಲ್ಲಿ 17 ಸರ್ಗಗಳು ಮುಕ್ತಾಯಗೊಳ್ತಾ ಇವೆ. ದೇವತೆಗಳು ಭಗವಂತ ಉತ್ಸವ ಮಾಡ್ತಾ ಇದ್ದಾರೆ. ಹೀಗೆ 17 ಸರ್ಗಗಳು ಮುಗಿದಿದೆ. ನಂತರದಲ್ಲಿ 18 ಮತ್ತು ಚಿಕ್ಕದಾದ 19 ಸರ್ಗ, ನಾಳೆ ದಿವಸ 18 ಸರ್ಗ ಮುಂದಿನ ಕಥಾಭಾಗವನ್ನು ನಾಳೆ ದಿವಸ ಮಾಡೋಣ ಅಂತ ಶ್ರೀ ಗುರುಮಂತೇಶ್ವರ ನಮಸ್ತೆ.